ಕರ್ತನಲ್ಲಿ ಪ್ರೀತಿಯಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವ ನಮ್ದಲು, ನಮ್ಮ ರಕ್ಷಕನ ಒಡೆಯನಾಗಿರುವಂತಹ ಯೇಸುಕ್ರಿಸ್ತನ ನಮ್ದಲು ವಂದನೆಗಳು ಸಲ್ಲುತ್ತಾ, ದೇವರೊಂದು ಕರುಣೆ ಕೃಪೆಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಆತನ ವಾಕ್ಯನ ಧ್ಯಾನ ಮಾಡಿಕೆ ದೇವರು ಕೊಟ್ಟಂತ ಕೃಪೆಗಾಗಿ ದೇವರಿಗೆ ಕೊಟ್ಟಂತ ಸ್ತೋತ್ರವುಳ್ಳವರಾಗಣ. ಅಯ್ಯ ಕರ್ತನಲ್ಲಿ ಪ್ರೀತಿಯಂತ ಸಹೋದರ ಸರ್ಗಳೇ, ಇವತ್ತು ನಾವು ಕಳೆದವಾರ ನೋಡಿರುವಂಥ ಒಂದು ಪಾಠದಲ್ಲಿ ಮುಖ್ಯವಾಗಿರುವಂಥ ಒಂದು ಅಂಶ ನಾವು ಏನು ಮಾಡೋಣ ನೋಡೋಣ. ಅದರ ನಾವು ಏನಪ್ಪ ಇದುವರೆಗೂ ನೋಡಿರೋದ್ರೆ ಯೇಸುಕ್ರಿಸ್ತನ ಎರಡನೇ ಬರಿಕೆ ಬಗ್ಗೆ ಯಾತಕ್ಕೆ ಬರ್ತಾ ಅಂತ ನೋಡಿದ್ರಿ, ಆಮೇಲೆ ಯೇಸುಕ್ರಿಸ್ತನ ಎರಡನೇ ಬರಿಕೆ ಬಗ್ಗೆ ಸಾಮಾನ್ಯವಾಗಿರುವಂಥ ಅಭಿಪ್ರಾಯನ ನೋಡಿದ್ರಿ, ಆಮೇಲೆ ಯೇಸುಕ್ರಿಸ್ತನು ಹೇಗೆ ಬರ್ತಾರೆ ಆ್ಯಕ್ಚುಲಿ ಸತ್ಯವೇದ ಪ್ರಕಾರ ಅಂತ ನೋಡಿದ್ರಿ, ಆಮೇಲೆ ಈ ಒಂದು ಬರುವಂಥ ಕ್ರಿಸ್ತನನ್ನು ಆತ್ಮಿಕ ಶರೀರದಲ್ಲಿ ಬರುವಂಥ ಕ್ರಿಸ್ತನನ್ನು ಕಣ್ಣಿಗೆ ಕಾಣದಿರುವಂಥ ಕ್ರಿಸ್ತನನ್ನು ಹೇಗೆ ನಾವು ಕಂಡುಹಿಡಿಯೋದು ಅಂತ ಸೂಚನೆಗಳೇನು ಅಂತ ನಾವೇನು ಮಾಡಿದ್ರಿ ಸತ್ಯವೇದ ಮುಖಾಂತರ ನಾವೇನು ಮಾಡಿದ್ರಿ ನಾವು ಸೂಚನೆಗಳನ್ನ ತಿಳ್ಕೊಂಡ್ರಿ. ಅದರ ಅದನ್ನೇ ಆ ಪ್ರಶ್ನೆನೇ ಶಿಷ್ಯನ್ರುಗಳು ಕ್ರಿಸ್ತನ್ ಕೇಳೋದು, ಆ ಪ್ರಶ್ನೆಗೆ ಪತ್ರಿ ಉತ್ತರವಾಗಿಯೇ ಯೇಸುಕ್ರಿಸ್ತ ಅನೇಕ ಸೂಚನೆಗಳನ್ನು ಕೊಡೋದು. ಆಮೇಲೆ ಇವತ್ತು ನಾವೇನು ಮಾಡೋಣ ಅಂದರೆ, ಹಂಗಾರೆ ಆವಾಗ ಯೇಸುಕ್ರಿಸ್ತ ಬಂದವರೇ ಅಂತಂದರೆ ಅದಕ್ಕೇನೋ ಒಂದು ಸಮಯ ಇರಬೇಕಲ್ಲ, ಯಾವ ಸಮಯ ಸತ್ಯವೇದದಲ್ಲಿ ಇದೆಯಾ ಅದ್ರ ಬಗ್ಗೆ ಅಂತ ನಾವೇನು ಮಾಡೋಣ ನಾವು ನೋಡೋಣ. ಅದರ ಸೊ ಕಳೆದ ವಾರ ನೋಡೋದಂತೇಳಿ ಯೇಸುಕ್ರಿಸ್ತನ ಶಿಷ್ಯನ ಏನು ಮಾಡ್ತಾರೆ, ಸ್ವಾಮಿ ನೀನು ಪ್ರತ್ಯಕ್ಷನಾಗುವುದಕ್ಕೂ ಯುಗದ ಸಮಾಪ್ತಿಗೆ ಸೂಚನೆ ಏನು ಅಂತ ಏನು ಮಾಡ್ತಾರೆ ಅಲ್ಲಿ ಕೇಳ್ತಾರೆ. ಅದರ ಸೊ ಪ್ರತ್ಯಕ್ಷನಾಗೋದಕ್ಕೆ ಅಂತ ಕೇಳ್ತಾರೆ, ಪ್ರತ್ಯಕ್ಷ ಅಂದ್ರೆ ಏನ್ರಿ ಬಂದು ಇರೋದಿಕ್ಕೆ ಅಡಿ ಇದ್ದೀರಾ ಅಂತ, ನೀವು ಅಡಿ ಬಂದ್ಬಿಟ್ಟಿದ್ದೀರಾ ಅಂತ ಅಂದ್ಬಿಟ್ಟು ಇದನ್ನ ಕಂಡಿಡಿಯೋಕ್ಕೆ ನಮ್ಗೇನ್ರಿ ಒಂದು ಸೂಚನೆ ಏನು ಅಂತ ಕೇಳ್ತಾರೆ. ಅದರ ಸೊ ಆ ಸೂಚನೆ ಏನು ಮಾಡಿದವರು ಅವರು ಅಲ್ಲಿ ಕೊಟ್ಟಿದ್ದು ಅಂತ ನಾವೇನ್ ಮಾಡ್ತೀವಿ ನೋಡ್ತೀರಿ. ಅದಕ್ಕೆ ಹೇಳ್ಬೇಕ್ರಿ ಯೇಸುಕ್ರಿಸ್ತ ಮೊದಲೇ ಹೇಳ್ತಾರೆ ಏನ್ರಿ ಪೂರ್ವದಿಂದ ಏನ್ರಿ ಪಶ್ಚಿಮದವರೆಗೂ ಯಾವ ತರ ಒಂದು ಪ್ರಕಾಶವಾಗಿರೋಂಥ ಏನ್ರಿ ಬೆಳಕು ಬರ್ತದೋ ಆ ರೀತಿ ಕ್ರಿಸ್ತನ ಒಂದು ಬರೀಕೆ ಇರ್ತಾರೆ ಅಂತ ಹೇಳ್ತಾರೆ. ಅದರ ಸೊ ಅದು ಕೂಡ ನೋಡಿದ್ರೆ ಇದು ಯಾರಪ್ಪ ಪೂರ್ವದಿಂದ ಪಶ್ಚಿಮದಿಂದ ಬರುವಂಥ ಪ್ರಕಾಶವಾಗಿರುವಂಥ ಬೆಳಕು ಅಂತಂದರೆ ಅದು ಸೂರ್ಯ, ಯೇಸುಕ್ರಿಸ್ತ ಸೂರ್ಯನ ಥರ ಬರ್ತಾ ಅಂತ ನೋಡಿದ್ರಿ. ಹಾಗೆ ಸೂರ್ಯ ಒಂದೇ ಸರ್ತಿ ಎಲ್ಲರಿಗೂ ಕಾಣಿಸ್ಬಿಡಲ್ಲ ರೀ, ಅದರ ಬೆಳಬೆಳಗ್ಗೆ ಯಾರು ಇದ್ದಿರ್ತಾರೋ ಮುಂಜಾನೆ ಅವ್ರು ಫಸ್ಟ್ ಸೂರ್ಯ ಏನಾಗುತ್ತೆ ಕಾಣಿಸ್ಕೊಳೋದು. ಅದರ ಅದಕ್ಕೆ ಯೂಸ್ ಮಾಡಿದಂಥ ಒಂದು ಮೊದಲನೇ ಗ್ರೀಕ್ ವಾರ್ತೆ ಪರೋಷ್ಯ ಅಂತ ನೋಡಿದ್ರಿ. ಪರೋಷನ ವಾರ್ತೆದ ಅರ್ಥ ಪ್ರೆಸೆನ್ಸ್, ಪ್ರಸನ್ನತೆ, ಪ್ರತ್ಯಕ್ಷತೆ ಅಂತ ನಮ್ಮ ಕನ್ನಡದಲ್ಲಿ ಸೂಪರಾಗಿ ಹಾಕಿದ್ರಿ. ಅದರ ಸೊ ಪ್ರತ್ಯಕ್ಷತೆನೇ ವಾರ್ತೆ ಅರ್ಥ. ಈಗ ಸ್ಕೂಲಲ್ಲಿ ಅಟೆಂಡೆನ್ಸ್ ತೊಗೊಬೇಕಾದ್ರೆ ಮೇಡಮ್ ಹೇಳ್ತಾರೆ ರೋಲ್ ನಂಬರ್ 1 ಅಂತಾನೆ ಮಕ್ಳು ಹೇಳ್ತಾರೆ ಪ್ರೆಸೆಂಟ್ ಸರ್ ಅಂತ ಹೇಳ್ತಾರೆ. ಪ್ರೆಸೆಂಟ್ ಅಂದ್ರೆ ಏನ್ರಿ ಬಂದಿದ್ದೀನಿ ಬರ್ತಾ ಇದ್ದೀನಿ ಅಂತ ಅಲ್ಲ ರೀ ಅಲ್ವರ. ಸೊ ಅದನ್ನೇ ಏನ್ರಿ ಯೇಸುಕ್ರಿಸ್ತ ನೀನು ಪ್ರತ್ಯಕ್ಷನಾಗುವುದಕ್ಕೂ ಇರುವಂತ ಸೂಚನೆ ಏನು ಅದನ್ನೇ ನಾವು ವಾಕ್ಯದ ಮುಖಾಂತರ ಕೂಡ ನೋಡಿದ್ರಿ. ಏನ್ ನೋಡಿದ್ರಿ ಲೂಕ 17ನೇ ಅಧ್ಯಾಯ 26ನೇ ವಾಕ್ಯ, ಮತ್ತೆ 24ನೇ ಅಧ್ಯಾಯ 37ರಿಂದ 39ನೇ ವಾಕ್ಯ ಯೇಸುಕ್ರಿಸ್ತ ಹೇಳ್ತಾರಲ್ಲ ನೋವಿನ ದಿವಸಗಳಲ್ಲಿ ಹೇಗಿತ್ತೋ ಅದೇ ಒಂದು ಪ್ರಕಾರ ಮನುಷ್ಯಕುಮಾರನ ದಿವಸಗಳಿರ್ತಾರೆ ಅಂತಂದ್ರು. ಅಂದರೆ ನೋವನ್ನ ದಿವಸಗಳಲ್ಲಿ ನೋವ ಇದ್ನ ಇಲ್ವಾ ಇದ್ರು ಅವರು ಇರಬೇಕಾದ್ರೆ ಕಣ್ಮುಂದೆ ಆಗಿರೋಂಥ ವಿಚಾರಗಳನ್ನ ಏನು ಮಾಡಿದೆ ಅಲ್ಲಿ ಹೇಳಿದ್ದು ಅಂದರೆ ಅದೇ ಪ್ರಕಾರ ಮನುಷ್ಯಕುಮಾರನ ದಿವಸಗಳು ಅಂದರೆ ಮನುಷ್ಯಕುಮಾರ ಪ್ರತ್ಯಕ್ಷನಾಗಿರ್ಬೇಕಾರೆ ಇಲ್ಲಿ ನಡೆಯುವಂಥ ವಿಚಾರಗಳು ಅದನ್ನ ಏನು ಮಾಡ್ತಾರೆ ಬಹು ಸ್ಪಷ್ಟವಾಗಿ ಅವ್ರು ಹೇಳ್ತಾರೆ ಅಲ್ವರ. ಸೊ ಅನ್ನ ಕರ್ತನಲ್ಲಿ ಪ್ರೀತಿ ಅನಿಸಗಳೇ ಯೇಸುಕ್ರಿಸ್ತ ಮತ್ತೆ 24ನೇ ಅಧ್ಯಾಯದಲ್ಲಿ ಅಂತ ಸೂಚನೆಗಳನ್ನ ಏನು ಮಾಡಿದ್ರಿ ಬಹು ಸ್ಪಷ್ಟವಾಗಿ ಏನು ಮಾಡಿದ್ರೆ ನೋಡ್ಕೊಂಡ್ ಬಂದ್ರಿ ಅಲ್ವರ. ಏನಪ್ಪ ಅಂದ್ರೆ ಸುಳ್ಳು ಕ್ರಿಸ್ತವರು ಎದುರು ಹೇಳ್ತಾರೆ ಏನ್ರಿ ಸುಳ್ಳು ಅದ್ಭುತಗಳನ್ನ ಮಾಡ್ತಾರೆ, ಸಾಧ್ಯವಾದ್ರೆ ಏನು ಆದುಕೊಂಡವ್ರನ್ನು ಕೂಡ ವಂಚಿಸೋ ರೀತಿಯಲ್ಲಿ ದೊಡ್ಡ ದೊಡ್ಡ ಅದ್ಭುತಗಳನ್ನ ಅದ ಆಡಿ ನಾವು ಕ್ಲಾಸಸ್ ಏನು ಹೋಗ್ಬಿಡಿದ್ರಿ. ಅನ್ಯ ಭಾಷೆ ಅದ್ಭುತಗಳು ಯೇಸುಕ್ರಿಸ್ತರು ಮಾಡಿರೋದಕ್ಕೂ ಈ ಕಲ್ಯಾಣದಕ್ಕೆ ಏನಿದೆ ತುಂಬಾ ಏನ್ರಿ ಅಲ್ಲೇನು ನೋಡ್ತೀರಿ ವ್ಯತ್ಯಾಸಗಳಿದೆ ನೋಡ್ತೀರಿ. ಆಮೇಲೆ ಯುದ್ಧಗಳು ಯುದ್ಧಗಳಾದಂಥ ಒಂದು ಸುದ್ದಿಗಳನ್ನ ಕೇಳ್ತೀರಾ, ಯುದ್ಧಗಳು ಆಗ್ತಾ ಇತ್ತ ಇಲ್ಲೋ ನಮ್ಮ ಕಣ್ಣು ಮುಂದೆ ಇದ್ದಾಗ ನೋಡ್ತಾ ಇದ್ದಾರೆ. ಇವಾಗ ಟ್ರಂಪ್ ಅಂದ್ಬಿಟ್ಟವ್ರೆ ಇವಾಗ ನೆಕ್ಸ್ಟ್ ಏನು ಮಾಡ್ತಾರೋ ಗೊತ್ತಿಲ್ಲ, ಯುದ್ಧ ಸ್ಟಾಪ್ ಮಾಡ್ತಿಂತ ಕೂತವ್ರೆ ಸ್ಟಾಪ್ ಮಾಡದೆ ಪರವಾಗಿಲ್ಲ ಇಲ್ಲ ಅಂತಂದರೆ ಏನ್ರಿ ನೀನು ನ್ಯೂಕ್ಲಿಯರ್ ವಾರ್ಫೇರ್ ಆಗೋ ಸಾಧ್ಯತೆಗಳೇನಿದೆ ತುಂಬ ಇದೆ. ಅದರ ರಾಜ್ಯಕ್ಕೆ ವಿರುದ್ಧವಾಗಿ ರಾಜ್ಯ ಏನ್ರಿ ಯಾವ ರಾಜ್ಯಕ್ಕೆ ವಿರುದ್ಧವಾಗಿ ಯಾವ ರಾಜ್ಯ ಇದ್ದಿಲ್ಲ ಇವತ್ತು ಅಲ್ರ ಏನ್ರಿ ದೇಶಕ್ಕೆ ವಿರುದ್ಧವಾಗಿ ದೇಶ ಜನಾಂಗಕ್ಕೆ ವಿರುದ್ಧವಾಗಿ ಜನಾಂಗ ಒಂದು ಪಂಗಡ ಇನ್ನೊಂದು ಪಂಗಡಕ್ಕೆ ವಿರುದ್ಧವಾಗಿ ಮಾಡಿದ್ರೆ ಅಲ್ಲ ಇದೆ ಎದ್ದೇಳ್ತಾ ಇದ್ದಾರೆ. ಎಲ್ಲ ಕಾಲದ ಎಲ್ಲ ಜಾಗದಲ್ಲಿ ಬರಗಾಲಗಳು ಅಲ್ರ ಏನ್ರಿ ಆಮೇಲೆ ಏನ್ರಿ ಘೋರ ವ್ಯಾಧಿಗಳು ಇದು ನೋಡ್ತಿರಲ್ಲ ಎಲ್ಲ ಕಡೆ ಏನೈತಿ ಇವತ್ತು ಇದುವರೆಗೂ ಏನ್ರಿ ಇಷ್ಟು ಮಳೆ ಹೊಡೆದ್ರು ಏನ್ರಿ ಒಂದು ಜಾಗದಲ್ಲಿ ಏನು ಬರ್ತದೆ ಭಯಂಕರ ಬರಗಾಲ ಅದರ ದುಬೈನಲ್ಲಿ ಏನು ಬಿದ್ದಿದೆ ಗೊತ್ತಾ ಇವತ್ತು ಸೌದಿ ಅರೇಬಿಯಾದಲ್ಲಿ ಏನು ಮಂಜು ಮಂಜು ಅಂತೀರಿ ಏನಪ್ಪ ಅದು ಹಿಮ
ಹಿಮಾಲಯ ಮಳೆ
ಸ್ನೋ
ಬರ್ತಾ ಇದೆ.
ಸ್ನೋ ಬಂದ್ ಐತೆ ಸೌದಿ ಅರೇಬಿಯಾದವ್ರೆ ಶಾಕ್ ರೀ ಏನ್ರಿ ಇದು ಇಷ್ಟು ಏನ್ರಿ ಲೈಫಲ್ಲೇ ಇಲ್ವಂತೆ ಇಷ್ಟು ದಿಸ್ ಇಸ್ ಫಸ್ಟ್ ಟೈಮ್ ಸ್ನೋ ಬಿದ್ದಿರೋದು ಅದರ ಇನ್ ನೆಕ್ಸ್ಟ್ ಬೆಂಗ್ಳೂರು ಬೀಳ್ತದೇನೋ ಅದನ್ನ ಹೇಳೋಕ್ಕಾಗಲ್ಲ ಅದರ ಏನ್ರಿ ಇದೆಲ್ಲ ಎಲ್ಲಿ ಬೀಳೋದು ಅದು ಚಿಲ್ಲಾಗಿರೋಂಥ ತಂಪಾದ ಸ್ಥಳದಲ್ಲಿ ಸೌದಿ ಅರೇಬಿಯಾ ಎಂಥ ಸುಡುಗಾಡ ವ್ಯವಸ್ಥೆ ಮಾಡಿರ್ತೀನಿ ಅಲ್ಲೋಗಿ ಬಿದ್ದೈತೆ ಅಂದರೆ ಅವ್ರಿಗೆ ಆಶ್ಚರ್ಯ ರೀ ಅದರ ಅದಕ್ಕೆ ಹೇಳೋದು ಭೂಮಿಯಲ್ಲಿ ಏನು ಬರ್ತದೋ ಎಂಬಂತೆ ಮನುಷ್ಯನ್ರಿ ಹೃದಯ ಓದೋಂಥರ ಆಗ್ತಾನೆ. ಏನು ಅಲೆಗಳ ಘೋಷಗಳು ಅದರ ತೆರೆಗಳ ಘೋಷಗಳು, ಸುನಾಮಿಗಳು, ಅದರ ಭೂಕಂಪಗಳು, ಏನ್ರಿ ಇವನ್ನೆಲ್ಲ ನಾವು ಏನು ಮಾಡಿದಿರಿ, ಓದಿದ್ದೀರಿ ಅದರ ಏನ್ರಿ? ಅನ್ಯಾಯವು ಅಕ್ರಮ ಲೋಕದಲ್ಲಿ ಹೆಚ್ಚಾಗೋದ್ರಿಂದ ಬಹುಜನ ಪ್ರೀತಿನಾಗ್ತದೆ,
ತಣ್ಣಗಾಗುತ್ತೆ.
ಕಣ್ಣಿಂಗ್ ಆಗ್ತದೆ. ನೋಡಿದಿರಲ್ಲ ಹಾ ಏನಿದೆ ಅವತ್ತು ಲೋಕದಲ್ಲಿ, ಎಲ್ಲರೂ ಬರೀ ಶೋಕಿಯರಿ ಅಲ್ರ, ಎಲ್ಲರೂ ಬರೀ ಸುಮ್ಮನೆ ಆಟಂಬರಕ್ಕಾಗಿ ಲೋಕದಲ್ಲಿ ಬದುಕ್ತಾ ಇದ್ದಾರೆ ಹೊರತು ಮನಸ್ಪೂರ್ವಕವಾಗಿ ಯಾರಿಗಿಲ್ಲ ರೀ. ಅಲ್ಲ ಹೈಪು ಒಂಥರ ಎಕ್ಸ್ಟ್ರಾಡನಿ ಎಕ್ಸ್ಟ್ರಾ ಹೈಪು ಅಲ್ಲರ ಏನ್ರಿ? ತಮ್ಮ ಹತ್ರ ಇದೆ ಅಂತ ನೋಡ್ಕೊಳೋದು, ತಾವೆಲ್ಲ ಏನ್ರಿ ಒಂಥರ ವಿಚಿತ್ರವಾಗಿ ನಡ್ಕೊಳೋದು ಅದರ ಏನ್ರಿ? ಈ ಥರ ಒಂದು ತುಂಬ ಅಹಂಕಾರದಿಂದ ಹೆಮ್ಮೆಯಿಂದ ನಡ್ಕೊಳೋಂಥದ್ದು ಜನ್ರೇಷನ್ ಇವಾಗ ಬಂದಿದೆ. ಒಂದು 20 ವರ್ಷ 30 ವರ್ಷ ಮುಂಚೆ ನೋಡಿ ಈ ಥರದ ಜನ್ರೇಷನ್ ಹೆಂಗೆ ತಗಸ್ಕೊಂಡಿದ್ರು ಅಲ್ಲ, ಎಲ್ಲ ದಿನದಲ್ಲಿ ಹೆಂಗಿದ್ರು ಅಲ್ಲ, ಒಂಥರ ಆ ಥರ ಡಿಫ್ರೆನ್ಸಿಯೇಷನ್ ಇಲ್ಲ ಸೊಸೈಟಿಯಲ್ಲಿ, ಯಾರು ಯಾರಿಗೂ ಮಾತಾಡಂಗೆ ಇಲ್ಲ ಅಲ್ಲ. ಸುಮ್ಮನೆ ಗಾಡಿ ಓಡಿಸ್ಬೇಕಂತ ಟಚ್ ಆಗಿಬಿಟ್ರೆ ಹಾಂ ಏನ್ರಿ, ಹಾಂ ಉಲ್ಟಾ ಅವ್ರದ್ದು ನಮಗೆ ಬೈತಾರೆ. ಹಾಂ ಏನಾರಪ್ಪ ಏನು ಹಿಂಗೆ ಆಯ್ತಲ್ಲ ಡ್ಯಾಮೇಜ್ ಏನೋ ಹೊಡ್ಕೊಡೋ ಮಾಡ್ಕೊಡಪ್ಪ ಅಂದರೆ ಏಯ್ ಇನ್ಶೂರೆನ್ಸ್ ಮಾಡಿಸಲ್ಲ ಮಾಡ್ಕೋಗ್ರಿ ಅಂತ ಹೇಳ್ತಾರೆ, ನನ್ನ ಕಣ್ಣು ಕಾಣಿಸಲ್ಲ ನಿಮ್ಮ ಕಣ್ಣು ಹೇಳೋದು ಅಂತ ಹೇಳ್ತಾರೆ. ಆ ಥರ ಜನ್ರೇಷನ್ ಇವಾಗ ಅಲ್ದರ, ಮೈ ಮೇಲೆ ನೆಟ್ಟಿಗೆ ಬಟ್ಟೆ ಹಾಕಲ್ಲ, ವಿಚಿತ್ರ ವಿಚಿತ್ರವಾಗಿರೋಂಥ ವರ್ತನೆಗಳು ಅಲ್ಲ, ಇವೆಲ್ಲ ಸತ್ಯವೇದಕ್ಕೆ ವಿರುದ್ಧವಾಗಿರೋಂಥದ್ದು, ಇದೆಲ್ಲ ಅಂತ್ಯಕಾಲದ ಸೂಚನೆ. ಯಾಕೆ ಹಿಂಗಾಗ್ತದೆ ಇದೆಲ್ಲ ನೋಡೋಣ, ಅದೆಲ್ಲ ವಾಕ್ಯದಲ್ಲಿ ಪ್ರವಾದನೆಗಳಿದೆ ಅದು ನೋಡೋಣ ಅಲ್ಲರ. ಆಮೇಲೆ ನೋಡ್ರಿ ಹಾಂ ಹಾಂ ಎಲ್ಲದಕ್ಕಿಂತ ಏನು ನೋಡಿದ್ರಿ, ಅಂಜೂರ ಮರ ಕರೆಕ್ಟಾ? ಅಂಜೂರ ಮರ ಒಣಗೋಗಿರೋ ಅಂಜೂರ ಮರ ಏನ್ರಿ ಚಿಗರದ್ ನೋಡ್ಬೇಕಾರೆ ದೇವರಾಜ ಸಮೀಪವಾಗಿದೆ ಅಂತ ನೀವೇನು ಮಾಡಿ ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ಅಂಜೂರ ಮರ ಏನು ಸತ್ಯವೇದದಲ್ಲಿ?
ಪಾಪ ಇಸ್ರೇಲರಿಗೆ ಸೂಚನೆ.
ವೆರಿ ಗುಡ್, ಇಸ್ರೇಲ್ ರಾಜ್ಯ ಹಾಂ ಅದರ ಇಸ್ರೇಲ್ ರಾಜ್ಯ ಒಣಗೋಗಿರೋ ಇಸ್ರೇಲ್ ರಾಜ್ಯ ಚಿಗರಿದ್ಯಾ? ಎಸ್ ಚಿಗರಿದೆ. ಇವತ್ತು ಲೋಕದಲ್ಲಿ ಏನ್ರಿ ಭಯಂಕರ ಯೂಸ್ ಮಾಡೋದು ಸಫಿಸ್ಟಿಕೇಟೆಡ್ ಎಕ್ವಿಪ್ಮೆಂಟ್ಸು, ನಿಮ್ಮ ಮನೇಲಿ ಯೂಸ್ ಮಾಡೋದ್ರ ಮೆಜಾರಿಟಿ ಐಟಮ್ಸ್ಗಳಲ್ಲಿ ಯಾರು ಗೊತ್ತಾ? ಇಸ್ರೇಲ್ ಅದರ ಅದೆಲ್ಲ ಅದೊಂದು ಪಾಠ ಇದೆ ನೋಡೋಣ. ನಾವು ಇಸ್ರೇಲ್ ಬಗ್ಗೆ ತೊಗೊಂಡಿಲ್ಲ, ನೆಕ್ಸ್ಟ್ ಬರೋ ಕ್ಲಾಸಸ್ ಇಸ್ರೇಲ್ ಬಗ್ಗೆ ನೋಡೋಂತೀವಿ. ಒಂದೊಂದು ಎಕ್ವಿಪ್ಮೆಂಟ್ಸ್ ರೀ, ಮಾಡರ್ನ್ ಎಕ್ವಿಪ್ಮೆಂಟ್ಸ್, ಎವ್ರಿಥಿಂಗ್ ಇಸ್ ಇನ್ವೆಂಟೆಡ್ ಬೈ ಇಸ್ರೇಲ್ ಗೊತ್ತಾ? ಏನ್ರಿ ಅಂಜುರ ಮರ ಚಿಗಿರೋದು, ಬೇರೆ ಎಲ್ಲ ಮರಗಳನ್ನು ಏನ್ರಿ ಬೇರೆ ಎಲ್ಲ ರಾಜ್ಯಗಳಿಗೆ ಏನು ಬಂದಿದೆ ಸ್ವಾತಂತ್ರ್ಯ ಬಂದಿದೆ, ಇದು ನಮ್ಮ ಕಣ್ಣು ಮುಂದೆ ದೊಡ್ಡದಾಗಿರೋಂಥ ಸಾಕ್ಷಿ ರೀ, ಇದನ್ನ ಯಾರು ಅಲ್ಲಗಳಿಸೋಕೆ ಸಾಧ್ಯನೇ ಇಲ್ಲ ಅಲ್ವ. ಆಮೇಲೆ ಇನ್ನೊಂದು ಏನು ನೋಡಿದ್ರೆ ಹಾಂ ಸೂಚನೆ, ಯೇಸು ಕ್ರಿಸ್ತ ಹೇಳ್ತಾರೆ ಇವೆಲ್ಲ ಪ್ರಸವ ವೇದನೆಯ ಆರಂಭ. ಹಾಂ ಹೊಸ ಯುಗ ಏನಾಗ್ತದೆ, ಹುಡ್ತಾ ಇದೆ ತಾಯಿ ಗರ್ಭದಿಂದ ಮಗು ಹೆಂಗೆ ಹುಡ್ತದೋ ಪಾಪ ತುಂಬಿ ಹಾಂ ಅದೇ ಥರ ಏನಾಗ್ತದೆ ಲೋಕ, ಇವತ್ತು ಹೊಸ ಲೋಕಕ್ಕೆ ಹೆಜ್ಜೆ ಇಡ್ತೈತೆ. ಎರಡನೇ ಲೋಕದಿಂದ ಮೂರನೇ ಲೋಕಕ್ಕೆ ನಾವು ಏನಾಗ್ತಾ ಇದ್ದೀರಿ ಹೋಗ್ತಾ ಇದ್ದೀವಿ, ಟ್ರಾನ್ಸಿಷನ್ ಪೀರಿಯಡ್. ದಾನಿಯೇಲ್ ಪುಸ್ತಕದಲ್ಲಿ ಹೇಳ್ತಾರೆ ಇನ್ನೊಂದು ಪ್ರವಾದನೆ, ಹಾಂ ಅನೇಕರು ಏನ್ರಿ ಅತ್ತಿತ್ತ
ಓಡಾಡುವರು, ಜ್ಞಾನವೂ
ಹೆಚ್ಚು,
ಹೆಚ್ಚಾಗಬಹುದು.
ಹ್ಞೂ ಜ್ಞಾನ ಹೆಚ್ಚಾಗ್ತಾರೆ. ಇವತ್ತು ಓಡಾಡ್ತಾ ಇದ್ದಾರಾ ಏನ್ರಿ? ಅಯ್ಯೋ ಏರೋಪ್ಲೇನ್ ಯಾರು ಬೇಕಾದ್ರೂ ಹೋಗ್ಬೋದ್ರಿ ಇವತ್ತು, ಹಂಗೆ ಬಿಡುತ್ತೆ ರೇಟು. ಏನ್ರಿ ನೀವು ಇಲ್ಲೇ ಡೆಲ್ಲಿಗೆ ಹೋಗ್ಬೇಕಂದ್ರೆ ಜಸ್ಟ್ 3,000 ರೂಪಾಯಿ ಕೊಟ್ಟು 3 ತಿಂಗಳು ಮುಂಚೆ ಬುಕ್ ಮಾಡಿದ್ರೆ 3,000 ರೂಪಾಯಿ ಟಿಕೆಟ್ ಸಿಕ್ಬಿಡ್ತಾರೆ. ಟ್ರೈನಲ್ಲಿ ಹೋಗೋದಕ್ಕಿಂತ ಫ್ಲೈಟಲ್ಲಿ ಏನು ಮಾಡ್ಬೋದ, 4 ಅವರಲ್ಲಿ ಡೆಲ್ಲಿಗೆ ಹೋಗೋದು. ಹ್ಞೂ ಅಂದ್ರೆ ಹಂಗಿದೆ ಇವತ್ತು. ಏನ್ರಿ ನೀವು ಪ್ಲೇನಲ್ಲಿ ಹೋಗಿ ಕೂತ್ಕೊಳ್ಳಿಂತೀರಿ ಏನೋ, ಎಲ್ಲ ಫಸ್ಟ್ ಒಂದು ಕಾಲದಲ್ಲಿ ಬರೀ ಪ್ಲೇನ್ ಬರೀ ಶ್ರೀಮಂತರು ಹೋಗೋರು, ಇವಾಗ ಹೆಂಗಿದ್ದಾರೆ ಎಲ್ಲ ಲೋಕಲ್ ಪೀಪಲ್ ಕೂಡ ಫ್ಲೈಟಲ್ಲಿ ಏನು ಮಾಡ್ಬೋದು ಇವಾಗ ನೀವು ಓಡಾಡ್ಬೋದು, ಹಂಗಿದೆ ಅಂತ ನೋಡ್ರಿ ಅಂದ್ರೆ ಏನ್ರಿ ಹಾಂ. ಆಮೇಲೆ ಏನ್ರಿ ಮನುಷ್ಯ ಏನ್ರಿ ಜ್ಞಾನವು ಹೆಚ್ಚಾಗುವುದು, ಲಾಸ್ಟ್ ಟೈಮ್ ನೋಡ್ಸಿದ್ನಲ್ಲ ಏನ್ರಿ ಜ್ಞಾನ ಹೆಚ್ಚಾಗಿರೋದು, ಒಂದೊಂದು ಫೀಚರ್ಸ್ಗಳು ಇವತ್ತು ಲೋಕದಲ್ಲಿರೋದು ಎಲ್ಲ ಜ್ಞಾನ ಹೆಚ್ಚಾಗಿರೋದಕ್ಕೆ ಇರುವಂಥ ಒಂದು ಏನ್ರಿ ಹಾಂ ಸಮ್ ಒಂದು ಏನ್ರಿ ಎಕ್ಸಾಂಪಲ್. ಯಾಕಪ್ಪ ಇವತ್ತು ನಾನು ಮಾತಾಡ್ತಾ ಇರೋದು ನಿಮಗೆ ಹೋಗ್ತಾ ಇರೋದು ಇದು ಹೆಂಗಿದೆ ಜ್ಞಾನ ಹೆಚ್ಚಾಗಿರೋದು? ಸ್ವಲ್ಪ ವರ್ಷಗಳ ಮುಂಚೆ ಈ ಥರ ಇತ್ತಾ? ಯೋಚನೆ ಮಾಡಿ ಈ ಥರ ಜ್ಞಾನ ಹೆಚ್ಚಾಗೋದು ಸ್ವಲ್ಪ ವರ್ಷಗಳ ಮುಂಚೆ ಇತ್ತಾ? ಇಲ್ಲ
ಇಲ್ಲ
ರೀ, 10 ಇಯರ್ಸ್ ಬಿಫೋರ್ ಯೋಚನೆ ಮಾಡಿ ಯಾರ ಹತ್ರ ಆಂಡ್ರಾಯ್ಡ್ ಮೊಬೈಲೇ ಇಲ್ಲ ರೀ, ಅಂದ್ರೆ ಎಲ್ಲ ಮಾಮೂಲಿ ಮೊಬೈಲ್ಗಳು ಆಂಡ್ರಾಯ್ಡ್ ಮೊಬೈಲ್ ಅದರ ಏನಾಗಿದೆ, ಒಬ್ಬೊಬ್ಬರ ಹತ್ರ ಕಸ ಹೊಡಿಯೋನು. ಇವಾಗೆಲ್ಲ BBMP ಕೂಡ ನಮ್ಮಂತ ಬನ್ನಿ, ನಮ್ಮ ಹತ್ರ ರೂಲ್ಸ್ ಇದೆ, ಕಸ ಹಾಕ್ಬೇಕಾದ್ರೆ ನಮ್ಮ ಫೋಟೋ ಹೊಡಿಬೇಕು ಅವನು, ಆ ಫೋಟೋ ಹೊಡೆದು ಇಮ್ಮಿಡಿಯೇಟ್ ಆಗಿ ಬಾಸ್ಗೆ ಏನು ಮಾಡ್ಬೇಕು, BBMP ಕಮಿಷನರ್ಗೆ ಕಳಿಸ್ಬೇಕು ಅವನು, ಇಂಥ ಸ್ಥಳದಲ್ಲಿ ಇಂಥ ಜಾಗದಿಂದ ಲೊಕೇಶನ್ ಸಮೇತ ಕಳಿಸ್ತಾರೆ ಅಂತೀರಿ. ಏನ್ರಿ ಟೆಕ್ನಾಲಜಿ ಅಲ್ವರ ಇವಾಗ ಏನ್ರಿ ಜ್ಞಾನ ಹೆಚ್ಚಾಗೋದು, ಮನುಷ್ಯ ಅತ್ತಿತ್ತ ತಿರುಗಾಡೋದು, ಇವೆಲ್ಲ ಒಂದು ಬ್ಯೂಟಿಫುಲ್ ಸೂಚನೆ ಅಲ್ವರ. ಏನೆಲ್ಲ ಎಕ್ವಿಪ್ಮೆಂಟ್ಸ್ ಇದೆ ನೋಡಿದ್ವಿ, ಒಂದು ಕಾಲದಲ್ಲಿ ಹೆಂಗಿತ್ತು ಇವಾಗೆಲ್ಲ ಹೆಂಗಿದೆ, ದಿನ ದಿನ ಏನಾಗ್ತಿದೆ ಡೆವಲಪ್ಮೆಂಟು ಆಗ್ತಾ ಇದೆ, ಅದಕ್ಕೆ ನಾವು ನೋಡ್ಬೋದು. ವರ್ಷನ್ 1 ವರ್ಷನ್ 2 ವರ್ಷನ್ 3 ಅದರ ಆಲ್ಫಾ ಬೀಟಾ ಒಮೆಗಾ ವರ್ಷನ್ ಅಂತೆಲ್ಲ ನೋಡ್ತೀವಿ. ಏನು ಡೆವಲಪ್ಮೆಂಟ್ ಅಂದರೆ ಏನು ಗೊತ್ತಾ, ಒಂದು ಕಾಲದಲ್ಲಿ ಹೆಂಗಿತ್ತು ಇವತ್ತೇನತ್ತೆ, ಒಂದು ಸ್ಟೆಪ್. ಎಜುಕೇಷನ್ ಸಿಸ್ಟಮ್ ಹೆಂಗಿದೆ ರೀ, ಒಂದು ಕಾಲದಲ್ಲಿ ಹೆಂಗಿತ್ತು ಎಜುಕೇಷನ್, ಇವತ್ತೆಲ್ಲ ಅದೇ ಥರ ಇದೆಯಾ? ಏನೋ ಮಕ್ಕಳೆಲ್ಲ ಏನಾಗ್ಬಿಟ್ಟಾರೆ, ನಮಗಿಂತ ಚೂಟಿ ಕೇಳ್ತು ಬಿಡ್ರಿ. ನಮ್ಮ ಕಾಲದಲ್ಲೆಲ್ಲ ತುಂಬ ಎಜುಕೇಟೆಡ್ ಅಂದ್ರೆ ಹೆಂಗೆ ಗೊತ್ತಾ ಏನ್ರಿ, ಹಾಂ ಅವ್ 80% ತೆಗೆದು ಏನ್ರಿ ಒಬ್ಬಾ ಗ್ರೇಟು ಕ್ಲಾಸಲ್ಲಿ ಅವನು 82 ತೆಗೆದ್ಬಿಟ್ರೆ ಒಬ್ಬೋ ಫಸ್ಟ್ ರ್ಯಾಂಕ್ ಅವನು. ಇವಾಗ ಏನೈತೆ ಫಸ್ಟ್ ರ್ಯಾಂಕ್ ತೆಗಿಬೇಕಂದ್ರೆ ಹಾಂ 99ನೇ ತೆಗಿಬೇಕು. ಏನು 99 ಹೆಚ್ಚಿನ ತೆಗಿತಾರಪ್ಪ, ಒಬ್ಬರ ಇಬ್ಬರ ತೆಗಿಯೋದು ಅಂತಂದರೆ ಏನ್ರಿ ಕರ್ತನಲ್ಲಿ ಪ್ರೀತಿ ಅಂತ ಸರ್ಗಳೇ 99% ಸಾಕಷ್ಟು ಜನ ತೆಗಿತಾರೆ ಇವಾಗ. ಕಾಂಪಿಟೇಷನ್ ಆಗ್ಬಿಟ್ಟಿದೆ. ಸಿ ಇ ಟಿ ಎಕ್ಸಾಮ್ಗೆ ಹೋಗಿ ಅಂತೀನಿ, ನೀಟ್ ಎಕ್ಸಾಮ್ಗೆ ಹೋಗಿ ನೋಡಿ ರಿಸಲ್ಟ್ಸ್ ಕೊಡು. ಏನ್ರಿ ಎಲ್ಲರೂ 95 ಮೇಲಿರೋರೇ ಅಂತೀನಿ, ಅವ್ರಿಗೂ ಸೀಟ್ ಸಿಕ್ಕಂದ್ರೆ ಮೆಡಿಕಲ್ ಕಾಲೇಜ್ ಇಂಜಿನಿಯರ್ ಸೀಟ್ ಸಿಕ್ಕಂಡು ಹಂಗಾಗ್ಬಿಟ್ಟಿತ್ತು ಅಂತಿದ್ದೀನಿ. ಯಾಕೆ ಇವತ್ತೇನಾಗಿದೆ, ಜ್ಞಾನವು ಆ ರೀತಿ ವಿಪರೀತವಾಗಿ ಹೆಚ್ಚಾಗಿದೆ. ಏನಕ್ಕೆ ಆಯ್ತು ಇವೆಲ್ಲ, ಇವತ್ತು ಸತ್ಯವಿದೆ ನೋಡೋಣ ಯಾವಾಗ ಆಯ್ತು ಅಂತ ನೋಡೋಣ. ಅದರ ಆಮೇಲೆ ಇನ್ನೊಂದು ಸೂಚನೆ ಕೂಡ ನೋಡಿದ್ರಿ ಏನ್ರಿ, ಆದ ಯೇಸುಕ್ರಿಸ್ತ ಹೇಳ್ತಾರಲ್ಲ ಅಪೊಸ್ತಲ ಪೌಲ್ ಮುಖಾಂತರ 1 ಕೊರಿಂಥ 4:5, ಆದ ಕಾರಣ ಕಾಲವು ಬರೋದಕ್ಕಿಂತ ಮುಂಚೆ ನೀವೇನು ಮಾಡಿ, ಏನನ್ನು ನ್ಯಾಯ ತೀರ್ಪು ಮಾಡಬೇಡಿರಿ, ಕರ್ತನ ಬರುವ ತನಕ ಏನು ಮಾಡಿ ನೀವು ಕಾದಿರಿ. ಕರ್ತನ ಬಂದಿದ ಮೇಲೆ ಏನು ಮಾಡ್ತಾರೆ ಅವರು, ತೀರ್ಪು ಮಾಡ್ತಾರೆ ಏನ್ರಿ. ಕತ್ತಲದಿರೋದನ್ನೆಲ್ಲ ಏನು ಮಾಡ್ತಾರೆ ಅವರು ಬಯಲಿಗೆ ತರ್ತಾರೆ ಅಂತ ಏನು ಮಾಡ್ತಾರೆ ಅವರು, ಅವ್ರು ಹೇಳಿದ್ರು ಗುಪ್ತವಾಗಿರೋಂಥ ಎಲ್ಲ ವಿಚಾರಣೆ ಬಯಲಿ ತರ್ತಾರೆ. ಇವತ್ತು ತರ್ತಾರೋ ಇಲ್ವೋ, ತರ್ತಾ ಇದ್ದಾರೆ. ನೋಡ್ತಾ ಇರ್ತೀನಿ ಪೊಲಿಟಿಕಲ್ ಫೀಲ್ಡಲ್ಲಿ ಏನ್ರಿ, ಒಬ್ಬೊಬ್ಬರು ಮಾಡಿರೋ ಕೆಲಸ ಮತ್ತೊಬ್ಬರು ಏನು ಮಾಡ್ತಾರೆ ಎತ್ಕೊಡ್ತಾವ್ರೆ. ಅದರಿಂದ ಯಾರೆಲ್ಲ ಗುಪ್ತವಾಗಿ ಮಾಡಿದ್ರೆ ಎಲ್ಲ ಹೊರಡೆ ಬರ್ತೈತೆ. ಟಿವಿನೇ ನಾನು ಮಾಡಿರ್ತೀನಿ, ನ್ಯೂಸ್ ನೋಡೋದಂತಂದ್ರೆ ನ್ಯೂಸಲ್ಲಿ ಏನೂ ಇಲ್ಲ ರೀ, ಇವ್ನು ಹಿಂಗೆ ಮಾಡ್ದ ಅವ್ನು ಹಂಗೆ ಮಾಡ್ದ ಅಂತ ಇವ್ನು ಹೇಳೋದು. ಅದಕ್ಕೆ ಇನ್ನೊಂದು ಅವನೇನು ಕಮೆಂಟ್ ಕೊಟ್ಟರು ಅಂತ ಪಕ್ಕದಲ್ಲಿ ನೋಡ್ಸೋದು, ಇವ್ರೇನು ಹೇಳ್ತಾರೆ ಅಂದ್ಬಿಟ್ಟು. ಇವ್ರ ಬಗ್ಗೆ ಇವ್ರು ಹೇಳೋದು, ಇವ್ರ ಬಗ್ಗೆ ಇವ್ರು ಹೇಳೋದು, ಅಂದರೆ ಏನ್ರಿ ಏನ್ರಿ ಒಬ್ಬೊಬ್ಬರು ವಿಚಾರಗಳನ್ನ ಬಯಲಿಗೆ ಏನು ಮಾಡ್ತಾರೆ ತರ್ತಾ ಇರೋದು ಏನು ಮಾಡ್ತೀರಿ ಅವ್ನು ನೋಡ್ತೀರಿ. ಅಂದ್ರೆ ಇದು ಸತ್ಯವೇದದಲ್ಲಿ ಅಂತ ಫುಲ್ಫಿಲ್ಮೆಂಟ್ ರೀ, ಕರ್ತನು ಬಂದಿದ್ದಾನೆ, ಕರ್ತನು ಬಂದು ಎಲ್ಲ ವಿಚಾರಗಳು ಗುಪ್ತವಾಗಿರೋದನ್ನೆಲ್ಲ ಬಯಲಿಗೆ ತರ್ತಾ ಇದ್ದಾರೆ ಅಂದ್ಬಿಟ್ಟು ಇದು ನಮ್ಮ ಕಣ್ಮುಂದೆ ಇರೋಂಥ ಒಂದು ಕ್ಲಿಯರ್ ಪ್ರೂಫು ಅಲ್ವರಾ. ಸರಿ, ಹಂಗಾರೆ ಯಾತಕ್ಕೆ ಯೇಸುಕ್ರಿಸ್ತ ಬರ್ತೆ ಅಂತ ನೋಡಿದ್ರಿ, ಹೇಗೆ ಬರ್ತಾರೆ ಅಂತ ನೋಡಿದ್ರಿ ಅದರ ಮತ್ತೆ ಇವಾಗ ನಾವೇನು ಮಾಡೋಣ ಅಂದರೆ ಯಾವಾಗ ಬಂದರು ಅಂತ ನಾವೇನು ಮಾಡೋಣ ನೋಡೋಣ ಅಲ್ವರಾ. ಸರಿ, ಇದು ಎಲ್ಲಿ ನೋಡಬೇಕು ಅಂತಂದರೆ ಸತ್ಯವೇದ ನೋಡಬೇಕು. ನೋಡಿ ವಾಕ್ಯ ಓದೋಣ, ಯೋಬ 24:1 ಓದಿ. ಯೋಬ 24:1
ಅಂದ್ರೆ
ಹಾಂ, ಯಾರು ಬೈಲ್ ತೆಗ್ದು ಹ್ಞೂ
ಸರ್ವಶಕ್ತನು ಏಕೆ ದಂಡನೀಯ ಕಾಲಗಳನ್ನು ನೇಮಿಸಿ ಇಟ್ಟುಕೊಂಡಿಲ್ಲ? ಆತನನ್ನು ಅರಿತವರಿಗೆ ಆತನ ನ್ಯಾಯ ತೀರ್ಪಿನ ದಿನಗಳು ಏಕೆ ಗೋಚರವಾಗುವುದಿಲ್ಲ?
ಯಾಕೆ ಗೋಚರವಾಗೋದಿಲ್ಲ ಅಂದರೆ ದೇವರು ತನ್ನ ಹಿಡಿತದಲ್ಲಿ ಏನು ಮಾಡಿದ್ರೆ ಕಾಲಗಳ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಇಟ್ಕೊಂಡು ಇದನ್ನ ಯಾಕೆ ಹೇಳಲ್ಲ, ಹೇಳ್ತಾರ ಇಲ್ವೋ ಅಂತಂದರೆ ಅಲ್ಲಿ ಪ್ರಶ್ನೆ ಆಗ್ತಾರೆ. ಉತ್ತರ ಎಲ್ಲಿ ಕೊಟ್ಟಾರ ಗೊತ್ತಾ, ಜ್ಞಾನೋಕ್ತಿ 25:2, ಜ್ಞಾನೋಕ್ತಿ 25:2.
ವಿಷಯವನ್ನು ರಹಸ್ಯ ಮಾಡುವುದು
ಕರೆಕ್ಟ್, ಓದಿ ಸರ್, ಓದಿ ಸರೋಜಶ್, ಓದಿ.
ವಿಷಯವನ್ನು ರಹಸ್ಯ ಮಾಡುವುದು ದೇವರ ಪ್ರಭಾವ, ವಿಷಯವನ್ನು ವಿಮರ್ಶೆ ಮಾಡುವುದು ರಾಜರ ಪ್ರಭಾವ. ಆಕಾಶವು ಉನ್ನತ, ಭೂಮಿಯು ಅಗಾಧ,
ನೋಡ್ರ
ರಾಜರ ಹೃದಯ ಅಗೋಚರ.
ನೋಡ್ರ, ವಿಷಯವನ್ನು ರಹಸ್ಯ ಮಾಡುವುದು ಏನ್ರಿ, ದೇವರ ಒಂದು ಮಹಿಮೆ ನಿಂತರಿ. ಅದನ್ನ ವಿಮರ್ಶೆ ಮಾಡಿ, ಅದನ್ನ ಶೋಧಿಸಿ ಪರೀಕ್ಷೆ ಮಾಡಿ, ಅದನ್ನು ತೆಗೆಯದೆ ರಾಜರ ಏನ್ರಿ ಒಂದು ಮಹಿಮೆ. ಯಾರು ರಾಜರು? ನಾವೆಲ್ಲ ಇವತ್ತು ಏನಾಗ್ತಿದ್ದೀರಿ, ಹಾಂ, ಯೇಸು ಕ್ರಿಸ್ತನಿಗೆ ರಾಜಾದಿ ರಾಜನಿಗೆ ಸೀಟಲ್ಲಿ ಕೂತ್ಕೊಳಕ್ಕೆ ನಾವೇನು ಮಾಡ್ತೀವಿ, ಓಟನ ಓಡ್ತಾ ಇದ್ದೀವಿ ಗೊತ್ತಾ. ನನಗೆ ರಾಜರು ಯಾರು ಅಂದರೆ ದೇವರ ಮಕ್ಕಳು ಹೇಳ್ತಾರಲ್ಲ, ಹಾಂ, ನಿಮ್ಗೆ ಕ್ರಿಸ್ತನೊಂದಿಗೆ ಏನು ಮಾಡಿದಿರಂತೆ, ಹಾಂ, ದೇವ್ರಿಗೆ ಏನು ಮಾಡಿದಂತೆ, ಹಾಂ, ರಾಜರನ್ನಾಗಿಯೂ ಯಾಜಕರನ್ನಾಗಿಯೂ ಮಾಡಿದ್ದಾರೆ ಅಂತ ನಮಗೆ ಸತ್ಯವೇದ ಹೇಳ್ತಾರಲ್ಲ. ಅಂದರೆ ರಾಜರುಗಳು, ನಾವು ದೇವ್ರ ಮಕ್ಕಳಾಗಿದ್ರೆ ದೇವ್ರಿಗೆ ರಾಜರುಗಳಾಗಿದ್ದರೆ ಖಂಡಿತವಾಗೂ ದೇವರು ಇದು ಸತ್ಯವೇದ ಅಂತ ರಹಸ್ಯನ ನಾವೇನು ಮಾಡೋದು ತೆಗೆದೇ ಓದ್ಬೋದು ಅಲ್ವರ. ಸರಿ, ಇದನ್ನ ತೆಗೆದು ಓದೋದಕ್ಕೆ ಏನ್ರಿ ಹೇಗೆ ಓದಬೇಕು, ನಾವು ಮೊದಲನೇ ಕ್ಲಾಸಲ್ಲಿ ನೋಡಿದಲ್ಲ ಸತ್ಯವೇದನೆ ಹೇಗೆ ಓದಬೇಕು, ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಯಹೋವನ ಶಾಸ್ತ್ರ ಹುಡುಕಿ ಓದ್ರಿ. ಒಂದು ಇಲ್ಲದಿರೋದು, ಎಲ್ಲವೂ ಏನಾಗಿರ್ತಾರೆ, ಜೊತೆ ಜೊತೆ ಆಗಿರ್ತಾರೆ. ಹಂಗಾರೆ ನಾವೇನು ಮಾಡಬೇಕು, ಸತ್ಯವೇದದಲ್ಲಿ ಓದಿದ್ರೆ ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಏನಾಗ್ತದೆ ಸಿಕ್ಕೇ ಸಿಗ್ತದೆ. ಅದಕ್ಕೆ ಇದನ್ನು ಅರ್ಥ ಮಾಡ್ಕೊಳಕ್ಕೆ ನಾವು ಮೂರು ಏನ್ರಿ ಆ್ಯಂಗಲಲ್ಲಿ ಓದ್ತೀರಿ. ಒಂದು ಪ್ರವಾದನೆ ಮಾತು, ಎರಡನೆಯದು ಕಾಲಗಳ ಬಗ್ಗೆ ಇರುವಂಥ ಪ್ರವಾದನೆ, ಮೂರನೆಯದು ಕಾಲಗಣನೆ. ಈ ಮೂರು ವಿಧದಲ್ಲಿ ಯೇಸು ಕ್ರಿಸ್ತನ ಬರುವಿಕೆ ಯಾವಾಗ ಆಯಿತು ಅಂತ ನಾವೇನು ಮಾಡ್ತೀವಿ ಸತ್ಯವೇದದಲ್ಲಿ ಓದೋಣ. ಮೊದಲನೇದು ಒಂದು ಪ್ರವಾದನೆ, ಪ್ರವಾದನೆ ಎಲ್ಲಪ್ಪ ಕೊಟ್ಟಿದ್ದಾರೆ ಅಂತಂದರೆ ದಾನಿಯೇಲ 2:44 ಓದಿ ದಯವಿಟ್ಟು, ದಾನಿಯೇಲ್ 2:44. ಯಾರು ಬೈಬಲ್
ಆ
ತೆಗಿತಾರೋ
ರಾಜರ
ಓದ್ಬೋದು.
ಕಾಲದಲ್ಲಿ ಪರಲೋಕ ದೇವರು ಒಂದು ರಾಜ್ಯವನ್ನು ಸ್ಥಾಪಿಸುವನು, ಅದು ಎಂದಿಗೂ ಅಳಿಯದು. ಅದರ ಪ್ರಾಬಲ್ಯವು ಬೇರೆ ಜನಾಂಗಕ್ಕೆ ಕದಲಿ ಹೋಗದು. ಆ ರಾಜ್ಯಗಳನ್ನೆಲ್ಲ ಭಂಗಪಡಿಸಿ ನಿರ್ನಾಮ ಮಾಡಿ ಶಾಶ್ವತವಾಗಿ ನಿಲ್ಲುವುದು.
ವೆರಿ ಗುಡ್. ಸೊ ಏನ್ ಹೇಳ್ತಾರೆ, ಆ ರಾಜರ ದಿನಗಳಲ್ಲಿ ಪರಲೋಕದ ದೇವರು ತನ್ನ ರಾಜ್ಯವನ್ನು ಭೂಲೋಕದಲ್ಲಿ ಏನ್ ಮಾಡ್ತಾರೆ ಸ್ಥಾಪನೆ ಮಾಡ್ತಾರೆ. ಆ ರಾಜ್ಯ ಅಂತ ಯಾವ್ದು ನೋಡಿದ್ರಿ? ನಾಲ್ಕು ರಾಜ್ಯಗಳ ಬಗ್ಗೆ ದಾನಿಯೇಲ್ ಎರಡನೇದನ್ನ ನೋಡಿದ್ರಿ, ಬಾಬಿಲೋನು, ಮೇದೋ ಪರ್ಷ್ಯ, ಆಮೇಲೆ ಗ್ರೀಸು, ರೋಮ್ ರಾಜ್ಯ. ಇವತ್ತು ನಾವು ಪಾದ ಭಾಗದಲ್ಲಿ ವಾಸ ಮಾಡ್ತಾ ಇದ್ದೀವಿ. ಗ್ರೇಟ್ ಬ್ರಿಟನ್ನಲ್ಲಿರುವಂಥ 10 ಡಿಫ್ರೆಂಟ್ ಕಂಟ್ರೀಸ್ ಅದರ. ಸೊ ಈ ರಾಜರ ದಿನದಲ್ಲೇ ಪರಲೋಕದರ ದೇವರು ತನ್ನ ರಾಜ್ಯವನ್ನು ಭೂಲೋಕದಲ್ಲಿ ಏನು ಮಾಡ್ತಾರೆ ಸ್ಥಾಪನೆ ಮಾಡ್ತಾರೆ. ಅದು ಎಲ್ಲವನ್ನು ಧ್ವಂಸ ಮಾಡಿ, ಕ್ರಿಸ್ತ ರಾಜ್ಯ ಎಲ್ಲವನ್ನು ಧ್ವಂಸ ಮಾಡಿ ಅದು ಶಾಶ್ವತವಾಗಿ ನಿಲ್ತಾರೆ. ಇವಾಗ ನಾವಿರೋಂಥ ಸಿಚುವೇಶನ್ ಅದೇ ರೀ. ಈ ಲೋಕದ ರಾಜ್ಯಗಳಿರೋಂಥ ದಿನದಲ್ಲೇ ಪರಲೋಕದ ದೇವರು ತನ್ನ ರಾಜ್ಯವನ್ನು ಭೂಲೋಕದಲ್ಲಿ ಏನು ಮಾಡೋದು ನೋಡ್ತೀರಿ, ಕಣ್ಣು ಮುಂದೆ ಸ್ಥಾಪನೆ ಮಾಡಿ ನೋಡ್ತಾರೆ. ಅದಿಗೊಂಡು ಬೇಕಾದ್ರೆ ಎಲ್ಲ ರಾಜ್ಯಗಳನ್ನ ಪುಡಿ 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 ಮಾಡ್ತಾರೆ ನೋಡ್ತೀರಿ. ಎಲ್ಲ ರಾಜ್ಯಗಳಿಗಿರುವಂಥ ಪವರ್ ಏನು ಮಾಡ್ತಾ ಇದ್ರಿ ಇವತ್ತು ವೀಕ್ ಮಾಡ್ತಾರೆ ನೋಡ್ತೀವಿ. ಇದು ಪ್ರವಾದನೆಯ ನೆರವೇರಿಕೆ, ಇದು ಕಣ್ಣು ಮುಂದೆ ಆಗೋಂಥದ್ದು ರೀ. ಆದರೆ ಇದು ಆಗ್ತಾ ಇದೆ ನಮ್ಮ ಕಣ್ಣು ಮುಂದೆ. ಅದರ ಇನ್ನೊಂದು ಪ್ರವಾದನೆ ಎಲ್ಲಪ್ಪ ಕೊಟ್ಟರೆ ಏನ್ರಿ, ಲೂಕ 21ನೇ ಅಧ್ಯಾಯ 24ನೇ ವಾಕ್ಯ ಓದಿ.
ಅವರು ಕತ್ತಿಯ ಬಾಯಿಗೆ
ಅವರ ಕತ್ತಿಯ
ಬೀಳುವರು.
ಬಾಯಿಗೆ
ಓದಿ
ಅವರನ್ನು
ಬ್ರದರ್.
ಅನ್ಯ ದೇಶಗಳಿಗೆಲ್ಲ ಸೆರೆ ಹಿಡಿದುಕೊಂಡು ಹೋಗುವರು. ಅನ್ಯ ದೇಶದವರ ಸಮಯಗಳು ಪೂರೈಸುವ ತನಕ ಯೆರೂಸಲೇಮ್ ಪಟ್ಟಣವು ಅನ್ಯ ದೇಶದವರಿಂದ ತುಳಿದಾಡಲ್ಪಡುತ್ತಿರುವುದು.
ನೋಡ್ರ ಏನ್ರಿ, ಇದು ಇಸ್ರೇಲ್ ಬಗ್ಗೆ ಹೇಳಂತ ಪ್ರವಾದನೆ. ಯೇಸು ಕ್ರಿಸ್ತ ಹೇಳ್ತಾರೆ, ಯೇಸು ಕ್ರಿಸ್ತನ ಶಿಲುಬೆ ಮೇಲೆ ಸಾಯಿಸಿದ್ರಿಂದ ಇಸ್ರೇಲ್ಗೆ ಕೊಡತಕ್ಕ ದಂಡನೆ ಹೇಗಿರ್ತಾರೆ ಅಂದರೆ, ಅವರ ಕತ್ತಿಯ ಬಾಯಿಗೆ ಬೀಳುವರು, ಸೆರೆಗೆ ಎಲ್ಲ ಜನಾಂಗಗಳಲ್ಲಿ ಒಯ್ಯಲ್ಪಡುವರು ಅಂತ ಹೇಳ್ತಾರೆ. ಇದು ಫುಲ್ಫಿಲ್ ಆಯ್ತು ಅಂದ್ರೆ ಎಸ್ ಫುಲ್ಫಿಲ್ ಆಯ್ತು ರೀ. ಇಸ್ರೇಲ್ ಜನಗಳನ್ನ ಹೋಗ್ತಾರೆ ಎಲ್ಲ ಕಡೆಗೆ ಏನು ಮಾಡೋದು, ಸೆರೆಗೆ ಕ್ಯಾಪ್ಟಿವಿಟಿ ಕರ್ಕೊಂಡು ಹೋಗ್ಬಿಟ್ರಿ. ಇದು ಎಲ್ಲಿವರೆಗೂ ಇರ್ತಾರಪ್ಪ ಅಂತಂದ್ರೆ, ಅನ್ಯ ಜನಾಂಗದವರ ಕಾಲ ತೀರುವ ತನಕ ಯೆರೂಸಲೇಮು ಅನ್ಯ ಜನಾಂಗದವರಿಂದ ತುಳಿದಾಡಲ್ಪಡ್ತದೆ ಅಂತ ಹೇಳ್ತಾರೆ. ನೋಡಿ ಇಲ್ಲಿ ಹೇಳ್ತಾರೆ, ಜನರು ಸೆರೆಗೆ ಹೋಗ್ಬಿಡ್ತಾರಂತೆ. ಜನರು ಸೆರೆಗೆ ಹೋಗ್ಬಿಟ್ರೆ ಯೆರೂಸಲೇಮ್ ಯಾರು ಇರ್ತಾರೆ? ಯಾರು ಇರಲ್ಲ, ಯೆರೂಸಲೇಮ್ ಖಾಲಿ ಅಲ್ಲರ. ಆದರೆ ವಾಕ್ಯ ಏನು ಹೇಳ್ತಾರೆ, ಯೆರೂಸಲೇಮು ಏನ್ರಿ ಅನ್ಯ ಜನಾಂಗದವರಿಂದ ತುಳಿದಾಡಲ್ಪಡ್ತಾರೆ ಅಂತಂದ್ರೆ, ಏನು ಯೆರೂಸಲೇಮ್ ಭೂಮಿ ಏನಿದೆಯೋ ಅದ್ರ ಮೇಲೆ ಅನ್ಯ ಜನಾಂಗದವರ ಆಡಳಿತ ಏನಾಗಿರ್ತಾರಂತೆ, ಆ ಭೂಮಿ ಮೇಲೆ ಆ ಜಾಗದ ಮೇಲೆ ಇರ್ತಾರೆ ಅಂತ ಹೇಳ್ತಾರೆ. ಇದು ನೆರವೇರ್ತಾ ಅಂದ್ರೆ ಎಸ್ ನೆರವೇರ್ತಾ. ಇದ್ರ ಬಗ್ಗೆ ನಾನು ಡೀಟೇಲ್ಸ್ ಆಗಿ ಇನ್ನೊಂದು 2-3 ಕ್ಲಾಸಲ್ಲಿ ಹೇಳ್ತೀನಿ ನಿಮಗೆ, ಓಕೆನಾ? ಇದು ಪ್ರವಾದನೆ ಹಳೆ ಒಡಂಬಡಿಕೆ ಪ್ರವಾದನೆ, ಕ್ಲೀನಾಗಿ ಮ್ಯಾಚ್ ಕ್ಲೀನಾಗಿ ಹಿಸ್ಟ್ರಿ ಫುಲ್ ಕ್ಲೀನಾಗಿ ನೋಡಿಸ್ತೀನಿ ನಿಮಗೆ, ಓಕೆನಾ? ನೋಡೋಣ ಅದನ್ನ. ಅಂದರೆ ಇದು ಫುಲ್ಫಿಲ್ ಆಗಿದೆ. ಅಂದರೆ 70ನೇ ಶತಮಾನದಲ್ಲಿ ಇಸ್ರೇಲ್ನ ಚದುರಿಸ್ಬಿಟ್ರು ರೋಮನ್ಸ್. ಅಪೊಸ್ತಲ ಪೌಲ್ ತಿಸ್ಸಲೋನಿಕ ಬರೆದ ಪತ್ರಿಕೆ ಹೇಳ್ತಾರೆ, ದೇವರು ಉಗ್ರ ಕೋಪ ಅವ್ರ ಮೇಲೆ ಬಂದಿದೆ ಅಂತ ಅಂದ್ಬಿಟ್ಟು. ಅಂದ್ರೆ ಅದಾಗಿದ್ದನ್ನ ಹಿಡ್ದು ಏನ್ರಿ ಕೆಲವೊಂದು ಹಿಸ್ಟ್ರಿವರೆಗೂ, ಕೆಲವೊಂದು ವರ್ಷಗಳ ತನಕ ಇಸ್ರೇಲು ವರ್ಲ್ಡ್ ಮ್ಯಾಪಲ್ಲೇ ಇಲ್ಲ. ನೀವು ಯಾರಾದ್ರೂ ಗೂಗಲ್ ಮ್ಯಾಪ್ ಇರ್ಬೇಕಾದ್ರೆ ಸರ್ಚ್ ಮಾಡಿ ನೋಡಿದ್ದೀನಿ. ಅಂದ್ರ ಹಳೇ ಇತಿಹಾಸದಲ್ಲಿ ತೆಗೆದು ನೋಡಿದ್ರೆ ಇಸ್ರೇಲು ವರ್ಲ್ಡ್ ಮ್ಯಾಪಲ್ಲೇ ನಿಮಗೆ ಕಾಣಿಸಲ್ಲ. ಇದು ದೇವ್ರು ಮಾಡಿದಂಥ ಒಂದು ಅವ್ರು ಕೊಟ್ಟಂಥ ಏಟು ಶಾಪ. ಇದ್ರ ಬಗ್ಗೆ ಯಾಜಕ ಕಂಡಲ್ಲಿ ಏನು ಮಾಡ್ತಾರೆ ಅದನ್ನ ಹೇಳ್ತಾರೆ ಅದರ. ಸೊ ಇದನ್ನ ನಾವು ಬರೋ ಸ್ಟಡಿಯಲ್ಲಿ ಓದೋಣ, ಅದರ ಸಿಂಪಲ್ ಆಗಿ ನೋಡೋಣ ಇದನ್ನಷ್ಟೇ, ಅದರ ಸುಮ್ಮನೆ ಸಮ್ಮರಿ ಥರ ನೋಡೋಣ. ಅದರ ಸೊ ಅಲ್ಲಿ ಹೇಳ್ಬೇಕಾದ್ರೆ ಹೇಳ್ತಾರೆ ಇಸ್ರೇಲ್ಗೆ ಏನ್ರಿ 7ರಷ್ಟು ಶಿಕ್ಷೆ ಕೊಡ್ತೀನಿ ಅಂತ ಹೇಳ್ತಾರೆ. ಆ 7ರಷ್ಟು ಶಿಕ್ಷೆ ಎಲ್ಲಿಗಪ್ಪ ಬಂದು ನಿಲ್ತಾರೆ ಅಂತಂದ್ರೆ 1914ಕ್ಕೆ ಬಂದು ನಿಲ್ತಾರೆ. ಅದಿಗೆ ಹೇಳ್ತಾರೆ, ಏನು ಹೇಳ್ತಾರೆ ಅಲ್ಲಿ ನೋಡ್ಬೇಕಾದ್ರೆ, ಏನ್ರಿ ಅನ್ಯ ಜನಗದವ್ರ ಕಾಲ ತೀರುವ ತನಕ ಅಂತ ಹೇಳ್ತಾರೆ. ಅಂದ್ರೆ ಅನ್ಯ ಜನವ್ರಿಗೆ ಒಂದು ಕಾಲ ಏನು ಮಾಡಿದ್ರು ಫಿಕ್ಸ್ ಮಾಡಿದ್ರು. ಈ ಅನ್ಯ ಜನಾಂಗದವ್ರದ್ದು ಪ್ರವಾದನೆ ನಾವು ದಾನಿಯೇಲ 2ನೇ ಅಧ್ಯಾಯದಲ್ಲಿ ನೋಡಿರೋದು, ಅನ್ಯ ಜನಗಳ ರಾಜ್ಯಗಳಿದ್ದಲ್ಲ ಆ ಚಿನ್ನದ ತಲೆಯಿಂದ ಕಬ್ಬಿಣದ ಪಾದವರೆಗೂ, ಆ ಒಂದು ಅನ್ಯ ಜನಗಳವರಿಗೆ ಕೊಟ್ಟಿರೋಂಥ ಟೈಮ್ ಪಿರಿಯಡ್ ಆಳ್ವಿಕೆ ಮಾಡೋಕ್ಕೆ ಎಷ್ಟಪ್ಪ ಅಂದರೆ 2520 ವರ್ಷಗಳು. ಇದೆಲ್ಲ ನಿಮಗೆ ಪ್ರೂವ್ ಮಾಡ್ತೀನಿ, ಯಾಕಂದರೆ ಇವಾಗ ನಾನು ಶಾರ್ಟ್ ಆಗಿ ಹೇಳಿದ್ರೆ ನಿಮಗೆ ಎಷ್ಟೋ ಜನಕ್ಕೆ ನಾನು ಎಕ್ಸ್ಪ್ಲೇನ್ ಮಾಡೋದು ಕಷ್ಟ ಆಗ್ಬೋದು ಅದರ. ಆಮೇಲೆ ನಿಮಗೂ ಅರ್ಥ ಆಗೋದು ಕಷ್ಟ ಆಗ್ಬೋದು. ಅದು ಇದ್ರ ಬಗ್ಗೆ ಕ್ಲಾಸ್ ಇದೆ, 1 ಅವರ್ ಕ್ಲಾಸ್ ಇದೆ, ಅದು ನಾವು ಒಂದು 2-3 ವೀಕ್ಸಲ್ಲಿ ನಿಮ್ಗೆ ತೊಗೊತೀನಿ. ಓಕೆ, ನೀವು ಜಸ್ಟ್ ಸಮ್ಮರಿ ಹೇಳ್ತಾರೆ ಅಂತ ನೀವು ಕೇಳಿಸ್ಕೊಳ್ಳಿ. ಇದನ್ನ ಪ್ರೂವ್ ಮಾಡಿ ನೋಡಿಸ್ತೀನಿ ನಿಮ್ಗೆ ಭವ್ಯದಲ್ಲಿ. ಇದು ಅನ್ಯ ಜನಗಳ ಕಾಲ ಎಂಡ್ ಆಗಿದ್ದು ಯಾವಾಗ ಅಂದರೆ 1914 ರೀ ಅದರ. ಸರಿ, 1914ನಲ್ಲಿ ಏನಾಯ್ತು ಗೊತ್ತಾ? ಕಳಸತಿ ನೋಡಿದಿರಿ 1914ನಲ್ಲಿ ಏನಾಯ್ತು? ಯಾರಿಗೆ ಜ್ಞಾಪನ ಇದೆಯಾ? 1914ನಲ್ಲಿ ಫಸ್ಟ್ ವರ್ಲ್ಡ್ ವಾರ್ ಆಯಿತು. ಫಸ್ಟ್ ವರ್ಲ್ಡ್ ವಾರ್.
ಹಾಂ, ಫಸ್ಟ್ ವರ್ಲ್ಡ್ ವಾರ್. ಆ ಒಂದು ಶಿಲೆಯ ಪಾದ ಭಾಗಕ್ಕೆ ಕಲ್ಲು ಬಂದು ಒಡೆದಿದ್ದೆ 1914ನಲ್ಲಿ ರೀ ಅದರ. ಸೊ ಇದು ಬೈಬಲ್ ಪ್ರೊಫೆಸಿ. ಅದರಿಂದ ನೋಡಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸರಳೇ ಪ್ರವಾದನೆಗಳು ನಮಗೆ ಕ್ಲಿಯರ್ ಆಗಿ ಎತ್ತು ನೋಡಿಸ್ತದೆ ಕ್ರಿಸ್ತನ ಆಲ್ರೆಡಿ ಏನಾಗಿದ್ದಾರೆ ಬಂದಿದ್ದಾರೆ ಅಂತ. ಸರಿ, ಇವಾಗ ಕಾಲಗಳ ಬಗ್ಗೆ ಇರೋ ಪ್ರವಾದನೆ ನೋಡೋಣ. ಅಲ್ಲಿ ಒಂದು ಪ್ರವಾದನೆ ಇವಾಗ ನೋಡಿದ್ರೆ, ಇನ್ನೂ ಡೀಟೇಲ್ ಆಗಿ ಇನ್ನೊಂದ್ಸರಿ ನೋಡೋಣ, ಓಕೆನಾ? ಸರಿ, ಇನ್ನೊಂದು ಪ್ರವಾದನೆ ಕಾಲಗಳ ಬಗ್ಗೆ ಎಲ್ಲಪ್ಪ ಕೊಟ್ಟಿದ್ರೆ ದಾನಿಯೇಲ್ 12ನೇ ಅಧ್ಯಾಯ ಕೊಟ್ಟಿದ್ದಾರೆ. ದಾನಿಯೇಲ್ 12ನೇ ಅಧ್ಯಾಯದಲ್ಲಿ 3 ಡೇಟ್ಗಳ ಬಗ್ಗೆ ಏನು ಮಾಡ್ತಾರೆ ನಮಗೆ ಕೊಡ್ತಾರೆ. ಅದನ್ನ ಓದ ನೋಡಿದ್ರಿ, ದಾನಿಯೇಲ್ 12:7. 12:7 ಎಲ್ಲರೂ ಒಂದು ಪೆನ್ನು ಮತ್ತೆ ಒಂದು ಕ್ಯಾಲ್ಕುಲೇಟರ್ ಇಟ್ಕೊಳ್ಳಿ, ನಾನು ಹೇಳ್ತೀನಿ ಇದು ಕ್ಯಾಲ್ಕುಲೇಷನ್ಸ್ ಮಾಡೋಕ್ಕೆ, ಕೂಡಿಸೋದಕ್ಕೆ, ಅದನ್ನ ಸಿಂಪಲ್ ಆಗಿ ಮಾಡೋಣ. ಓಕೆ,
ಎಡಬಲ ಕೈಗಳನ್ನು ಆಕಾಶದ ಕಡೆಗೆ ಎತ್ತಿಕೊಂಡು ಶಾಶ್ವತ ಜೀವ ಸ್ವರೂಪನಾಣೆ ಒಂದು ಕಾಲ ಎರಡು ಕಾಲ ಅರ್ಧ ಕಾಲ ಕಳೆಯಬೇಕು. ದೇವರ ಜನರ ಬಲವನ್ನು ಸಂಪೂರ್ಣವಾಗಿ ಮುರಿದು ಬಿಟ್ಟ ಮೇಲೆ ಈ ಕಾರ್ಯಗಳೆಲ್ಲ ಮುಕ್ತಾಯವಾಗುವು ಎಂಬುದಾಗಿ ನನ್ನ ಕಿವಿಗೆ ಬೀಳುವಂತೆ ಹೇಳಿದನು.
ನೋಡ್ರ ಏನೋ ಅರ್ಧ ಕಾಲ ಏನ್ರಿ, ಸಾರಿ, ಎರಡು ಕಾಲ, ಒಂದು ಕಾಲ, ಅರ್ಧ ಕಾಲ, ಈ ನೆರವೇರಿಸುವ ತನಕ ದೇವ್ರ ಜನ ಏನ್ರಿ ಬಲ ಮುರಿಯಲ್ಪಡಬೇಕು ಅಂತ ಹೇಳ್ತಾರೆ. ಇದನ್ನೇ ನಮ್ಮ ಪ್ರವಾದನ ನಾವು ಎಲ್ಲಿ ನೋಡಿರೋದು ಅಂದ್ರೆ ಕ್ರಿಸ್ತ ವಿರೋಧಿ ಕ್ಲಾಸ್ ನೋಡಿರೋದು. ಜ್ಞಾಪನ ಇದೆಯಾ? ದಾನಿಯೇಲ 7ನೇ ಅಧ್ಯಾಯ 26ನೇ ವಾಕ್ಯ, 24ರಿಂದ 26ನೇ ವಾಕ್ಯ, ಕಾಲಗಳು, ಅರ್ಧ ಕಾಲಗಳು, ಎರಡು ಕಾಲಗಳು ಅವ್ರ ಕೈಲಿ ಒಪ್ಪಿಸಲು ಕೊಡ್ತದೆ. ಅವನು ಕಾಲಗಳನ್ನು, ಪ್ರಮಾಣಗಳನ್ನು, ಏನು ಧರ್ಮವಿಧಿಗಳನ್ನ ಮಾರ್ಪಾಡು ಮಾಡಕ್ಕೆ ಏನ್ ಮಾಡ್ತಾನೆ ಅವನು, ಅವನು ಮನ್ಸು ಮಾಡ್ತಾ ಅಂತ ನೋಡಿದ್ರಿ. ಅದರ ಆ ಪೀರಿಯಡ್ನ ನಾವೇನು ಮಾಡಿದ್ರಿ ಅದು ನೋಡಿದ್ರಿ, ಅದೆಷ್ಟು ಅಂತಂದರೆ ಕಾಲ ಏನ್ರಿ, ಕಾಲಗಳು, ಅರ್ಧ ಕಾಲ ಅಂದರೆ
ಒಂದು
ಸಾವಿರದ
ಕಾಲ
ಇನ್ನೂರ
ಎರಡು ಕಾಲ
ಅರವತ್ತು
ಮೂರು ಕಾಲ.
ವರ್ಷಗಳು. ಈ 1260 ವರ್ಷಗಳು ಎಲ್ಲಿಗೆ ಆರಂಭ ಆಯಿತು, ಎಲ್ಲಿಗೆ ಅಂತ್ಯ ಆಯಿತು ಅಂತ ನಾವೇನು ಮಾಡಿದ್ರಿ ನೋಡಿದ್ರಿ. ಅದು ಈ ಕ್ರಿಸ್ತ ವಿರೋಧಿಯ ಆರಂಭ 539ನೇ ಶತಮಾನದಲ್ಲಿ ಆಯಿತು. ಅಲ್ಲಿಂದ 1260 ವರ್ಷ ತಗೊಂಡ್ರೆ 1799ನೇ ಇಸ್ವಿ ಬರ್ತಾರೆ. ಅಲ್ಲಿ ಏನಾಯ್ತು ಅಂದರೆ ಅಂತ್ಯ ಆಯಿತು ಕ್ರಿಸ್ತ ವಿರೋಧಿ ಆಳ್ವಿಕೆ ಅಂತ ನೋಡ್ತೀರಿ ಅದರ. ಸೊ ಅದಕ್ಕೆ ಇವೆಲ್ಲ ಒಂದೇ ಪೀರಿಯಡ್ ಬಗ್ಗೆ ಏನು ಮಾಡ್ತಾರದು ಮಾಡ್ತದ ಡ್ಯಾನಿಯಲ್ 12:7 ಅದರ, ಆಮೇಲೆ ರೆವಲೇಷನ್ 12:6, ರೆವಲೇಷನ್ 12:14, ರೆವಲೇಷನ್ 13:5 ಎಲ್ಲ ಒಂದೇ ಪೀರಿಯಡ್ ಬಗ್ಗೆ ಹೇಳ್ತಾರದು. ನೋಡಿ ಬೇಕಾ ಓದನ, ಪ್ರಕಟಣೆ 12ನೇ ಅಧ್ಯಾಯ 14ನೇ ವಾಕ್ಯ ಓದಿ ದಯವಿಟ್ಟು ಯಾರಾದ್ರೂ.
ಆ ಸ್ತ್ರೀಯು ಅರಣ್ಯದಲ್ಲಿದ್ದ ತನ್ನ ಸ್ಥಳಕ್ಕೆ ಹಾರಿ ಹೋಗುವುದಕ್ಕಾಗಿ ಆಕೆಗೆ ದೊಡ್ಡ ಗರುಡ ಪಕ್ಷಿಯ ಎರಡು ರೆಕ್ಕೆಗಳು ಕೊಡಲ್ಪಟ್ಟವು. ಅಲ್ಲಿ ಒಂದು ಕಾಲ ಎರಡು ಕಾಲ ಅರ್ಧ ಕಾಲ ಸರ್ಪನ ಮುಖಕ್ಕೆ ಮರೆಯಾಗಿ ಪೋಷಣೆ ಹೊಂದುತ್ತಾಳೆ.
ಅಲ್ವರ ನೋಡ್ಬೇಕಾರೆ ಏನ್ರಿ, ಒಂದು ಕಾಲ ಏನ್ರಿ, ಎರಡು ಕಾಲ, ಅರ್ಧ ಕಾಲ, ಸೇಮ್ ಇದೆ, ಸೇಮ್ ಇದನ್ನೇ ನೋಡಿರೋದು. ಎರಡು ಒಂದೇ ಪೀರಿಯಡ್ ಬಗ್ಗೆ ಹೇಳ್ತಾರೆ. ಸರಿ, ಇದೇ ಸಮಯನ ಏನ್ರಿ 3.5 ವರ್ಷ ಅಂತ ನಮಗೆ ಸತ್ಯವೇದದಲ್ಲಿ ಹೇಳ್ತಾರೆ. ಇದೆ ನೋಡಲ್ಲ, ಎರಡು ಕಾಲ, ಒಂದು ಕಾಲ, ಅರ್ಧ ಕಾಲ ಅಂತ ಇದೇ ಪೀರಿಯಡ್ನ ದಿವಸಗಳ ಎಣಿಕೆಯಲ್ಲಿ ಕೊಟ್ಟಿದ್ದಾರೆ. ಎಲ್ಲಿ ಅಂದರೆ ಅದೇ ಪ್ರಕಟಣೆ 12ನೇ ಅಧ್ಯಾಯ 6ನೇ ವಾಕ್ಯ ಓದಿ.
ಅಲ್ಲಿ
ಆ
ಆಕೆಗೆ
ಕಾರಣಕ್ಕೆ
ಸಾವಿರ
ಓದ್ಬೋದಳು.
ಅಲ್ಲಿ
ಅಲ್ಲಿ
ಆಕೆಗೆ
ಆಕೆ
1260 ದಿನಗಳವರೆಗೆ ಪೋಷಣೆಯಾಗಬೇಕೆಂದು ದೇವರು ಸ್ಥಳವನ್ನು ಸಿದ್ಧ ಮಾಡಿದ್ದನು.
ನೋಡ್ರ ಏನ್ರಿ, 1260 ದಿವಸಗಳು ಪೋಷಣೆ ಮೇಲೆ ಸ್ಥಳ ನೋಡಿ, ಎಲ್ಲ ಒಂದೇ ಪೀರಿಯಡ್. ಆಮೇಲೆ ನೋಡಿ, ಇದೇ ಮಾಸದ ಎಣಿಕೆಯಲ್ಲಿ ಪ್ರಕಟಣೆ 13:5 ಹೇಳ್ತಾರೆ. ಓದಿ ಪ್ರಕಟಣೆ 13ನೇ ಅಧ್ಯಾಯ 5ನೇ ವಾಕ್ಯ.
ಬಡಾಯಿ
ಬಡಾಯಿ
ಮಾತುಗಳನ್ನು
ಮಾತುಗಳನ್ನು
ದೂಷಣೀಯ ಮಾತು.
ಓದಿ ಸಿಸ್ಟರ್.
ಓದಿ 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 ಸಿಸ್ಟರ್ ಓದಿ ಓದಿ.
ದೂಷಣೆಯ ಮಾತುಗಳನ್ನು ಆಡುವ ಬಾಯಿ ಅದಕ್ಕೆ ಕೊಡಲ್ಪಟ್ಟಿತು ಮತ್ತು 42 ತಿಂಗಳ ಪರ್ಯಂತರ ತನ್ನ ಕಾರ್ಯಗಳನ್ನು ನಡೆಸುವ ಅಧಿಕಾರವೂ ಅದಕ್ಕೆ ಕೊಡಲ್ಪಟ್ಟಿತು.
ನೋಡ್ರ 42 ತಿಂಗಳು ಅಲ್ಲರ, ಇವಾಗೆಲ್ಲ ಒಂದೇ ಪೀರಿಯಡ್, ಇವೆಲ್ಲ ಕ್ರಿಸ್ತ ವಿರೋಧಿ ಬಗ್ಗೆ ಹೇಳ್ತಾರೆ ಅದು. ಸರಿ, ಹೇಗೆ ಬ್ರದರ್, ಸಿಂಪಲ್ ಕ್ಯಾಲ್ಕುಲೇಷನ್ ನೀವೇನು ಮಾಡಿ ಅಂತಂದರೆ, ಇದನ್ನ ಕ್ರಾಸ್ ವೆರಿಫೈ ಮಾಡೋಕ್ಕೆ ನಾವು ಹೇಳೋದು ಸತ್ಯ ಅಂತ ಹೆಂಗೆ ಅಂತಂದರೆ, 1260 ದಿವಸಗಳನ್ನು 42ರಲ್ಲಿ ವಿಭಾಗಿಸಿ ಡಿವೈಡ್ ಮಾಡಿ ಎಷ್ಟು ಬರ್ತಾರೆ ನೋಡಿ,
30 ಡೇಸ್.
30 ಡೇಸ್ ಬರ್ತಾರೆ. ಗುಡ್, ವೆರಿ ಗುಡ್. ಅದರ ಅಂದ್ರೆ ಏನರ್ಥ, ಒಂದು ತಿಂಗಳಲ್ಲಿ 30 ದಿವಸ ಇದೆ ಅಂತ ಗೊತ್ತಾಯಿತು. ಸರಿ, ಇವಾಗ ಏನು ಮಾಡೋಣ, ಈ 30 ದಿವಸ ಒಂದು ತಿಂಗಳಲ್ಲಿ ಇರ್ತು ಅಂದರೆ ಒಂದು ವರ್ಷದಲ್ಲಿ ಎಷ್ಟು ದಿವಸ ಆಗ್ತದೆ ಹಂಗಾರೆ?
ಅದೇ 3 60 ಡೇಸ್
1000.
ಫಾರ್ಟಿ
ಎಸ್, 360.
ಏನ್
ತರ್ಟಿ ಡೇಸ್
60
ಇಂಟು 12 ಮಂತ್ಸ್ ಮಾಡಿದ್ರೆ ನಮಗೆ
ತ್ರೀ
ಬರೋದು
ಸಿಕ್ಸ್ಟಿ
ಒಂದು ತಿಂಗಳಲ್ಲಿ 360
ದಿನ.
ದಿವಸಗಳು. ಇದು ಬಿಬ್ಲಿಕಲ್ ಕ್ಯಾಲೆಂಡ್ರು, ಇದು ನಮ್ಮ ಕ್ಯಾಲೆಂಡರ್ ಅಲ್ಲ ರೀ, ನಮಗಿರೋ ಕ್ಯಾಲೆಂಡರ್ ಏನ್ರಿ ಅದು ಸೂರ್ಯನ ಆಧಾರದ ಮೇಲೆ ಅಲ್ವರ. ಇದು
365 ದಿನಗಳಾಗ್ತಾವೆ ನಮ್ಮ.
ಇದು ಸೂರ್ಯನ ಕ್ಯಾಲೆಂಡ್ರು, ಚಂದ್ರನ ಕ್ಯಾಲೆಂಡರ್ ಒಂದಿತ್ತು. ಇವಾಗ ನಮ್ಮ ಯುಗಾದಿ ಮಾಡ್ತಾರೆ ಗೊತ್ತಾ, ಅದು ಹೆಂಗೆ ಮಾಡೋದು, ಚಂದ್ರಮಾನ ಯುಗಾದಿ ಕೇಳಿದಿರಾ?
ಸರ್
ಏನಕ್ಕೆ ಕೇಳ್ತಾರೆ ಚಂದ್ರಮಾನ
ಕೇಳಿದ್ದೀನಿ.
ಅಂತ? ಚಂದ್ರನ ಆಧಾರದ ಮೇಲೆ ಏನ್ರಿ ಅದ್ರ ಲೆಕ್ಕ ಹಾಕೋದು, ಅದು ಸಪ್ರೇಟ್ ಕ್ಯಾಂಟರ್ ಇದೆ ನಮ್ದು. ಏನ್ರಿ ಡೆಕ್ಕನ್ ನಾಡ್ ಕ್ಯಾಂಟರ್ ಬರ್ತಕ್ಕಂಥ ಬೆಂಗಳೂರು ಪ್ಲೇಸ್ ಕ್ಯಾಂಟರ್ ಕನ್ನಡದಲ್ಲಿ ತೋಳಿ, ಅದ್ರ ಪಕ್ಕದಲ್ಲಿ ಹಾಕಿರ್ತದೆ 4 ಕ್ಯಾಂಟರ್ಗಳು. ಆಯ್ತಾ? ಸೊ ಎಷ್ಟೋ ಕ್ಯಾಂಟರ್ಗಳಿದೆ. ಬೈಬಲ್ ಕ್ಯಾಲೆಂಡ್ರು ಎಲ್ಲ ಕ್ಯಾಲೆಂಡರ್ದು ಆವರೇಜ್ 360 ದಿವಸಗಳು ಒಂದು ವರ್ಷಕ್ಕೆ. ಓಕೆನಾ? ಸರಿ, ಇವಾಗ ಏನು ಮಾಡಿ, ಇದೇ 360 ದಿವಸಗಳು ಒಂದು ವರ್ಷಕ್ಕೆ, ಇದನ್ನ 3.5 ವರ್ಷಕ್ಕೆ ಮಲ್ಟಿಪ್ಲೈ ಮಾಡಿ,
1260.
1260 ನೋಡಿದ್ರ. ಹಂಗಾರೆ ಏನಪ್ಪ ಮೀನಿಂಗ್ ಅಂದರೆ, ನಮ್ಮ ಎಣಿಕೆ ಕರೆಕ್ಟ್ ಆಗಿದೆ ಅಂದರೆ 1260 ದಿವಸಗಳು ಅಂದರೂ ಒಂದನೇ, ಏನ್ರಿ 42 ತಿಂಗಳು ಅಂದರೂ ಒಂದನೇ, ಆಮೇಲೆ 3.5 ವರ್ಷ ಅಂದರೂ ಒಂದನೇ. ಸರಿ, ಇವಾಗ ಇವಾಗ ಇದು ದಾನಿಯೇಲ್ ಪುಸ್ತಕದಲ್ಲಿ ಹೇಳ್ತಿರೋದು ಒಂದು ಪ್ರವಾದನೆ, ಏನು ಕಾಲಗಳು ಕಾಲ ಅರ್ಧ ಕಾಲ ಅಂತ. ಅದರ ಇವಾಗ ಪ್ರವಾದಿಗೆ ಒಂದು ದಿನ ಅಂದ್ರೆ ಎಷ್ಟು ವರ್ಷ?
1 year.
1 ಇಯರ್. ವಾಕ್ಯ ಓದಿ, ಎಜಿಕಿಯೇಲ್ 4:6 ವಾಕ್ಯ ಓದಿ.
ಆರು ಅಂದ್ರೆ
4:6 6ನೇ ವಾಕ್ಯ ಅಷ್ಟೆ. ಅಷ್ಟು
ಅಷ್ಟು
ದಿವಸಗಳನ್ನು
ದಿವಸಗಳನ್ನು
ತೀರಿಸಿದ
ತಿ
ಮೇಲೆ
ಬಲ ಮಗುಲಲ್ಲಿ ಮಲಗಿಕೊಂಡು ಯಹೂದ ವಂಶದವರ ಅಧರ್ಮವನ್ನು ಹೊತ್ತುಕೊಳ್ಳಬೇಕು. ವರ್ಷ ಒಂದಕ್ಕೆ ಒಂದು ದಿನದ ಮೇರೆಗೆ 40 ದಿನ ಅವರ ಅಧರ್ಮವನ್ನು ಹೊತ್ತುಕೊಳ್ಳಬೇಕೆಂದು ನಿನಗೆ ಗೊತ್ತು ಮಾಡಿದ್ದೇನೆ.
ನೋಡ್ರ, ವರ್ಷ ಒಂದಕ್ಕೆ ಒಂದು ದಿನದ ಮೇರೆಗೆ ಅಂದ್ರೆ ಒಂದು ದಿನ ಅಂದ್ರೆ ಪರವಾಗಿಗೆ 1 ವರ್ಷ ಅಂತ ಲೆಕ್ಕ ಅಲ್ರ. ಇವರು 390 ದಿವಸಗಳು ಒಂದ್ ಕಡೆ ಮಲಗಬೇಕು ಅಂದ್ರೆ ಅದೇನ್ರಿ 390 ವರ್ಷಗಳು ಅವ್ರಿಗೆ ಎಣಿಕೆ ಅಂತ ಅರ್ಥ. ಅಂದ್ರೆ ಪ್ರವಾದಿ ಒಂದು ದೃಷ್ಟಿಯಲ್ಲಿ 1 ವರ್ಷ ಅಂದ್ರೆ ಏನ್ರಿ, ಒಂದು ದಿನ ಅಂದ್ರೆ ಸಾರಿ ಏನ್ರಿ 1 ವರ್ಷ. ಹಂಗಂದ್ರೆ ದಾನಿಯೇಲ್ 12:7 ನಾವ್ ಏನ್ ನೋಡಿದ್ರಿ, ಕಾಲಗಳು ಕಾಲ ಅರ್ಧ ಕಾಲ ಅಂದ್ರೆ 1200 ದಿವಸಗಳು ಅಂತಂದ್ರೆ ಆಕ್ಚುಲಿ 1200 ವರ್ಷಗಳು ಅಂತ ಅರ್ಥ. ಸರಿ, ಇದು 539 ಕ್ರಿಸ್ತ ಶಕದಿಂದ 1260 ದಿವಸಗಳು ಆ್ಯಡ್ ಮಾಡಿದ್ರೆ ನಮಗೆ 1799 ಇಸ್ವಿಗೆ ಬರ್ತದೆ. ಅದರ ಇದು ಯಾಕೆ ಬಂದರೆ 539 ಕ್ರಿಸ್ತ ಶಕ ತಗೊಂತೀರ ಅಂದರೆ, 539 ಕ್ರಿಸ್ತ ಶಕದಲ್ಲೇ ಮೊದಲು ಮೊದಲು ಪ್ರಭುರಾತ್ರಿ ಭೋಜನನ ಏನ್ರಿ ವರ್ಷಕ್ಕೆ ಒಂದ್ಸತಿ ಬಿಟ್ಟು ಬೇರೆ ಥರ ಆಚರಣೆ ಮಾಡೋಕ್ಕೆ ಶುರು ಮಾಡಿದ್ದು. ಓಕೆನಾ? ಸೊ ಅದರಿಂದ ನೋಡಿ, ದಾನಿಯೇಲ್ 12:7 ಕ್ರಿಸ್ತ ವಿರೋಧಿಯ ಒಂದು ಟೈಮ್ ಏನು ಮಾಡ್ತಾರೆ ನಮಗೆ ಕೊಡ್ತಾರೆ. ಅದರ ಇವಾಗ ದಾನಿಯೇಲ್ ಇನ್ನೂ 2 ಡೇಟ್ ಇದೆ. ಯಾವ ಡೇಟು ಓದಿ ಇವಾಗ. ದಾನಿಯೇಲ್ 12:11 ಓದಿ. ಹಾಂ,
ನಿತ್ಯ ಹೋಮವು ನೀಗಿಸಲ್ಪಟ್ಟು ಹಾಳು ಮಾಡುವ ಅಸಹ್ಯ ವಸ್ತುವು ಪ್ರತಿಷ್ಠಿತವಾದ ಮೇಲೆ 1290 ದಿನಗಳು ಕಳೆಯಬೇಕು.
ಹಾಂ ನೋಡ್ರ, ಇಲ್ಲೇ ಹೇಳ್ತಾರೆ ಏನ್ರಿ, ಹಾಳು ಮಾಡುವಂತ ಅಸಹ್ಯ ವಸ್ತು ಏನೇ ಸ್ಥಾಪನೆ ಆದಾಗಿಂದ, ಯಾವಾಗ ನಿತ್ಯ ಹೋಮವನ್ನು ನೀಗಿಸಿ ಹಾಳು ಮಾಡುವಂತ ಅಸಹ್ಯ ವಸ್ತು ಸ್ಥಾಪನೆ ಆದಾಗಿಂದ 1290 ದಿವಸಗಳು ಕಳೀಬೇಕು ಅಂತ ಹೇಳ್ತಾರೆ. ಇದೇನಿದು ನಿತ್ಯ ಹೋಮವನ್ನು ನೀಗಿಸೋದು, ಹಾಳು ಮಾಡುವಂಥ ಅಸಹ್ಯ ವಸ್ತು ಸ್ಥಾಪನೆ ಮಾಡೋದು ಏನು? ಇದು ಆಂಟಿ ಕ್ರೈಸ್ಟ್ ಬಗ್ಗೆ ಹೇಳೋದು. ಇದನ್ನೇ ಯೇಸು ಕ್ರಿಸ್ತ ಮ್ಯಾಥ್ಯೂ 24 ಚಾಪ್ಟರ್ ಕೋಟ್ ಮಾಡೋದು. ಏನ್ರಿ, ಹಾಳು ಮಾಡುವಂಥ ಅಸಹ್ಯ ವಸ್ತು ದಾನಿಯೇಲ್ ಪುಸ್ತಕದಲ್ಲಿ ಬರೆದಿದೆಯಲ್ಲ, ಅದನ್ನು ನೀವು ಆಲಯದಲ್ಲಿ ನಿಂತು ಇರೋದನ್ನ ನೀವು ಕಾಣಬೇಕಾದ್ರೆ ಓದ್ದು ಅಂತ ತಿಳ್ಕೊಳ್ಳಿ ಅಂತ ಹೇಳ್ದಲ್ಲ, ಇದನ್ನೇ ಹೇಳೋದು ಯೇಸು ಕ್ರಿಸ್ತ. ಸರಿ, ಇದೇನಿದು ನಿತ್ಯ ಹೋಮ? ನಿತ್ಯ ಹೋಮ ಅಂತಂದ್ರೆ ಇಸ್ರೇಲಲ್ಲಿ ಪ್ರತಿನಿತ್ಯ ಏನ್ ಮಾಡ್ತಾರೆ, ಬಲಿಗಳನ್ನ ಕೊಡ್ತಾರೆ. ಅದು ಹೋಮ, ಅದಕ್ಕೆ ಬೈಬಲ್ನಲ್ಲಿ ಟ್ರಾನ್ಸ್ಲೇಷನ್ ಹೋಮ ಅಂತ ಹಾಕ್ಬಿಟ್ರೆ ಆಕ್ಚುಲಿ ಸ್ಯಾಕ್ರಿಫೈಸ್ ಅಂತ ಬರಬೇಕು, ನಿತ್ಯ ಬಲಿ ಅಲ್ವರ. ಇದು ದೇವದರ್ಶನ ಕೂಡ ನಿತ್ಯ ಬಲಿ ಕೊಡ್ತಾ ಇದ್ರು. ಇವಾಗ ಯೇಸು ಕ್ರಿಸ್ತ ಬಲಿ ಕೊಟ್ಟಿದ ಮೇಲೆ ಆ ನಿತ್ಯ ಬಲಿ ಇಸ್ರೇಲ್ ಜನ ಕೊಡ್ತಂತ ಬಲಿ ಅವಶ್ಯಕತೆ ಇದೆಯಾ?
ಇಲ್ಲ
ಇಲ್ಲ. ನೋಡಿ, ಇನ್ನೊಂದ್ಸತಿ ಹೇಳ್ತೀನಿ ಕೇಳಿ. ಇಸ್ರೇಲ್ ಜನಗಳು ದೇವದರ್ಶನ ಗುಡಾರದಲ್ಲಿ ಬಲಿಗಳನ್ನ ಏನ್ ಮಾಡ್ತಾರೆ, ಬೆಳಿಗ್ಗೆ ಬೆಳಿಗ್ಗೆ ಸಾಯಂಕಾಲ ಹೋಮಗಳನ್ನ ಕೊಡ್ತಾ ಇದ್ರು. ಅದರ ಯೇಸು ಕ್ರಿಸ್ತ ಬಂದು ನಮಗಾಗಿ ಶಿಲುಬೆ ಮೇಲೆ ಸತ್ತಿದ ಮೇಲೆ ಇದನ್ನ ತಿರ್ಗಾ ತಿರ್ಗಾ ಕೊಡೋಂತ ಅವಶ್ಯಕತೆ ಇದೆಯಾ
ಇಲ್ಲ
ಹೇಳಿ.
ಸರ್, ಒಂದೇ
ಇಲ್ಲ.
ಸಾಯಂಕಾಲ
ಎಸ್
ಸಮರ್ಪಿಸಿಕೊಂಡು.
ಎಸ್, ಕರೆಕ್ಟ್ ಆಗಿ ಹೇಳಿದ್ರೆ ನೋಡಿ, ಇಬ್ರಿಯ ಪುಸ್ತಕದಲ್ಲಿ ಬರ್ತಾ ಅಂತೀನಿ. ಒಂದೇ ದಿವಸಕ್ಕೆ ಏನ್ ಮಾಡೋರು ಸಮರ್ಪಿಸಿಕೊಂಡರು. ವೆರಿ ಗುಡ್.
ನಮ್ಮನ್ನು ತಾವೇ ಸಮರ್ಪಿಸಿಕೊಂಡ.
ಎಸ್, ದಾನಿಯೇಲ್ ಸಾರಿ, ಇಬ್ರಿಯರು 9:26. ಇಬ್ರಿಯರು 9:26.
ಆತನು ಲೋಕಾದಿಯಿಂದ ಎಷ್ಟೋ ಸಾರಿ ಬಾಧೆ ಪಟ್ಟು ಸಾಯಬೇಕಾಗಿತ್ತು, ಆದರೆ ಒಂದೇ ಸಾರಿ ಯುಗಗಳ ಸಮಾಪ್ತಿಯಲ್ಲಿ ಆತನು ಪಾಪ ನಿವಾರಣೆ ಮಾಡಬೇಕೆಂಬ ಉದ್ದೇಶದಿಂದ ತನ್ನನ್ನು ಯಜ್ಞ ಮಾಡಿಕೊಳ್ಳುವವನಾಗಿ ಪ್ರತ್ಯಕ್ಷನಾದನು.
ನೋಡ್ರ, ಮುಗೀತು ಒಂದೇ ಸತಿ, ಹಂಗಾದ್ರೆ ತಿರ್ಗಾ ರಿಪೀಟ್ ಮಾಡೋಂತ ಅವಶ್ಯಕತೆ ಇಲ್ಲ. ಹಂಗಾದ್ರೆ ನಿತ್ಯ ಹೋಮ ಇದಪ್ಪ, ಯೇಸು ಕ್ರಿಸ್ತಂದು ಹೋಮನೇ ನಿತ್ಯ ಹೋಮ, ಮುಗೀತದ್ದು. ಇಟ್ ಈಸ್ ಫಾರ್ ಎವರ್ ಅಂಡ್ ಎವರ್. ಇವಾಗ ಈ ನಿತ್ಯ ಹೋಮನ ತೆಗೆದುಬಿಟ್ರಂತೆ, ಅಂದ್ರೆ ಯೇಸು ಕ್ರಿಸ್ತಂಗಿರಂತ ಬಲಿಗಿರಂತ ಬೆಲೆ ತೆಗೆದುಬಿಟ್ರು. ಹೇಗೆ ತೆಗೆದ್ಬಿಡೋದು ಗೊತ್ತಾ? ಯೇಸು ಕ್ರಿಸ್ತ ಬಲಿ ಕೊಟ್ಟಾಯ್ತಪ್ಪ, ಕೊಟ್ಟಿದ ಮೇಲೆ ಕೂಡ ತಿರ್ಗಾ ನಾವು ದೇವರಿಗೆ ಬಲಿ ಕೊಡ್ತಾ ಇದ್ರೆ ಅದು ಹೆಂಗಿದೆ? ಆ ಯೇಸು ಕ್ರಿಸ್ತನ ಬಲಿಗೆ ಏನು ಮಾಡ್ದಂಗೆ, ಕೇವಲವಾಗಿ ನೋಡ್ದಂಗೆ ಅದರ. ಅದ್ರ ಬದಲಾಗಿ ನಾವು ಏನೇ ಬಲಿ ಕೊಟ್ಟರು ನೆಕ್ಸ್ಟು ದೇವ್ರಿಗೆ ಹೆಂಗಿದೆ ಅಸಹ್ಯ, ಅದನ್ನೇ ಹೇಳೋದು. ನಿತ್ಯ ಹೋಮವನ್ನು ನೀಗಿಸಿ ಹಾಳ್ ಮಾಡುವಂಥ ಅಸಹ್ಯ ವಸ್ತು ಏನು ಮಾಡೋದಲ್ಲಿ ಬಲಿ ಕೊಡೋದು ಅಂತ ಹೇಳ್ತಾರೆ. ಅಂದರೆ ಏನಪ್ಪ ಅದು ಅಂತಂದರೆ, ಇದು ಹೇಗೆ ನಡೀತು ಅಂತಂದರೆ, ಯಾವಾಗ ನಡೀತು ಅಂತಂದರೆ, ಸಭೆಯಲ್ಲಿ ಏನ್ರಿ ಈ ಒಂದು ಬಲಿ ಪೂಜೆ ಮಾಡೋಕ್ಕೆ ಶುರು ಮಾಡೋದು ನೋಡಿರ್ತೀನಿ. ದಿನಕ್ಕೆ ಒಂದು ಸತಿ, ತಿಂಗಳಿಗೆ ಒಂದು ಸತಿ, ವಾರಕ್ಕೆ ಒಂದು ಸತಿ, ಇದು ದೇವ ದೃಷ್ಟಿಯಲ್ಲಿ ಅಸಹ್ಯ. ಅದರ ಇದು ಯೇಸುಕ್ರಿಸ್ತನ ದೇಹ, ಯೇಸುಕ್ರಿಸ್ತನ ರಕ್ತ, ನಮ್ಗಾಗಿ ತಿರ್ಗಾ ಸಾಯ್ತಾರೆ ಅಂತ ಹೇಳ್ಬಿಟ್ಟು ಒಕೋಸ್ಟ್ ಪಾಪರ್ಸ್ ಕಾಪಸ್ ಮೇಮ್ ಅಂತಂದ್ಬಿಟ್ಟು ಒಂದು ಲ್ಯಾಟಿನ್ ವರ್ಡ್ ಹೇಳ್ತಾರೆ. ಏನ್ರಿ ಅಕೋಸ್ಟ್ ಕಾರ್ಪಸ್ ಮೇಮ್ ಅಂತ ಒಂದು ವರ್ಡ್ ಹೇಳಿದ ತಕ್ಷಣ ಅದು ಲಿಟ್ರಲಾಗಿ ಯೇಸುಕ್ರಿಸ್ತನ ದೇಹವಾಗಿ ಮಾರ್ಪಾಡು ಆಗಿಬಿಡ್ತಾರೆ ಅಂತಂದ್ಬಿಟ್ಟು ಏನು ಮಾಡ್ತಾರೆ ಸಭೆಯಲ್ಲಿ ನಂಬ್ತಾರೆ. ಅಲ್ವರ ಇದು ದೇವ್ರ ದೃಷ್ಟಿಯಲ್ಲಿ ಹೆಂಗಿದೆ ಅಸಹ್ಯ. ಅದಕ್ಕೆ ಹೇಳೋದು ನಿತ್ಯ ಹೋಮವನ್ನು ನೀಗಿಸಿ ಯೇಸು ಕ್ರಿಸ್ತನಿಗೆ ಇಲ್ಲಂತ ಬಲಿಯ ಬೆಲೆನೇ ತೆಗೆದಾಕಿ ಹಾಳು ಮಾಡೋಂಥ ಅಸಹ್ಯ ವಸ್ತು ಈ ಒಂದು ಏನ್ರಿ ಬಲಿ ಪೂಜೆನ ಸ್ಥಾಪನೆ ಮಾಡಿದ್ರು. ಯಾವಾಗ ಸ್ಥಾಪನೆ ಮಾಡಿದ್ರು? ಅಲ್ಲಿಂದ 1290 ದಿವಸಗಳು ಅಂತ ಹೇಳ್ತಾರೆ. ಅಂದರೆ ಇದು ಕೂಡ ಎಲ್ಲಿಂದ ಹೇಳ್ತಾರದು, ಕ್ರಿಸ್ತ ವಿರೋಧಿ ಆರಂಭದಿಂದ ಹೇಳ್ತಾರದು. ಇವಾಗ 1290 ದಿವಸಗಳು ಅಂದರೆ ಏನ್ರಿ ಪ್ರವಾದಿಗೆ 1290 ವರ್ಷಗಳು, ಸೇಮ್ ಅದೇ ಎಣಿಕೆ. ಇವಾಗ 539ನೇ ಕ್ರಿಸ್ತ ಶಕದಲ್ಲಿ ಈ ಒಂದು ಹಾಳು ಮಾಡೋಂಥ ಅಸಹ್ಯ ವಸ್ತು ಏನಿತ್ತು, ಈ ಬಲಿ ಪೂಜೆ ಫಸ್ಟ್ ಆರಂಭ ಆಯಿತು. ಅಲ್ಲಿಂದ 1290 ದಿವಸಗಳು ಕೂಡಿಸಿದ್ರೆ ಎಲ್ಲಿಗೆ ಬರ್ತದೆ? ಆ್ಯಡ್ ಮಾಡಿ 539 ಪ್ಲಸ್ 1290 ಎಲ್ಲಿಗೆ ಬರ್ತದೆ? ಹಾಂ 1829 ಬರ್ತದೆ. ಇವು 1829ರಲ್ಲಿ ಏನಾಯಿತು ಅಂತ ನೋಡ್ಬೇಕಾರೆ ಕರ್ತನಲ್ಲಿ ಪ್ರೀತಿ ಅನ್ಸೋಳೆ ವಿಲಿಯಂ ಮಿಲ್ಲರ್ ಮೂಮೆಂಟ್ ಅಂತ ಏನಾಯ್ತು ರೀ ಆಯಿತು. ಇದು ಯಾರು ವಿಲಿಯಂ ಮಿಲ್ಲರು? ಅದರ ವಿಲಿಯಂ ಮಿಲ್ಲರ್ ಅಂತಂದ್ಬಿಟ್ಟು ಅಮೇರಿಕಲ್ಲಿ ಬ್ಯಾಪ್ಟಿಸ್ಟ್ ಪ್ರೀಚರ್ ರೀ. ಅವರು ಏನಪ್ಪ ಮಾಡಿದ್ರು ಅಂತಂದರೆ 1829ನಲ್ಲಿ ಒಂದು ಗ್ರೇಟ್ ಮೂಮೆಂಟ್ ಆರಂಭ ಮಾಡಿದ್ರಿ. ಏನಪ್ಪ ಮೂಮೆಂಟ್ ಅಂದರೆ ಏನ್ರಿ, ಹಾಂ ಈ ಸೆಕೆಂಡ್ ಡೇ ಅಡ್ವೆಂಟ್ ಅಂತಂದ್ಬಿಟ್ಟು ಏನು ಮಾಡಿದ್ರು, ಮಿಲ್ಲರ್ಸ್ ಮೂಮೆಂಟ್ ಅಂತ ಶುರು ಮಾಡಿದ್ರು. ಅವ್ರು ಏನಂದರು, 1844ರಲ್ಲಿ ಜೀಸಸ್ ಕ್ರೈಸ್ಟ್ ಬರ್ತಾರೆ ಪರ್ವತದ ಮೇಲೆ ಬರ್ತಾರೆ, ನಮ್ಮನ್ನ ಹಂಗೇ ಪರ್ಲೋಕ ತೊಗೊಂಡು ಹೋಗ್ತಾರೆ ಅಂತ ಮಾಡಿದ್ರು ಹೇಳಿದ್ರು. ಅದು ಎಲ್ಲ ಕಡೆ ಎಷ್ಟು ಫೇಮಸ್ ಆಗೋಯ್ತು ಅಂದರೆ, ಎಷ್ಟೋ ಜನ ತನಗಿರೋಂಥ ಆಸ್ತಿ ಅಂತಸ್ತೆಲ್ಲ ಬಿಟ್ಬಿಟ್ಟು ಎಲ್ಲ ಬೈಬಲ್ ಪ್ರವಚನಗಳು ಓದಿದ್ರು ಹೇಳಿರೋದು. ಅದರ ಎಲ್ಲ ಏನ್ರಿ ಹೇಳ್ಬಿಟ್ಟು ಎಷ್ಟೋ ಜನ ತನ್ನ ಆಸ್ತಿ ಗೀಸ್ತಿ ಎಲ್ಲ ಮಾರ್ಬಿಟ್ಟು ಎಲ್ಲ ಬಡವ್ರು ಕೊಟ್ಬಿಟ್ರು, ಕ್ರಿಸ್ತನ್ ಥರ ಎಲ್ಲ ಗುಣಲಕ್ಷಣಗಳು ಬೆಳೆಸ್ಕೊಂಡ್ಬಿಟ್ರು. ಅದರ ಒಂದಿನ ಏನಪ್ಪ ಮಾಡಿದ್ರೆ ಸೀದಾ ಎಲ್ಲ ಬೆಟ್ಟಿ ಮೇಲೆ ಹೋಗ್ಬಿಟ್ಟು ಏನು ಮಾಡ್ತಾಯಿದ್ರು, ಕೂತ್ಕೊಂಡಲ್ಲಿ ಕಾಯ್ತಾ ಇದ್ರು ಯೇಸು ಕ್ರಿಸ್ತ ಬರ್ತಾರೆ ಬಂದ್ಕೊಂಡು ಹೋಗ್ತಾರೆ ಅಂತ. ಆದರೆ 1844ರಲ್ಲಿ ಹೇಳಂಥ ರೀತಿಯಲ್ಲಿ ಕ್ರಿಸ್ತನ್ ಏನಾಗಿಲ್ಲ, ಬರಲಿಲ್ಲ, ಯಾರನ್ನೂ ಏನು ಮಾಡಲಿಲ್ಲ, ಕರ್ಕೊಂಡು ಹೋಗಿಲ್ಲ ಪರಲೋಕಿಗೆ. ಅವಾಗ ಏನಾಗಿತ್ತು, ಎಷ್ಟೋ ಜನಕ್ಕೆ ತುಂಬ ಬೇಜಾರಾಗೋಯ್ತು. ಯಾರೆಲ್ಲ ಸಾಲ ಕೊಟ್ಟಿದ್ರು, ಮನ್ನಾ ಮಾಡಿದ್ರು ಗೊತ್ತಾ, ಯಾರಿಗೆ ದುಡ್ಡು ಕೊಟ್ಟಿದ್ರು, ಇವರೆಲ್ಲ ಏನು ಮಾಡಿದ್ರು, ವಾಪಸ್ ಹೋಗ್ಬಿಟ್ಟು ಲೋಕಕ್ಕೆ ಹೋಗ್ಬಿಟ್ಟು ದುಡ್ಡು ಕೇಳಕ್ಕೆ ಏನು ಮಾಡಿದ್ರು, ಜಗಳ ಮಾಡೋಕ್ಕೆ ಶುರು ಮಾಡಿದ್ರು. ಅಲ್ವನಾ ಇದು ಏನ್ರಿ ವಿಲಿಯಂ ಮಿಲ್ಲರ್ ಮೂಮೆಂಟ್ ಅಂತ ಆಯಿತು. ಇದಾಗಿದ್ದ ನಂತರ ಯಾವಾಗ 1844ರಲ್ಲಿ ಇದು ಫೇಲ್ಯೂರ್ ಆಯಿತು, ಅವರಿಂದ ಬಂದಿದ್ದು ಯಾರಪ್ಪ ಅಂದರೆ ಅಡ್ವೆಂಟಿಸ್ಟ್ ಚರ್ಚ್. ಕೇಳಿದ್ದೀರಾ ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಕೇಳಿದ್ದೀರಾ? ಹಾಂ, ಇವರೆಲ್ಲ ಅಲ್ಲಿಂದಾನೆ ಬಂದಿರೋದು. ನೀವು ನಾನು ಹೇಳೋ ಸುಳ್ಳು ಅಂತಲ್ಲ, ಬೇಕು ನೀವು ಅವ್ರಿಗೋಗಿ ಕೇಳಿ ಅಂತ ಅವರೇ ಹೇಳ್ತಾರೆ ಈ ಕಥೆನ. ಅದರ ಸರಿ, ಇದು 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 ಬೈಬಲ್ ಇದೆಯಾ ಅಂದರೆ, ಎಸ್ ಬೈಬಲ್ ಇದೆ ರೀ, ಈ ಥರ ಹಿಂಗೆ ಆಗ್ತದೆ ಯೇಸು ಕ್ರಿಸ್ತನ ಎಡೆ ಬರೋ ಕೇಳಿ ಅಂತ ಅಂದ್ಬಿಟ್ಟು ಬೈಬಲ್ ಇದೆ. ಎಲ್ಲಿದೆ? ಮ್ಯಾಥ್ಯೂ 25th ಚಾಪ್ಟರ್ ಬನ್ನಿ, ಮತ್ತೆ 25ನೇ ಅಧ್ಯಾಯ ವಾಕ್ಯ ಏನ್ರಿ 1ರಿಂದ ಓದ್ಕೊಂಬಂದ್ರಿ ಅಂತೀನಿ. ವಾಕ್ಯ 1ರಿಂದ 6ವರೆಗೂ ಓದಿ.
ಆಗ ಪರಲೋಕ ರಾಜ್ಯವು ಆರತಿಗಳನ್ನು ತೆಗೆದುಕೊಂಡು ಮದಲಿಂಗನನ್ನು ಎದುರುಗೊಳ್ಳುವುದಕ್ಕೆ ಹೊರಟಂತ 10 ಮಂದಿ ಕನ್ಯೆಯರಿಗೆ ಹೋಲಿಕೆಯಾಗಿರುವುದು.
ಹಾಂ, ಅಂದ್ರೆ ಏನು
ಅವರ
ಸಭೆ, ಈ ಸಭೆಗೆ ಏನಾಗಿದೆ, ಹೋಲಿಕೆ ಆಗಿದೆ. ಸಭೆ ಪರಲೋಕ ರಕ್ಷಣೆಗೆ ಹೋಗುವಂಥವ್ರು 10 ಮಂದಿ ಕನ್ಯೆಗಳಿಗೆ ಹೋಲಿಕೆ ಆಗಿದೆ. ಅದು 5 ಮಂದಿ ಬುದ್ಧಿ ಇರೋರು, 5 ಮಂದಿ ಏನ್ರಿ ಬುದ್ಧಿ ಇಲ್ದಿರೋರು ಅಂತ ಹೇಳ್ತಾರೆ. ಸರಿ, ಇವಾಗ ಎಲ್ಲರೂ ಹೋಗಿ ಯಾರನ್ನು ಮೀಟ್ ಮಾಡಕ್ಕೆ ಹೋಗ್ತಾರೆ, ಯೇಸು ಕ್ರಿಸ್ತ ಮೀಟ್ ಮಾಡಕ್ಕೆ ಹೋಗ್ತಾರೆ. ಸರಿ, ಯೇಸು ಕ್ರಿಸ್ತ ಏನು ಮಾಡಿದ್ರು, 5ನೇ ವಾಕ್ಯ ಓದಿ ಬಿದ್ರಿ ಇವಾಗ.
ಮೊದಲಿಂಗನು ಬರುವುದಕ್ಕೆ ತಡ ಮಾಡಲು ಅವರೆಲ್ಲರೂ
ಹಾಂ, ಏನು
ಪಡಿಸಿ
ಮಾಡಿದ್ರಂತೆ,
ಹೋಗಿದರು.
ಅಂದರೆ ಮೊದಲಿಂಗನು ಬರೋದಿಕ್ಕೆ ಏನು ಮಾಡಿದ್ರಂತೆ ಬದರ್?
ತಡ ಮಾಡಲು ಅವರೆಲ್ಲೂ
ಹಂಗಾರೆ
ಕೂಡಿಸಿ ಮಾಡಿದರು.
ಮೊದಲಿಂಗನ ಏನು ಮಾಡ್ಬೇಕಾಯ್ತು ಆ್ಯಕ್ಚುಲಿ? ಯಾವ ಟೈಮ್ ಬರಬೇಕಾಯ್ತು, ಯಾವುದೋ
ಸಿಕ್ಕಾಗಲೇ
ಟೈಮ್ ಇದೆ ಅಲ್ಲಿ ಬರಬೇಕಾಗಿತ್ತು, ಆದರೆ ಬರೋದು ಏನು ಮಾಡಿದ್ರಂತೆ ಇವರು?
ತಡ ಮಾಡಿದರು.
ತಡ ಮಾಡಿದ್ರು. ಅದಕ್ಕೆ ತಡ ಮಾಡೋದು ಹೆಂಗೆ ಗೊತ್ತಾ ಮೀನಿಂಗು ಏನ್ರಿ, ಹಾಂ ಕರೆಕ್ಟ್ ಟೈಮ್ಗೆ ಬರೋದ್ರಿಗೆ ಯಾರು ತಡ ಮಾಡ ಅಂತ ಹೇಳಲ್ಲ, ತಡ ಮಾಡಿದ್ರು ಅಂತ ಹೇಳೋದು ಯಾವ್ದಕ್ಕೆ ಅಂದರೆ, ಇವ್ರು ಆ್ಯಕ್ಚುಲಿ ಬರಬೇಕಾಯ್ತು ಏನೋ ಬಿಡ್ತೀವಿ, ಇವರು ತಡ ಮಾಡಿಬಿಟ್ರು ಅಂತ ಅರ್ಥ. ಹಂಗಂದ್ರೆ ಏನ್ರಿ ಇಲ್ಲಿ ಯೇಸು ಕ್ರಿಸ್ತ ತಡ ಮಾಡಿದ್ರಂತೆ. ಇವ್ರ ಕ್ಯಾಲ್ಕುಲೇಷನ್ಸ್ ಪ್ರಕಾರ 1844 ಅಲ್ಲಿ ಜೀಸಸ್ ಕ್ರಿಸ್ಟ್ ಏನಾಗಬೇಕಾಯ್ತು? ಬರ್ಬೇಕಾಯ್ತು. ಆದ್ರೆ ಯೇಸು ಕ್ರಿಸ್ತ ಏನ್ ಮಾಡಿದ್ರು? ತಡ ಮಾಡಿದ್ರು. ಏನಕ್ಕೆ ಮಾಡಿದ್ರು? ತಡ ಮಾಡಿರೋದ್ರಿಂದ ಒಳ್ಳೇದಾಯ್ತು. ಏನಾಯ್ತಂತೆ ಮುಂದಕ್ಕೆ ಓದಿ ವಾಕ್ಯ. ಹಾ,
ಆದರೆ ಅರ್ಧರಾತ್ರಿಯಲ್ಲಿ
ಇಲ್ಲ,
ಇಗೋ ಮೊದಲು
ತಡ ಮಾಡಲು ಎಲ್ಲ ತೂಕಡಿಸಿ ಏನ್ ಮಾಡಿದ್ರಂತೆ?
ಅವರೆಲ್ಲರೂ
ಅವ್ರೆಲ್ಲರೂ
ತೂಕ ಅಡಿಸಿ
ಮಾಡೋದು.
ಮಲಗಿದರು.
ಹಂಗಾರೆ ಏನ್ ಗೊತ್ತಾ,
ಮಲಗಿದರು.
ಯಾವಾಗ ಯೇಸು ಕ್ರಿಸ್ತು ಇವ್ರ ಎಕ್ಸ್ಪೆಕ್ಟೇಷನ್ಸ್ ಪ್ರಕಾರ 1844 ಬರಲಿಲ್ವೋ, ಎಷ್ಟೋ ಜನ ಏನ್ ಗೊತ್ತಾ ಮಾಡಿದ್ರು? ತೂಕಡಿಸಿ ಚೆನ್ನಾಗಿ ಇದೆ ಮಾಡ್ಬಿಟ್ರು. ನಂಗೆ ಗೊತ್ತಾ, ಬೇನಿಗೆಲ್ಲ ಲೋಕಕ್ಕೆ ಹೋಗ್ಬಿಟ್ರು. ಲೋಕಕ್ಕೆ ಹೋಗ್ಬಿಟ್ಟು ತೂಕಡಿಸೋದಕ್ಕೆ ಏನ್ ಮಾಡಿದ್ರು? ಇವರು
ಪ್ರಾರಂಭಿಸಿದರು.
ಮಾಡಿದ್ರು ಅಂದ್ರೆ ಲೋಕದಲ್ಲೇ ಮುಳುಗೋಗ್ಬಿಟ್ರು. ಕ್ರಿಸ್ತನಲ್ಲಿ ಜೀವತ್ವಾಗಿರ್ಲಿಲ್ಲ ಇವರು, ಅಲ್ವರ ಲೋಕದಲ್ಲಿ ಏನಾಗ್ಬಿಟ್ರು? ಕಂಪ್ಲೂನ್ ಆಗಿ ಇವ್ರು ಹಾಳಾಗ್ಬಿಟ್ರು. ಅದಕ್ಕೆ ಹೇಳ್ಬೇಕಾದ್ರೆ ಎಷ್ಟೋ ದಾನ ಧರ್ಮ ಮಾಡಿದಿಲ್ಲ, ಕಿತ್ಕೊಳಕ್ಕೆ ಏನು ಮಾಡಿದ್ರು? ಜಗಳ ಮಾಡ್ಕೊಂಡು ಕಿತ್ಕೊಂಡು ಮಾಡ್ಕೊಂಡು ಶುರು ಮಾಡಿದ್ರು. ಅದು ಕ್ರಿಸ್ತನ ಗುಣಲಕ್ಷಣಗಳೇ ಅಲ್ಲ ರೀ, ಅಲ್ವರ ಕ್ರಿಸ್ತನ ಗುಣಲಕ್ಷಣ ಬೆಳೆಸ್ಕೊಂಡ್ರೆ ಶಾಶ್ವತವಾಗಿರ್ಬೇಕು. ಅದಕ್ಕೆ ತೂಕಡಿಸೋ ನಿದ್ದೆ ಮಾಡ್ಬಿಟ್ರಂತೆ. ಸರಿ, ತೂಕಡಿಸ್ಕೊಂಡು ನಿದ್ದೆ ಮಾಡ್ಬಿಟ್ರು ಅಂದ್ರೆ ಅಂಗಡಿ ಯೇಸು ಕೂಸು ಬರಲೇ ಇಲ್ವಾ? ಮುಂದಕ್ಕೆ ಹೇಳ್ತಾರೆ ನೋಡಿ, ಮುಖ್ಯವಾದ ಪಾಯಿಂಟ್ ಏನಾಯ್ತಂತೆ ಬುದ್ಧರ.
ಆದರೆ ಅರ್ಧರಾತ್ರಿಯಲ್ಲಿ ಇಗೋ ಮದಲಿಂಗನು ಅವನನ್ನು ಎದುರುಗೊಳ್ಳುವುದಕ್ಕೆ ಹೊರಡಿರಿ ಎಂಬ ಕೂಗಾಯಿತು.
ಯಾವಾಗ ಕೂಗಾಯ್ತು? ಎಷ್ಟು ಗಂಟೆಗೆ ಕೂಗಾಯ್ತು?
ಬಟ್ಟೆ ಒಗೆದು
ಎಷ್ಟು ಗಂಟೆಗೆ ಅಂತ ನೋಡ್ತೀರಿ ಅಂತಂದ್ರೆ, ಇಗೋ ಮಧ್ಯ
ರಾತ್ರಿಯಲ್ಲಿ.
ರಾತ್ರಿ. ಯಾಕಪ್ಪ ಮಧ್ಯರಾತ್ರಿ ಕೊಟ್ಟಾರ? ಇವಾಗ ಯಾರು ಮದ್ಯ ಮಾಡ್ಕೊಡ ಗಂಡು ಹುಡುಗ ಮಧ್ಯರಾತ್ರಿಗೆ ಬರ್ತಾನ? ನೋಡ್ರ, ಇವ್ರು ನಮ್ಮ ಯಜಮಾನ್ರು ಹೆಂಗ್ ಬಂದ್ರಂತೆ? ನಾವಲ್ಲಂತ ನಾವೇ ತಾನೆ ಮೊದಲಿಗಿತ್ತಿ. ಮೊದಲಿಂಗ ಯಾರು? ಯೇಸು ಕ್ರಿಸ್ತನು. ಹಾ, ನಮ್ಮ ಯಜಮಾನ್ರು ಯಾವ ಟೈಮ್ ಬಂದವ್ರೆ ಮನೆಗೆ?
ಮಧ್ಯರಾತ್ರಿಯಲ್ಲಿ
ಮಧ್ಯರಾತ್ರಿ. ಮಧ್ಯರಾತ್ರಿ ಎಷ್ಟು ಗಂಟೆ?
12 ಗಂಟೆ ಸರ್.
ಯಾಕೆ 12 ಗಂಟೆ ಕೊಟ್ಟಾರೆ? ಈ ಈ ಈ ಪ್ರಶ್ನೆಗೆ ಉತ್ತರ ಇವತ್ತಿನ ದಿನ ನೋಡೋಣ. ಯಾಕೆ ಮಧ್ಯರಾತ್ರಿ ಕೊಟ್ಟಾರೆ? ಇದೇ ನಮಗೆ ಮೇನ್ ಟರ್ನಿಂಗ್ ಪಾಯಿಂಟ್. ಅದರ ಅಂದ್ರೆ ಯೇಸು ಕ್ರಿಸ್ತ ಬಂದಿರೋದು ಯಾವಾಗ ಗೊತ್ತಾ? ಮಧ್ಯರಾತ್ರಿ ಬಂದವರೇ ಅಂತ ಅರ್ಥ. ಮಧ್ಯರಾತ್ರಿ ಬರ್ತಾರೆ ಅಂತ ಅರ್ಥ. ಸರಿ, ಅಂದ್ರೆ ಅದಕ್ಕೆ 1844 ಅಲ್ಲಿ ಕ್ರೈಸ್ಟ್ ಏನಾಗ್ಬಿಟ್ರು? ಇವ್ರು ಬರಂತ ಎಕ್ಸ್ಪೆಕ್ಟೇಷನ್ಸ್ ಪ್ರಕಾರ ಬರಲಿಲ್ಲ, ಆದರೆ ಬಂದರು. ಯಾವಾಗ? ಮಧ್ಯರಾತ್ರಿಯಲ್ಲಿ. ಇದು ಎಲ್ಲಿ ಕೊಟ್ಟಾರೆ ಮಧ್ಯರಾತ್ರಿ ಅಂತಂದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸೋರಸರುಗಳೇ ಇನ್ನೊಂದು ಡೇಟ್ ಕೊಟ್ಟಾರೆ ದಾನಿಯಲ್ಲಿ. ಅದ್ರಲ್ಲಿ ಕೊಟ್ಟಾರೆ ನೋಡಿ, ಹೋದ್ರ ದಾನಿಯಲ್ಲಿ 12:12 ಅಲ್ಲಿ ಹೇಳ್ತಾರೆ ನೋಡಿ, ಹೋದ್ರ. ಹಾ,
ಕಾದುಕೊಂಡು 1335 ದಿನಗಳ ಕೊನೆಯ ಮಟ್ಟಿಗೆ ತಾಳಿರುವವನು ಧನ್ಯನು.
ನೋಡ್ರ ಏನ್ ಹೇಳ್ತಾರೆ, 1335 ದಿವಸಗಳವರೆಗೆ ಕಾದಿರಂತ ಮನುಷ್ಯನ ಏನ್ರಿ? ಧನ್ಯನು.
ಧನ್ಯನು.
ಇದು ತಿರ್ಗಾ ಯಾವ ಒಂದು ಸಮಯದಿಂದ ಆರಂಭ ಆಗೋದು ಅಂತಂದ್ರೆ, ನಿತ್ಯ ಹೋಮವನ್ನು ನೀಗಿಸಿ ಹಾಳು ಮಾಡೋಂಥ ಅಸಹ್ಯ ವಸ್ತು ಸ್ಥಾಪನೆ ಮಾಡಿದ ಗೊತ್ತಾ? ಅದೇ ಕಂಟಿನ್ಯೂಯೇಷನ್ ಪೀರಿಯಡಿಂದ, ಅದೇ ಒಂದೇ ಪೀರಿಯಡ್ನ ಹೇಳ್ಕೊಂಬರ್ತಾ ಇರೋದು. ಅಲ್ಲಿಂದ 1335 ದಿವಸಗಳು ಅಂತ ಹೇಳ್ತಾರೆ. ಒಂದು ಪ್ರವಾದಿಗೆ ಒಂದಿನ ಅಂದರೆ 1 ವರ್ಷ. ಹಂಗದೇ ಏನು 1335 ವರ್ಷಗಳು ಅಂತ ಅರ್ಥ. ಅಂದರೆ 539 ರಿಂದ 1335 ದಿವಸಗಳನ್ನ ಏನು ಮಾಡಿ, ನೀವು ನೀವು ಕೂಡಿಸಿ ಆ್ಯಡ್ ಮಾಡಿ ಎಷ್ಟು ಬರ್ತದೆ ನೋಡಿ? 1539 + 1335 ಮಾಡಿದ್ರೆ ನಮಗೆ ಬರೋದು ಏನಪ್ಪ ಅಂದರೆ ನಂಬರು 1874. ಅದರ ಆ ಒಂದು ವರ್ಷದವರಿಗೆ ಕಾದ್ಕೊಂಡಿರೋಂಥ ಮನುಷ್ಯನು ಭಾಗ್ಯವಂತನು ಅಂತ ಯಾಕಪ್ಪ ಹೇಳ್ತಾನೆ ಅಂದರೆ, ಆ ವರ್ಷದಲ್ಲೇ ನಮ್ಮ ಕರ್ತನ ಎರಡನೇ ಬರಬೇಕೇನಾಗಿದ್ದೋ ಆಗಿತ್ತು
ಬರಬೇಕಾಗಿತ್ತು.
ಅಲ್ವರ. ಯೇಸು ಕ್ರಿಸ್ತು ಬಂದಿದ್ದು ಯಾವಾಗಪ್ಪ ಅಂದರೆ 1874 ಅಲ್ವರ. ಅದಕ್ಕೆ 1874 ಏನಾಯಿತು ಅಲ್ವರ ಬ್ರದರ್? 1874 ಅಂದ್ರೆ 1874 ಏನಾಯಿತು? ಇದು ಒಂದು ಪ್ರವಾದ ಇನ್ನೂ ಇದೆ, ಎಷ್ಟೋ ಪ್ರವಾದಕ್ಕೆ ನೋಡಿಸ್ತೀನಿ, ಎಲ್ಲ ವೆಯ್ಟ್ ಮಾಡಿರಿ ಅಲ್ವರ. ಅಂದರೆ 1874 ಏನಾಯಿತು ಅಂತಂದರೆ, 1874 ಅಲ್ಲಿ ಎಲೆಕ್ಟ್ರಿಕ್ ಬಲ್ಬ್ ಅಂತ ಏನು ಮಾಡಿದ್ರು ಕಂಡುಹಿಡಿದ್ರಿ? ಇದಕ್ಕಿಂತ ಮುಂಚೆ ಎಲೆಕ್ಟ್ರಿಕ್ ಬಲ್ಬ್ ಇರಲಿಲ್ಲ ಬರ್ತಾರೆ ಅಂದರೆ ಇತ್ತು. ಆದರೆ ಒಂದು ರೀಸನೇಬಲ್ ಆಗಿ ಕಂಟಿನ್ಯೂಸ್ ಆಗಿ ಉರಿಯೋದಕ್ಕೆ ಎಲೆಕ್ಟ್ರಿಕ್ ಬಲ್ಪನ್ನ ಕಂಡುಹಿಡಿದಿದ್ದು ಯಾವಾಗ ಗೊತ್ತಾ? ಎಕ್ಸಾಕ್ಟ್ಲಿ 1874.
1874.
ಯಾಕೆ 1874? ಇವಾಗ ಅದಕ್ಕೂ ಬೈಬಲ್ಗೆ ಏನು ಬರೋ ಸಂಬಂಧ ಅಂದರೆ, ಬೈಬಲ್ಗೂ ಅದಕ್ಕೂ ಸಂಬಂಧ ಇದೆ ಅದರ. ಯಾಕಂದರೆ ಏನ್ರಿ,
ಬೆಳಕು ಬರುತ್ತೆ
ಲೋಕಕ್ಕೆ ಬೆಳಕು ಯಾರು?
ಯೇಸು
ಯೇಸು.
ಕ್ರಿಸ್ತನು.
ಅವ್ರು ಬಂದಿದ್ದೇ 1874 ಅಲ್ಲಿ. ಬೈಬಲ್ ಇದೆ ನೋಡಿ, ಪ್ರಕಟಣೆ 18:1 ಓದಿ. ಪ್ರಕಟಣೆ 18:1 ವಾಕ್ಯ.
ಇದಾದ ಮೇಲೆ ಮಹಾ ಅಧಿಕಾರವುಳ್ಳ ಮತ್ತೊಬ್ಬ ದೇವದೂತನು ಪರಲೋಕದಿಂದ ಇಳಿಯುವುದನ್ನು ಕಂಡನು. ಅವನ ಪ್ರಭಾವದಿಂದ ಭೂಮಿಗೆ ಪ್ರಕಾಶವು ಉಂಟಾಯಿತು.
ನೋಡ್ರ ಏನಂತ ನೋಡ್ತೀರಿ, ಮಹಾ ಅಧಿಕಾರ ಅಂತ ದೂತ ಏನು ಮಾಡತ್ತೆ? ಪರಲೋಕದಿಂದ ಇಳಿದನ್ನ ಕಂಡ್ರಂತೆ ಅಂದ್ರ ಏನಂತ? ಇದು ಮಹಾ ಅಧಿಕಾರ ಅಂತ ದೂತ ಯಾರು ಅಂದ್ರ, ಭೂಮಿ ಆಕಾಶದಲ್ಲಿ ಎಲ್ಲ ಅಧಿಕಾರ ದೇವ್ರು ಯಾರು ಕೊಟ್ಟಿದ್ದಾರೆ?
ಯೇಸು ಸ್ವಾಮಿ.
ಮತ್ತೆ 28:18 ಹೇಳ್ತಾರಲ್ಲ, ಅಂದ್ರೆ ಯೇಸು ಕ್ರಿಸ್ತು ಈ ಅಧಿಕಾರನ ಹೊಂದ್ಕೊಂಡವನಾಗಿ ಏನ್ರಿ ಎರಡನೇ ಬರುವಿಕೆಯಲ್ಲಿ ಬರ್ತಾರಂತೆ. ಅವರು ಬಂದಿರೋ ಪ್ರಭಾವದಿಂದ ಭೂಲೋಕದಲ್ಲಿ ಏನೈತಂತೆ?
ಪ್ರಕಾಶ ಬೆಳಕುಂಟಾಯಿತು,
ಆಕಾಶ ಬೆಳಕುಂಟು.
ಪ್ರಭಾವದಿಂದ ಭೂಮಿಗೆ ಪ್ರಕಾಶ ಉಂಟಾಯಿತು.
ಅವಾಗೆ ಜ್ಞಾನ ಹೆಚ್ಚಾಗಿತ್ತು, ಅದು ಹೇಳೋದು ಜ್ಞಾನವೂ ಹೆಚ್ಚಾಯಿತು, ತಿಳುವಳಿಕೆ ಹೆಚ್ಚಾಯಿತು. ತಿಳುವಳಿಕೆ ಜ್ಞಾನ ಏನಂದ್ರೆ ಬೆಳಕು. ಯೇಸು ಕ್ರಿಸ್ತ ಲೋಕಕ್ಕೆ ಏನಾಗಿದ್ದಾರೆ, ಬೆಳಕಾಗಿದ್ದಾರೆ. ಅದಕ್ಕೆ ಒನ್ ಆಫ್ ದ ಸೈನ್ಸ್ ಏನಂದ್ರೆ, ಈ ಎಲೆಕ್ಟ್ರಿಕ್ ಬಲ್ಬ್ನ ಕಂಡುಹಿಡಿದ್ರೆ ಏನ್ರಿ 1874 ಅಲ್ಲಿ. ನೀವು ಗೂಗಲಲ್ಲಿ ತೆಗೆದು ನೋಡ್ರಿ ಅಂತೀನಿ, 1874 ಇಂದ ಏನೆಲ್ಲ ಇನ್ವೆನ್ಷನ್ಸ್ ಆಗಿದೆಯೋ, ನಾವೆಲ್ಲ ಏನು ಯೂಸ್ ಮಾಡ್ತಿರೋ ಮಾಡರ್ನ್ ಎಕ್ವಿಪ್ಮೆಂಟ್ಸ್ ಎಲ್ಲ ಕಂಡುಹಿಡಿದು ಸಿನ್ಸ್ 1874 ರೀ. ಅದಕ್ಕಿಂತ ಮುಂಚೆ ಯಾವುದೂ ಇಲ್ಲ ರೀ. ಅಲ್ಲರ ನೀವು ಇಂಜಿನ್ ತೊಳಿ, ಚಾರ್ಕೋಲ್ ಇಂಜಿನ್ ತೊಳಿ, ಡೀಸೆಲ್ ಇಂಜಿನ್ ತೊಳಿ ಎಲ್ಲ ಕಂಡುಹಿಡಿದಿದ್ದು ಯಾವಾಗ ಗೊತ್ತಾ? 1874. ಫ್ಯೂಲ್ ಅಂತ ಕಂಡುಹಿಡಿದ ಇದು, ಪೆಟ್ರೋಲಿಯಂ ಜೆಲ್ಲಿ ಅಂತ ಕಂಡುಹಿಡಿದಿದ್ದು. ನೀವು ಏನೇನು ತೊಗೊಂತೀರ ಒಂದು ಗುಂಪಿನಿಂದ ಹಿಡಿದಿರಿ ಅಲ್ರ, ಏನ್ರಿ ರಾಕೆಟ್ ವರ್ಗು ಕಂಡುಹಿಡಿದಿದ್ದು ಎಲ್ಲಿ ಗೊತ್ತಾ? ಸಿನ್ಸ್ 1874. ಬೇಕಾದ್ರೆ ಲಿಸ್ಟ್ ಹಾಕ್ಬಿಟ್ಟು ನೋಡಿದ್ದೀನಿ ತೆಗ್ಬಿಟ್ಟು. ಅಲ್ರ ನನ್ನ ಕರ್ತನಲ್ಲಿ ಪ್ರೀತಿ ಅಂತ ಸರ್ಗಳೇ, ಯೇಸು ಕ್ರಿಸ್ತು ಬಂದಿದ್ದು ಯಾವಾಗ ರೀ? 1874 ಅಲ್ಲಿ. ಸರಿ, ಇದಕ್ಕೆ ಇನ್ನೊಂದು ಪ್ರೂಫ್ ಇದೆಯಾ ಅಂದರೆ ಬ್ರದರ್? ಎಸ್, ಇನ್ನೊಂದು ಪ್ರೂಫ್ ಏನಾಗಿದೆ ಇದೆ. ಅದರ ಯಾವುದಪ್ಪ ಅಂದರೆ ಕಾಲಗಣನೆ, ಬೈಬಲ್ ಕ್ರೋನಾಲಜಿ. ಅದರ ಈ ಪಾಠ ನಿಮ್ಗೆ ನಾನು ತೊಗೊಂಡಿಲ್ಲ, ಆಯ್ತರ ಈ ಈ ಕ್ಲಾಸ್ ನಂತರ ನಿಮ್ಗೆ ಏನು ಮಾಡ್ತೀನಿ, ಒಂದು ಪಟ್ಟಿ ಕೊಡ್ತೀನಿ, ಬರೀ ವಾಕ್ಯಗಳಿದೆ. ಆ ವಾಕ್ಯಗಳು ನಿಮ್ಮ ಅನುಸಾರವಾಗಿ ನೀವು ಚೆಕ್ ಮಾಡಿದ್ರೆ, ಆದಾಮ್ನ ಸೃಷ್ಟಿ ಮಾಡಿದಾಗಿನ ಹಿಡ್ದು ಯೇಸು ಕ್ರಿಸ್ತನ ಏನ್ರಿ ಮೊದಲನೇ ಬರುವಿಕೆವರೆಗೂ ಎಷ್ಟು ವರ್ಷಗಳು, AD 1 ವರೆಗೂ ಎಷ್ಟು ವರ್ಷಗಳು ಅಂತ ಲೆಕ್ಕ ಹಾಕ್ಬೋದು. ಅಲ್ಲಿಂದ ಯೇಸು ಕ್ರಿಸ್ತನ ಎರಡನೇ ಬರುವಿಕೆವರೆಗೂ ಎಷ್ಟು ವರ್ಷ ಅಂತ ಬೈಬಲ್ ಲೆಕ್ಕ ಹಾಕ್ಬಿಟ್ಟು ನೋಡಿಸ್ತೀನಿ ನಿಮಗೆ. ಓಕೆನ್ರ? ಸರಿ, ಇವಾಗ ಇದನ್ನ ಶಾರ್ಟ್ ಆಗಿ ಮಾತ್ರ ನೋಡೋಣ, ಲಿಸ್ಟ್ ಕಳಿಸ್ಕೊಡ್ತೀನಿ, ದಯವಿಟ್ಟು ಮನೇಲಿ ಫ್ರೀ ಇದ್ದಾಗ ಏನು ಮಾಡಿ ನೀವು ಓದಿ. ದೇವ್ರ ಚಿತ್ತ ಅಂದ್ರೆ ಮುಂದೆ ಬರೋದೇನು ಪಾಠ ಕೂಡ ನಾವೇನು ಮಾಡೋಣ ನೋಡೋಣ ಅದರ. ಸರಿ, ಇವಾಗ ಮನುಷ್ಯನ ಸೃಷ್ಟಿ ಮಾಡಿ ಎಷ್ಟು ವರ್ಷ ಆಯ್ತು ಅಂದ್ರೆ ನೀವು ಸೈಂಟಿಸ್ಟ್ಗಳು ಏನು ಮಾಡ್ತಾರೆ, ಕೋಟಾನು ಕೋಟಿಗಳು ವರ್ಷ ಅಂತ ಹೇಳ್ತಾರೆ. ಸತ್ಯವೇದ ಹಂಗೆ ಹೇಳದ್ರಿ, ಸತ್ಯವೇದ ಬಹು ಸ್ಪಷ್ಟವಾಗಿ ಆದಾಮ್ನ ಸೃಷ್ಟಿ ಮಾಡೋದಾಗಿಂದ ಎಷ್ಟು ವರ್ಷ ಅಂತ ಕ್ಲೀನಾಗಿ ಹೇಳ್ತಾರೆ. ಅದರ ಇದನ್ನ ನಾವು 8 ಭಾಗವಾಗಿ ನಾವು ಡಿವೈಡ್ ಮಾಡ್ತೀವಿ, ಅದನ್ನ ಅರ್ಥ ಮಾಡ್ಕೊಳಕ್ಕೆ. ಅದರ ಇದನ್ನ ಸಿಂಪಲ್ ಆಗಿ ನಿಮ್ಗೆ 8 ಭಾಗದ ಸಮರಿ ಮಾತ್ರ ಏನು ಮಾಡ್ತೀನಿ ನಿಮ್ಗೆ ಹೇಳ್ತೀನಿ. ಅದರ ಏನಂದ್ರೆ, ಮೊದಲನೇ ಭಾಗ ಆದಾಮ್ನ ಸೃಷ್ಟಿ ಮಾಡಿದಾಗಿನ ಜಳೆ ಪೊಳೆಯೋದವರೆಗೂ 1656 ವರ್ಷಗಳ ರೀ. ಅಲ್ವರ ಮೊದಲನೇ ಭಾಗ. ಎರಡನೇ ಭಾಗ ಜಳಪಳೆಯದಿಂದ ಹಿಡ್ದು ದೇವರು ಅಬ್ರಹಾಮ್ ಹತ್ರ ಒಡಂಬಡಿಕೆ ಮಾಡ್ಕೊಂತಾರೆ ಗೊತ್ತಾ, ಅದು 427 ವರ್ಷಗಳು. ಇದು ಎರಡನೇ ಭಾಗ. ಮೂರನೇ ಭಾಗ ಏನಪ್ಪ ಅಂದರೆ, ಅಬ್ರಹಾಮ್ ಹತ್ರ ಒಡಂಬಡಿಕೆ ಮಾಡ್ಕೊಂಡಾಗಿಂದ ಹಿಡ್ದು ನ್ಯಾಯ ಪ್ರಮಾಣ ಕೊಡೋ ತನಕ 430 ವರ್ಷಗಳು. ಇದನ್ನ ಅಪೊಸ್ಟಲ್ ಪೌಲು ಗಲಾತ್ಯರ ಬರೆದಂಥ ಪತ್ರಿಕೆಯಲ್ಲಿ ಹೇಳ್ತಾರೆ. ಇದಾಗಿದ್ದ ನಂತರ ನಮ್ಗೆ ಚೆನ್ನಾಗಿ ಗೊತ್ತು, ಇಸ್ರೇಲ್ಗಳು ಐಗುಪ್ತ ದೇಶದ ಹೊರಗಡೆ ಬಂದು ಕಾನಾನ್ ದೇಶಕ್ಕೆ ಏನು ಮಾಡ್ತಾರೆ, ಹೋಗಿ ವಾಸ ಮಾಡ್ತಾರೆ. ಆ ಕಾನಾನ್ ದೇಶಕ್ಕೆ ಹೋಗುವಂಥ ಸಮಯ ನ್ಯಾಯ ಪ್ರಮಾಣ ಇಸ್ಕೊಂಡು ಕಾನಾನ್ ದೇಶ ಹೊರಡಕ್ಕೆ ಹೋಗಿ ಎಲ್ಲ ಶತ್ರುಗಳನ್ನ ನಾಶ ಮಾಡಿ ಆ ಭೂಮಿನ ವಶ ಮಾಡ್ಕೊಂಡಂಥ ಸಮಯ ಏನ್ರಿ? ಐಗುಪ್ತ ದೇಶದಿಂದ ಬಿಟ್ಟಾಗಿಂದ ಹಿಡ್ದು ಕಾನಾನ್ ದೇಶಕ್ಕೆ ಹೋಗಿ ಎಲ್ಲ ಶತ್ರುಗಳನ್ನ ನಾಶ ಮಾಡಿ ಆ ಭೂಮಿನ ವಶ ಮಾಡ್ಕೊಂಡ ಸಮಯ 46 ವರ್ಷಗಳು. ಇವೆಲ್ಲ ವಾಕ್ಯ ಹೇಳಿದೆ, ನಾನು ಪಟ್ಟಿ ಕಳಿಸ್ತೀನಿ, ದಯವಿಟ್ಟು ಇದನ್ನೆಲ್ಲ ಓದಿ, ನಿಮ್ಗೇನೇ ಡೌಟ್ ಇದ್ರೆ ಕೇಳ್ರಿ ಅಂತ ನಾವು ಕ್ಲಿಯರ್ ಮಾಡೋಣ. ಇದಾಗಿದ ನಂತರ ಇಸ್ರೇಲ್ಗಳು ಕಾನಾನ್ ದೇಶದಲ್ಲಿ ಇರ್ಬೇಕಾದ್ರೆ ನ್ಯಾಯಸ್ಥಾಪಕರನ್ನ ಕೇಳ್ತಾರೆ, 450 ವರ್ಷ ನ್ಯಾಯಸ್ಥಾಪಕಗಳನ್ನ ಕೊಡ್ತಾರೆ. ಇದಾಗಿದ ನಂತರ ರಾಜರುಗಳನ್ನ ಕೇಳ್ತಾರೆ ಇಸ್ರೇಲ್ ಜನಗಳು, ಅದಕ್ಕೆ 513 ವರ್ಷ ಏನು ಮಾಡ್ತಾರೆ ರಾಜ್ಯಗಳನ್ನ ಕೊಡ್ತಾರೆ. ಆದರೆ ಈ ರಾಜರ ಕಾಲ ಎಲ್ಲ ಅಂತ್ಯ ಆಗ್ಬಿಡ್ತಾರೆ ಯಾವಾಗ ಇಸ್ರೇಲ್ ಜನಗಳು ದೇವರ ವಿರುದ್ಧವಾಗಿ ದ್ರೋಹ ಮಾಡಿದಾವಾಗ ಕೊನೆಯ ರಾಜ ಏನಂತ ಜಡಿಕೆಯನ್ನ ದೇವರು ಶಿಕ್ಷೆ ಕೊಟ್ಟು ಅವನ್ನ ಏನ್ ಮಾಡ್ತಾರೆ ಬಾಬಿಲೋನ್ಗೆ ಸೆರೆ ಕಳಿಸ್ಬಿಡ್ತಾರೆ. ಸೊ ಇವಾಗ ಸೆರೆಗೆ ಹೋಗಿದ್ದ ವರ್ಷಗಳು ಎಷ್ಟಪ್ಪ ಅಂದ್ರೆ, ಅವಾಗ ಭೂಮಿ ಹಾಳು ಬಿದ್ದಿರಂತ ವರ್ಷಗಳು ಎಷ್ಟು ಅಂದ್ರೆ 70 ವರ್ಷ ಏನಾಗ್ತಾರೆ ಭೂಮಿ ಹಾಳು ಬಿದ್ದಿರ್ತಾರೆ. ಆವಾಗ ಕೂರೇಸ್ ರಾಜ ಏನ್ ಮಾಡ್ತಾನೆ 70 ವರ್ಷ ಕೊನೆಯಲ್ಲಿ ಬರ್ತಾನೆ, ಗೋಡೆ ಮೇಲೆ ಮನೆ ಮನೆ ತೆಕ್ಕೆಯಲ್ಲಿ ಉಪವಾಸ ಅಂತ ಬರ್ದಿರ್ತಾರೆ ದಾನಿಯಲ್ಲಿ ನೋಡ್ತಾರೆ ಅದನ್ನ. ದಾನಿಯಲ್ಲಿ ಅದು ಅರ್ಥ ಹೇಳ್ಬೇಕ್ರೆ ಆವಾಗ ಏನಾಗ್ತಾರೆ, ಅವಾಗ ರಾಜನಿಗೆ ಖುಷಿ ಆಗ್ತಾರೆ, ಕೂರೇಸ್ ರಾಜ ಆಜ್ಞೆ ಕೊಡ್ತಾನೆ, ಯಾರ್ಯಾರೆಲ್ಲ ದೇವ್ರ ಮಕ್ಕಳಿದ್ರೋ ದಯವಿಟ್ಟು ಹೋಗ್ಬಿಟ್ಟು ನೀವು ದೇವರ ಆಲಯ ಏನು ಮಾಡಿ ನೀವು ನೀವು ಕಟ್ಟಿ ಅಂತ ಹೇಳ್ತಾರೆ. ಸೊ ಕೂರೇಸ್ ರಾಜ ಆಜ್ಞೆ ಕೊಟ್ಟಾಗಿಂದ ಹಿಡ್ದು ಏನ್ರಿ ಕ್ರಿಸ್ತ ಶಕ 1ನೇ ಇಸ್ವಿವರೆಗೂ 536 ವರ್ಷಗಳು ಆಯ್ತರ. ಸರಿ, ಇವಾಗ ಇಲ್ಲಿ ನೋಡಿರೋಂಥ 8 ಕಾಲಗಳ ಬಗ್ಗೆ ನಾನು ಟೋಟಲ್ ಲೆಕ್ಕ ಹಾಕ್ಕೊಂಡ್ರೆ ಏನ್ರಿ 1656 ಪ್ಲಸ್ 427 ಪ್ಲಸ್ 430 ಪ್ಲಸ್ 46 ಪ್ಲಸ್ 450 ವರ್ಷ ಪ್ಲಸ್ 513 ವರ್ಷ ಪ್ಲಸ್ 70 ವರ್ಷ ಪ್ಲಸ್ 536 ವರ್ಷ ಹಾಕೊಂಡ್ರೆ ನಮಗೆ ಬರೋದು ಎಷ್ಟಪ್ಪ ವರ್ಷಗಳು ಅಂದರೆ 4128 ವರ್ಷ ಕ್ರಿಸ್ತ ಶಕ ಏನ್ರಿ 1ನೇ ಇಸ್ವಿವರೆಗೂ ಬಂತು. ನೋಡಿ ಲೆಕ್ಕ ನೋಡಿರ್ತೀನಿ. ಇವಾಗ ದೇವ್ರ ಯೋಜನೆ ನಮ್ಗೆ ಚೆನ್ನಾಗಿ ಗೊತ್ತು ಏನ್ರಿ, ದೇವ್ರ ಯೋಜನೆ ಹೆಂಗಿದೆ, 6,000 ವರ್ಷ ಪ್ಲಸ್ 1,000 ವರ್ಷ ದೇವ್ರ ಯೋಜನೆ ಕರೆಕ್ಟಾ? ದೇವರ ಸೃಷ್ಟಿ ದಿನಗಳು 1 ದಿನಗಳು 7,000 ವರ್ಷ ಓಕೆನ್ರ. ಅದಕ್ಕೆ ಬೈಬಲ್ ಹೇಳೋದು ಸಾಯಂಕಾಲವು ಪ್ರಾಂತ್ಯ ಕಾಲವು ಏನಾಯ್ತಂತೆ ಮೊದಲನೇ ದಿನವಾಯಿತು. ಅದು ಅದು ಬಂದ್ಬಿಟ್ಟು 24 ಅವರ್ ಅಲ್ಲ ರೀ, ಯಾಕಂದ್ರೆ ಸೂರ್ಯಚಂದ್ರನ ಸೃಷ್ಟಿ ಮಾಡಿದ 4ನೇ ದಿನ, ಅದಕ್ಕಿಂತ ಮುಂಚೆ ಇರೋದ್ರೆ ಬಂದ್ಬಿಟ್ಟು ಹೆಂಗೆ 24 ಗಂಟೆಗಳಾಗ ಸಾಧ್ಯ? ಆಮೇಲೆ ಅದು ಲಿಟ್ರಲ್ ಆಗಿರೋಂಥ ಏನ್ರಿ ದಿನಗಳು ಅಲ್ಲ. ಯಾಕಂದರೆ ಸಂಜೆ ಏನು ಸಾಯಂಕಾಲವೋ ಪ್ರಾಂತ್ಯಕಾಲ, ಸಾಯಂಕಾಲದಿಂದ ಬೆಳಿಗ್ಗೆವರೆಗೂ 12 ಅವರೇ, 24 ಅವರು ಆಗೋದಕ್ಕೆ ಸಾಧ್ಯ ಇಲ್ಲ. ಮತ್ತು ಅಂದರೆ ಅಲ್ಲಿ ಹೇಳ್ತಾ ಇರೋದು ದೊಡ್ಡ ಸಮಯದ ಬಗ್ಗೆ. ಆ ಸಮಯ ಎಷ್ಟಪ್ಪ ಅಂದರೆ 7,000 ವರ್ಷಗಳು. ಒಂದೊಂದು ಸೃಷ್ಟಿಯ ದಿನಗಳು ಎಷ್ಟಂದರೆ 7,000 ವರ್ಷಗಳು. ಅದು ಹೇಗಿತ್ತು ಅಂದರೆ, ಮೊದಲು ಸೃಷ್ಟಿ ಮಾಡಬೇಕಾದ್ರೆ 1,000 ವರ್ಷ ಒಂದು ಸ್ಪಷ್ಟವಾಗಿಲ್ಲ ರೀ, ಅರೆ ಕೊನೆಯ ಸೃಷ್ಟಿ ಎಲ್ಲ ಅಂತ್ಯ ಆಗ್ತಾ ಬರ್ತಾ ಇರ್ಬೇಕಾದ್ರೆ, ಕ್ಲಿಯರಾಗಿ ಬರ್ತಾ ಇರ್ಬೇಕಾದ್ರೆ ಅದು ಹೆಂಗಿತ್ತು, ಒಂದು ಬೆಳಕಿನ ಥರ ಇತ್ತು, ಬೆಳಗ್ಗೆ ಥರ ಇತ್ತು. ಅದಕ್ಕೆ ಸಾಯಂಕಾಲವು ಪ್ರಾಂತ್ಯಕಾಲವು ಅಂತ ಹೇಳೋದು. ಸಾಯಂಕಾಲ ಹೊತ್ತು ಹೆಂಗಿರ್ತಾರಲ್ಲ, ಮೊಬ್ಬಾಗಿರ್ತಾರೆ, ಕ್ಲಾರಿಟಿ ಇರಲ್ಲ, ಅರೆ ಬೆಳಗ್ಗೆ ಮುಂಜಾನೆ ಆಗ್ತಾ ಆಗ್ತಾ ಕ್ಲಾರಿಟಿ. ಇದೇ ರೀತಿ ಇವಾಗ ನಾವು ವಾಸ ಮಾಡ್ತಿದ್ದು 7ನೇ ದಿನದಲ್ಲಿ, 6 ದಿನ ದೇವ್ರು ಸೃಷ್ಟಿ ಮಾಡಿದ್ರು, 7ನೇ ದಿನ ಏನು ಮಾಡಿದ್ರು, ದೇವರು ರೆಸ್ಟ್ ತಗೊಂಡ್ರು.
ವಿಶ್ರಾಂತಿ
ಹಾಂ ವೆರಿ ಗುಡ್. ಆದಾಮ್ ಯಾವತ್ತು ಪಾಪ ಮಾಡ್ತಾನೋ ಅವತ್ತಿನ 7ನೇ ದಿನ ಏನಿತ್ತು, ಶುರು ಆಯಿತು. ಈ 7ನೇ ದಿನ ಕೂಡ ಹೆಂಗಿದೆ, ಕತ್ತಲು, ಸಾಯಂಕಾಲ, ಆಮೇಲೆ ಬೆಳಗ್ಗೆ. ಏ ಬೆಳಗ್ಗೆ ಬರಬೇಕಾದ್ರೆ ಏನು ಬರಬೇಕು, ಸೂರ್ಯ ಬರಬೇಕು ಅಲ್ವರ. ಹಂಗ್ರೆ 6,000 ವರ್ಷ ಕತ್ಲಿದೆ, 1,000 ವರ್ಷದಲ್ಲಿ ಏನು ಬರ್ತದೆ, ಬೆಳಕು ಬರ್ತಾರೆ. ಸೊ ಟೋಟಲ್ 7,000 ವರ್ಷಗಳು. ಸರಿ, ಇವಾಗ 6,000 ವರ್ಷದಲ್ಲಿ ನಾವು ಎಷ್ಟು 1,000 ವರ್ಷ ಲೆಕ್ಕ ಹಾಕಿದ್ರೆ, 4,128 ಲೆಕ್ಕ ಹಾಕ್ಬಿಟ್ರಿ. ಸರಿ, ಇನ್ನು 6,000 ವರ್ಷ ಅಂತ್ಯ ಆಗಬೇಕು ಅಂದರೆ ಇನ್ನೂ ಎಷ್ಟು ವರ್ಷ ಬೇಕು? ಅದಕ್ಕೆ ಸಿಂಪಲ್, 6,000 ವರ್ಷದಲ್ಲಿ 4,128 ಕಳೆದ್ರೆ ನಮ್ಗೇನಾಗ್ತದೆ, ವರ್ಷಗಳು ಸಿಕ್ಬಿಡ್ತದೆ. ಕರೆಕ್ಟಾ?
1008
ಹಾಂ ಹೇಳಿ, ಎಷ್ಟು ಬಂತು?
1008 822
ಹಾಂ, 1,872 ಬರ್ತದೆ.
672 ಸಾರಿ.
ಕರೆಕ್ಟಾ? ಸೊ 1,878 ಬರ್ತದೆ ಅಲ್ವರ. ಅಂದರೆ 1,878ಲ್ಲಿ 6,000 ವರ್ಷ ಏನಾಗೋದು, ಅಂತ್ಯ ಆಗೋದು. ಕ್ರಿಸ್ತನ 1,000 ವರ್ಷ ಏನಾಗೋದು, ಆರಂಭ ಆಗೋದು. ಇದು ಕೂಡ ಕ್ರಿಸ್ತನ 2ನೇ ಬರಿಕೆಗೆ ಪ್ರೂಫ್, ಬೈಬಲ್ ಕ್ರೊನಾಲಜಿ. ಓಕೆನಾ? ಸರಿ, ಇನ್ನೊಂದು ನೋಡಿಂತೀನಿ ಇವಾಗ ಬ್ರದರ್. ಅವಾಗೆ ನೋಡಿದ್ದು 1874, ಇವಾಗ ನೀವು ನೋಡಿಸೋದು 1872. ಯಾಕೆ 2 ವರ್ಷ ಡಿಫ್ರೆನ್ಸು? ನಿಮ್ಮ ಮನಸ್ಸಲ್ಲಿ ಪ್ರಶ್ನೆ ಮಾಡ್ಬೋದು, ಕರೆಕ್ಟಾ, 2 ವರ್ಷ ಏನಕ್ಕೆ ವ್ಯತ್ಯಾಸ ಅಂತಂದರೆ, ಇವಾಗ ನಾವು ಇಲ್ಲಿ ನೋಡಿದ್ದು ಏನಪ್ಪಾ ಅಂತಂದರೆ, ಆದಾಮ್ನ ಸೃಷ್ಟಿ ಮಾಡಿದ ದಿನದಿಂದ ನೋಡಿದ್ರಿ, ಕರೆಕ್ಟಾ? ಈ ಕಾಲಗಣನೆ ನೋಡಿದ್ದು ಆದಾಮ್ನ ಸೃಷ್ಟಿ ಮಾಡಿದ ದಿನದಲ್ಲಿ. ಆದಾಮ್ನ ದೇವರು 8ನೇ ದಿನ ಸೃಷ್ಟಿ ಮಾಡಿದ್ರಿ, 7ನೇ ದಿನ ಸೃಷ್ಟಿ ಮಾಡಿದ್ರ, 6ನೇ ದಿನ ಸೃಷ್ಟಿ ಮಾಡಿದ್ರ,
ಸಿಕ್ಸ್ತ್ ಡೇ
ಹದಿನೈದನೇ ದಿನ.
ಹಾಂ ಓದಿ, ಆದಿಕಾಂಡ 1:26.
ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ, ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ, ಪಶುಗಳ ಮೇಲೆಯೂ, ನೆಲದ ಮೇಲೆ ಹರಿದಾಡುವ ಎಲ್ಲಾ ಕ್ರಿಮಿ ಕೀಟಗಳ ಮೇಲೆಯೂ, ಎಲ್ಲಾ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ
ಹಾಂ,
ಅಂದನು.
ಇದು 8ನೇ ದಿನ? 31ನೇ ವಾಕ್ಯ ಓದಿ.
ದಿನ ಸರ್ ಓದಿ.
ದೇವರು ತಾನು ಉಂಟು ಮಾಡಿದ್ದನ್ನೆಲ್ಲ ನೋಡಲಾಗಿ ಅದು ಬಹು ಒಳ್ಳೆಯದಾಗಿತ್ತು. ಸಾಯಂಕಾಲವು ಪ್ರಾತಃ ಕಾಲವು ಆಗಿ 6ನೇ ದಿನವಾಯಿತು.
6ನೇ ದಿನ ಅಂದ್ರೆ ದೇವರು ಆದಾಮ ಸೃಷ್ಟಿ ಮಾಡಿದ 7ನೇ ದಿನ ಅಲ್ಲ ರೀ, 6ನೇ ದಿನ. 6ನೇ ದಿನ ಅಂತ್ಯದಲ್ಲಿ ಸೃಷ್ಟಿ ಮಾಡವ್ರೆ, ಎಲ್ಲವನ್ನು ಆದಾಮ್ಗೆ ಸೂಟೇಬಲ್ ಮಾಡಿದ ಮೇಲೆ 6ನೇ ದಿನ ಎಂಡಲ್ಲಿ ಸೃಷ್ಟಿ. ಹಂಗಾರೆ ಇಲ್ಲಿ 7ನೇ ದಿನ ಆರಂಭ ಆಗಿದೆ ಯಾವತ್ತು, ಆತನ ಪಾಪ ಮಾಡಿದ ಮೇಲೆ. ಹಂಗಾರೆ ಆದಾಮು ಪಾಪ ಇಲ್ದಿರ ಈಡೇ ಅಂತ ತೋಟದಲ್ಲಿ ಕೆಲವೊಂದು ವರ್ಷಗಳೇನು ಮಾಡಿದ್ದಾನೆ, 6ನೇ ದಿನದಲ್ಲಿ ಇದ್ದಾನೆ. ಇದು ಎಷ್ಟು ವರ್ಷಗಳು ಅಂತಂದರೆ, ಇದು 2 ವರ್ಷಗಳು. ಸರಿ, ಇದಕ್ಕೆ ಪ್ರೂಫ್ ಎಲ್ಲಿದೆ ಅಂದರೆ ಬೈಬಲ್ ಪ್ರೂಫ್ ಇದೆ ಅದರ. ಏನ್ರಿ, ಆದಾಮು ಫಸ್ಟ್ ಸೃಷ್ಟಿ ಮಾಡ್ಬೇಕಾದ್ರೆ ಆದಾಮ ಮತ್ತೆ ಏವಳನ್ನ ಸೃಷ್ಟಿ ಮಾಡಿದ್ರೆ, ಅಥವಾ ಬರೀ ಆದಾಮನ ಸೃಷ್ಟಿ ಮಾಡಿದ್ರೆ ದೇವರು?
ಬರೀ ಆದಾಮನ ಸೃಷ್ಟಿ
ಏ, ಆದಾಮನ ಸೃಷ್ಟಿ
ಆದಾಮನ್ ಮಾತ್ರ. ಆದಾಮ್ ಏನ್ ಮಾಡ್ತಾರೆ ಈಡೇನ್ ತೋಟದಲ್ಲಿ ಒಬ್ನೇ? ಓದ್ ನೋಡಿ, ಆದಿಕಾಂಡ 2ನೇ ಅಧ್ಯಾಯ 19, ಆಮೇಲೆ 20, 18ನ ಓದ್ಕೊಂಡು ನಿಂತೀನಿ. ಹಾಂ,
ಮತ್ತು
18, 19, 20. ಹ್ಞೂ
ಯಹೋವ ದೇವರು ಮನುಷ್ಯನು ಒಂಟಿಗನಾಗಿರುವುದು ಒಳ್ಳೆಯದಲ್ಲ, ಅವನಿಗೆ ಸರಿ ಬೀಳುವ ಸಹಕಾರಿಯನ್ನು ಉಂಟು ಮಾಡುವೆನು ಅಂದನು. ಆಗ ಆತನು ಎಲ್ಲಾ ಭೂಜಂತುಗಳನ್ನು, ಆಕಾಶದ ಪಕ್ಷಿಗಳನ್ನು ಮಣ್ಣಿನಿಂದ ನಿರ್ಮಿಸಿ, ಇವುಗಳಿಗೆ ಆ ಮನುಷ್ಯನು ಏನೇನು ಹೆಸರಿಡುವನು ನೋಡೋಣ ಎಂದು ಅವನ ಬಳಿಗೆ ಬರಮಾಡಿದನು. ಮನುಷ್ಯನು ಒಂದೊಂದು ಪ್ರಾಣಿಗೆ ಯಾವ ಯಾವ ಹೆಸರಿಟ್ಟನೋ ಅದೇ ಹೆಸರಾಯಿತು. ಹೀಗೆ ಆ ಮನುಷ್ಯನು ಎಲ್ಲಾ ಪಶುಗಳಿಗೂ, ಆಕಾಶದ ಪಕ್ಷಿಗಳಿಗೂ, ಕಾಡು ಮೃಗಗಳಿಗೂ ಹೆಸರಿಟ್ಟನು. ಆದರೆ ಆ ಮನುಷ್ಯನಿಗೆ ಸರಿ ಬೀಳುವ ಸಹಕಾರಿ ಕಾಣಿಸಲಿಲ್ಲ.
ಇವಾಗ ನೋಡ್ರಿ ಅಂತೀನಿ, ದೇವರು 18ನೇ ವಾಕ್ಯ ಓದ್ಬೇಕಾರೆ, ದೇವರು ಮಾಡಿರೋ ಉದ್ದೇಶ ಏನು, ಈ ಕಾರ್ಯಕ್ರಮ ಮಾಡಿದ್ರೆ ಎಲ್ಲ ಪ್ರಾಣಿಗಳಿಗೆ ಹೆಸರು ಕೊಡ್ಬೇಕಂತ ಉದ್ದೇಶ ಏನು, ಆದಾಮ್ಗೆ ಏನು ಉಂಟು ಮಾಡಬೇಕು, ಒಂದು ಸಂಗತಿನ ಉಂಟು ಮಾಡಬೇಕು ಅಂತ. ಗಮನಿಸಿದ್ರ ಇನ್ನೊಂದು ಸರ್ತಿ ಓದಿ ಬಿದ್ರ 18 ವಾಕ್ಯ ಓದಿ ಇನ್ನೊಂದು ಸರ್ತಿ ಓದಿ.
ಮತ್ತು ಯಹೋವ ದೇವರು ಮನುಷ್ಯನು ಒಂಟಿಗನಾಗಿರುವುದು ಒಳ್ಳೆಯದಲ್ಲ, ಅವನಿಗೆ ಸರಿ ಬೀಳುವ ಸಹಕಾರಿಯನ್ನು ಉಂಟು ಮಾಡುವೆನು ಅಂದನು.
ಸರಿ, ಇವಾಗ ಒಂಟಿಯಾಗಿರೋ ಸರಿ ಇಲ್ಲ ಮಳೆ ಸಂಗಾತಿನ ಸೃಷ್ಟಿ ಮಾಡೋದು ಯಾರು? ದೇವ್ರು ಮಾಡ್ಬೇಕು, ಯಾರು ಮಾಡ್ಬೇಕು?
ದೇವರು
ಮತ್ತೆ ಯಾಕೆ ಹೆಸರು ಕೊಡಕ್ಕೆ ಕೇಳಿದ್ರು? ಪ್ರಾಣಿಗಳ ಹೆಸರು ಕೊಡಕ್ಕೆ ಏನಕ್ಕೆ ಕೇಳಿದ್ರು ಅಂದ್ರೆ ಏನ್ ಮಾಡಿದ್ರು ಅಂತ ವಾಕ್ಯ ಏನು ಹೇಳ್ತೀರಿ? ಪ್ರಾಣಿಗಳನ್ನ ಆದಾಮ ಮುಂದೆ ಬರಮಾಡಿದ್ರು ಅಂತ ನೋಡ್ತೀರಿ. ಬರಮಾಡಿದ್ರು ಅಂತ ಏನ್ ಗೊತ್ತಾ ಮೀನಿಂಗು? ಎಲ್ಲಾ ಪ್ರಾಣಿಗಳು ಆದಾಮ ಮುಂದೆ ಏನ್ ಮಾಡಿತಾರೆ, ಅಲ್ಲಿ ಬಿಹೇವ್ ಮಾಡೋ ರೀತಿಯಲ್ಲಿ ಮಾಡಿತಾರೆ. ಬರಮಾಡಿದ್ರು ಏನ್ ಗೊತ್ತಾ ಮೀನಿಂಗು? ಅವನ್ನೆಲ್ಲ ಅನಿಮಲ್ಸ್ ಬಿಹೇವಿಯರ್ ಏನು ಮಾಡ್ತಾನೆ, ಅಬ್ಸರ್ವ್ ಮಾಡ್ತಾನೆ. ಈ ಬಿಹೇವಿಯರ್ಗಳನ್ನ ಅಬ್ಸರ್ವ್ ಮಾಡಿ ಒಂದೊಂದು ಪ್ರಾಣಿಗಳಿಗೆ ಬಿಹೇವಿಯರ್ ಬೇಸಿಸ್ ಮೇಲೆ ಹೆಸರುಗಳನ್ನ ಕೊಟ್ಟಿರ್ತಾರೆ. ಇವಾಗ ನಾವು ಸೈನ್ಸಲ್ಲಿ ಓದಿತ್ತು, ಯಾರಾದ್ರು ಸೈನ್ಸ್ ಓದಿದ್ರೆ ಸ್ಕೂಲಿಗೆ ಗ್ಯಾಪ್ ನೋಡ್ಬೋದು. ಬೈನಾಮನ್ ಕ್ಲೇಚರ್ ಅಂತ ಏನ್ರಿ ಇಲ್ಲಿ ಒಂದು ಹೆಸರಿದೆ, ಸೈಂಟಿಫಿಕ್ ನೇಮ್ ಗೊತ್ತಾ, ಕೇಳಿದ್ದೀರಾ? ಸರಿ, ಯಾರಿಗೂ ಗೊತ್ತಿಲ್ಲ, ತೊಂದರೆ ಇಲ್ಲ. ನೋಡಿ, ಮನುಷ್ಯನಿಗೆ ಸೈಂಟಿಫಿಕ್ ನೇಮ್ ಏನು ಗೊತ್ತಾ? ಹೋಮೋಸೆಪಿಯನ್ಸ್ ಅಂತ ಹೇಳ್ತಾರೆ. ಹೋಮೋಸೆಪಿಯನ್ಸ್ ಇಟ್ಸ್ ಬೈನಾಮನ್ ಕ್ಲೇಚರ್ ಅಂದರೆ ಅವನಿಗೆ ಕ್ಯಾರೆಕ್ಟರ್ ಬೇಸಿಸ್ ಮೇಲೆ ಅವನ ಬಾಡಿಯಲ್ಲಿ ಹೆಂಗೆ ಇರಬೇಕು ಕ್ಯಾರೆಕ್ಟರ್ಗಳು, ಅವನ ಮ್ಯಾಮಲ್ಲ, ಅವನ ಆಂಫಿಬಿಯನಾ, ಏನ್ರಿ ಅವನು ಏನು ಮಾಡ್ತಾನೆ, ಇದೆಲ್ಲ ಬೇಸಿಸ್ ಮೇಲೆ ಅದು ಡಿಟರ್ಮೈನ್ ಆಗ್ತದೆ. ಅದೇ ಥರ ಒಂದು ಗಿಡಕ್ಕೆ ಹೆಸರಿಡ್ಬೇಕು, ಸುಮ್ಮನೆ ಹಂಗೆ ಇಡಲ್ಲ ರೀ, ಅದಕ್ಕೆ ಎಲೆಗಳು ಹೆಂಗಿರಬೇಕು, ವೇನ್ಸ್ ಹೆಂಗಿದೆ ನೋಡ್ಬಿಟ್ಟು ಲೆಕ್ಕ ಹಾಕ್ಬಿಟ್ಟು ಅವನು ಏನು ಮಾಡೋದು ಅದನ್ನ ಇಡೋದು. ಆಮೇಲೆ ಹಣ್ಣುಗಳು, ಅದಕ್ಕೆ ಹೆಸರಿಡ್ಬೇಕು, ಸುಮ್ಮನೆ ಇಡಲ್ಲ. ಇದೇ ಥರ ಏನ್ರಿ ಒಂದೊಂದು ಪ್ರಾಣಿಗಳಿಗೆ ಹೆಸರಿಡ್ಬೇಕಾದ್ರೆ ಸೈಂಟಿಫಿಕ್ ಆಗಿ ಯೋಚನೆ ಮಾಡಿ ಹೆಸರಿಡೋದು. ಇದನ್ನೇ ಆದ ಮಾಡಿರೋದಲ್ಲಿ ಪ್ರಾಣಿಗಳ ಬರ ಮಾಡಿದ್ರು ಅಂತಂದ್ರೆ ಸುಮ್ಮನೆ ಆ ಟೈಗರ್ ಸುಮ್ಮನೆ ಲೈ ಹೋಗಪ್ಪ ನೀನು ಲೈನು, ನೀನು ನಾಳೆ ಹೋಗಪ್ಪ ನೀನು ಟೈಗರು ಅಂತ ಹೆಸರಿಡಲ್ಲ. ಕ್ಯಾರೆಕ್ಟರ್ಗಳನ್ನ ಅಬ್ಸರ್ವ್ ಮಾಡಿ ಕರೆಕ್ಟಾಗಿ ಏನು ಮಾಡೋದು, ಒಂದೊಂದು ಹೆಸರುಗಳನ್ನ ಅವನು ಇಟ್ಟವನೆ. ಅಂದರೆ ಇದೆಲ್ಲ ಪ್ರಾಣಿಗಳಿಗೆ ಹೆಸರಿಡ್ಬೇಕಾದ್ರೆ ಅವ್ನು ಏನು ಮಾಡವನೆ, ಎಲ್ಲ ಪ್ರಾಣಿಗಳು ನೋಡೋಣ, ಎಲ್ಲ ಪ್ರಾಣಿಗಳಿಗೇನಿದೆ, ಜೋಡಿಗಳೈತೆ, ಗಂಡು ಏನೈತೆ, ಅದು ಇವನಿಗೈತಾ ಇವನಿಗಿಲ್ಲ. ಅವಾಗ ಫೀಲಿಂಗ್ಸ್ ಏನಾಗಿದೆ ಇವನಿಗೆ, ಬರಕ್ಕೆ ಶುರು ಆಗಿದೆ. ಆ ಫೀಲಿಂಗ್ಸ್ ಬಂದಾವಾಗೇನೆ ಇವಾಗ ಸರಿಯಾಗೈತೆ, ಇವನಿಗೇನಿಲ್ಲ, ಒಂದು ಸಂಗಾತಿ ಇಲ್ಲ ಇವಾಗ ಸೃಷ್ಟಿ ಮಾಡು ಅಂತ ಅಂತಾರೆ. ಹಂಗಾದ್ರೆ ಎಲ್ಲ ಪ್ರಾಣಿಗಳನ್ನ ಅಬ್ಸರ್ವ್ ಮಾಡ್ಬೇಕಾದ್ರೆ ಏನ್ರಿ ಒಂದು ವರ್ಷ ತೊಗೊಂಡಿರ್ತಾನೆ. ಯಾಕೆ ಒಂದು ವರ್ಷ ಅಂತಂದ್ರೆ, ಒಂದು ವರ್ಷದಲ್ಲಿ ಎಲ್ಲ ಸೀಸನ್ಸ್ ಇರ್ತಾರೆ, ಸೀಸನ್ ಅನಿಮಲ್ಸ್ ಇರ್ತಾರೆ. ಆ ಸೀಸನ್ ಅನಿಮಲ್ಸ್ ಎಲ್ಲ ಆದಾಮ ಏನ್ ಮಾಡ್ತಾರೆ, ಅಬ್ಸರ್ವ್ ಮಾಡ್ಬಿಟ್ಟು ಆ ಕ್ಯಾರೆಕ್ಟರ್ ಬೇಸಿಸ್ ಮೇಲೆ ಏನ್ ಮಾಡ್ತಾರೆ, ಅವ್ನ ಹೆಸರು ಇಟ್ಟಿರ್ತಾರೆ. ಅಲ್ಲರೂ ಅದಕ್ಕೆ 1 ಇಯರ್ ತೊಗೊಂಡ. ಸರಿ, ಇದು ಒಂದು ವರ್ಷಪ್ಪ. ಆದಾಮ ಅಂದ್ರೆ ದೇವರ ಆವರಣ ಸೃಷ್ಟಿ ಮಾಡ್ತಾರೆ. ಸರಿ, ಆದಾಮ ಮತ್ತೆ ಅವಳು ಈಡೆನ್ ತೋಟದಲ್ಲಿ ಎಷ್ಟು ವರ್ಷ ಇದ್ರು? ಒಂದು ವರ್ಷ ಇದ್ರು. ಅದಕ್ಕೆ ಬೈಬಲ್ ಪ್ರೂಫ್ ಇದೆಯಾ ಬ್ರದರ್? ಇದೆಯಾ ಬ್ರದರ್ ಬೈಬಲ್ ವಾಕ್ಯ ಇದೆ ಅಂದ್ರೆ ಎಸ್ ಇದೆ. ಧರ್ಮೋಪದೇಶ ಕಾಂಡ 24:5 ಓದಿ. ಧರ್ಮೋಪದೇಶ ಕಾಂಡ 24:5.
ಹೊಸದಾಗಿ ಮದುವೆ ಮಾಡಿಕೊಂಡವನು ಸೈನ್ಯದವರೊಡನೆ ಯುದ್ಧಕ್ಕೆ ಹೋಗಬಾರದು. ಭಾರವಾದ ಯಾವ ಕೆಲಸವನ್ನೂ ಅವನಿಗೆ ನೇಮಿಸಬಾರದು. ಅವನು 1 ವರ್ಷದವರೆಗೂ ಬಿಡುವಾಗಿ ಮನೆಯಲ್ಲಿ ಇದ್ದುಕೊಂಡು ಪರಿಗ್ರಹಿಸಿದ ಹೆಂಡತಿಯೊಡನೆ ಸುಖವಾಗಿರಲಿ.
ಸರಿ, ಮದುವೆ ಆದವನಿಗೆ ಎಷ್ಟು ದಿನ ಲೀವು?
ಒಂದು
ವರ್ಷ.
ಒನ್ ಇಯರ್
ಯಾವ ಕಂಪನಿಯಲ್ಲಿ? ದೇವ್ರ ಕಂಪನಿಯಲ್ಲಿ. ಇವಾಗ ಕಂಪನಿಗೆ 1 ವರ್ಷ ಲೆಕ್ಕ ಲೀವ್ ಕೇಳಿ ಕಂದ, ನಿನ್ನ ಕೆಲಸನೇ ಬಿಟ್ಟು ಹೋಗ್ಬಿಡಮ್ಮ, 1 ವರ್ಷಕ್ಕೆ ಬೇಕಾದ್ರೆ ನಾನೇ ಕರ್ಕೊಂತೀನಿ ಅಂತಂತಾರೆ. ಅವ್ರ ಅಪ್ಪಣೆ ಕರೆಯೋದಿಲ್ಲ. ನೋಡಿ, ದೇವರು ಏನು ಹೇಳ್ತಾರೆ, 1 ವರ್ಷ ಲೀವ್ ರೀ ಮದುವೆ ಆಗ್ಬಿಟ್ರೆ. ಆಹಾ ಹಾ ಹಾಂ. ಹಾಗಾದ್ರೆ ದೇವರೇ ನ್ಯಾಯ ಪ್ರಮಾಣದಲ್ಲಿ ಹೊಸೊಬ್ಬರಿಗೆ ಮದುವೆ ಆದಮೇಲೆ 1 ವರ್ಷ ಲೀವ್ ಅನ್ಬೇಕಾದ್ರೆ ದೇವರು ಆದಾಮ ಮತ್ತೆ ಅವಳಿಗೆ ಖಂಡಿತವಾಗೂ 1 ವರ್ಷ ಅವರು ಸ್ವತಂತ್ರವಾಗಿ ಏನು ಶೋಧನೆ ಇಲ್ದಿರ ಏನು ಬದುಕೋದಕ್ಕೆ ಟೈಮ್ ಕೊಟ್ಟಿರ್ತಾರೋ ಇಲ್ಲ, ಖಂಡಿತವಾಗಿ ಕೊಟ್ಟಿರ್ತಾರೆ ಅಲ್ವರ. ಅದಕ್ಕೆ ಆದಾಮು ಒಂಟಿಯಾಗಿ 1 ವರ್ಷ ಇರ್ತಾನೆ, ಆದಾಮು ಅವಳು ಇಬ್ರು ಏನ್ರಿ ಈದೇನು ದೊಡ್ಡದಾರ 1 ವರ್ಷ ಆಯ್ತು, 2 ವರ್ಷ ಆಯಿತು. ಇದು 6 ದಿನದಲ್ಲೂ ವಾಸ ಮಾಡೋದು ಸಮಯ. ಹಂಗಾರೆ ಏನ್ರಿ ಈ 2 ವರ್ಷ ಡಿಫ್ರೆನ್ಸ್ ಇಲ್ಲಿ ಬಂದ್ಬಿಡ್ತು. ಹಂಗಾರೆ ಏನರ್ಥ ಏನ್ರಿ, ಯೇಸು ಕ್ರಿಸ್ತು ಬಂದಿರೋದು ಕರೆಕ್ಟಾಗಿ 1874 ಏನಾಯ್ತು, ನಮಗೆ ಕಾಲಗಣನೆ ಬಗ್ಗೆ ಕೂಡ ಪ್ರೂವ್ ಆಯಿತು. ಸರಿ, ಇದನ್ನ ಯೇಸು ಕ್ರಿಸ್ತು ಇಂಥ ಟೈಮಿಗೆ ಬರ್ತಾರೆ ಅಂತ ಯೇಸು ಕ್ರಿಸ್ತುನೇ ಹೇಳಿದ್ದಾರೆ ಬೈಬಲ್ನಲ್ಲಿ. ನಿಮಗೆ ಆಶ್ಚರ್ಯ ಆಗ್ಬೋದು, ಏನ್ ಬ್ರದರ್ ಇದು, ಯೇಸು ಕ್ರಿಸ್ತು ಹೇಳೋರ? ಎಸ್, ಜೀಸಸ್ ಕ್ರೈಸ್ಟ್ ಹೇಳಿದ್ದಾರೆ ನಾನು ಇಂಥ ಟೈಮಲ್ಲಿ ಬರ್ತೀನಿ ಅಂತ. ಓದಿ ನೋಡಿ ವಾಕ್ಯ, ಯೋಹಾನ ಏನ್ರಿ 7ನೇ ಅಧ್ಯಾಯದಲ್ಲಿ ಬರ್ತಾರೆ, ಓದೋಣ. ಅದ್ರ ಅದಕ್ಕಿಂತ ಮುಂಚೆ ಕೆಲವು ವಿಚಾರಗಳನ್ನ ತಿಳ್ಕೊಬೇಕು. ನೋಡಿ, ಇವಾಗ 1 ವಾರದಲ್ಲಿ ಎಷ್ಟು ದಿನ ಇದೆ?
30 ದಿನ ಸರ್,
ಒಂದು
7 ಡೇ,
ವಾರದಲ್ಲಿ
7 ದಿನ,
ಸೆವೆನ್. ವೆರಿ
7 ದಿನ.
ಗುಡ್ ಅಲ್ವರ. ಇಸ್ರೇಲ್ ಜನಗಳಿಗೆ ಸಬ್ಬಾತ್ ಪ್ರಮಾಣ ಕೊಡ್ಬೇಕ್ರಿ ಅಂತಂದ್ರು, ನೀವು 6 ದಿನ ಕೆಲಸ ಮಾಡ್ಬೇಕು, 7ನೇ ದಿನ ಏನ್ ಮಾಡ್ಬೇಕು, ನೀವು
ವಿಶ್ರಾಂತಿ.
ರೆಸ್ಟ್ ತಗೊಬೇಕು ಅಂತ. ನೋಡಿ, ಇವಾಗ ಇದೇ ಆ 7ನೇ ದಿನ ಕಡೆಯ ದಿನ, ಕಡೆಯ ದಿನ ಅಂತ ಇಸ್ರೇಲ್ ಜನಗಳು ಕರಿತಾ ಇದ್ರು ಅದರ. ಇವಾಗ ಇದೇ ದೇವ್ರ ಯೋಜನೆ ಲೆಕ್ಕ ಕೊಡೋಣ. ಕ್ರಿಸ್ತನ್ಗೆ 1 ದಿನ ಅಂದ್ರೆ ಎಷ್ಟು ವರ್ಷ?
1000 ವರ್ಷ.
ಒಂದು ದಿನ
ಸಾವಿರ ವರ್ಷ.
ಸಾವಿರ ವರ್ಷ
ಎಸ್ ಸಾವಿರ,
ಸಾವಿರ.
ವೆರಿ ಗುಡ್, ಕರೆಕ್ಟ್, 1000 ವರ್ಷ. 6 ದಿನ ಅಂದರೆ 6000 ವರ್ಷ. 7ನೇ ದಿನ ಅಂದರೆ ಅದು ಕೂಡ 1000 ವರ್ಷ. 6 ದಿನ ಕೆಲಸ ಮಾಡಬೇಕು, 7ನೇ ದಿನ ರೆಸ್ಟ್ ತೊಗೊಬೇಕು. ನಿಂಗೆ ಗೊತ್ತಾ, ನೀವು 6000 ವರ್ಷ ಪಾಪ ಮಾಡಿ. ಆದರೆ ಕ್ರಿಸ್ತನ ರಾಜ್ಯದಲ್ಲಿ 1000 ವರ್ಷದಲ್ಲಿ ಏನು ಮಾಡಂಗಿಲ್ಲ, ಪಾಪ ಮಾಡಂಗಿಲ್ಲ. ಅದನ್ನೇ ಬೈಬಲ್ನಲ್ಲಿ ಕಡೆ ದಿನ ಕಡೆ ದಿನ ಕಡೆ ದಿನ ಅಂತ ಹೇಳೋದು, ಅಂತ್ಯ ದಿನ ಅಂತ್ಯ ದಿನ ಅಂತ ಹೇಳೋದು, ದಿನಗಳು ಅಂತ ಹೇಳಲ್ಲ ರೀ, ಅಂತ್ಯ ದಿನಗಳು ಅಂತ ಹೇಳ್ತಾರೆ. ಅದೇ ಬೈಬಲ್ ತುಂಬಾ ಆಗಿರೋ ಮುಖ್ಯವಾಗಿರೋ ವಾಕ್ಯಗಳು ಕಡೆ ದಿನ ಅಂತ ಹೇಳ್ತಾರೆ. ಕಡೆ ದಿನ ಅಂದ್ರೆ ಯಾವುದು? ಏನ್ರಿ ಕ್ರಿಸ್ತನ 1000 ವರ್ಷ ಬೈಬಲ್ನಲ್ಲಿ ಕಡೆ ದಿನ ಅಂತ ಏನ್ ಮಾಡೋದು ಹೇಳೋದು? ಓದೋಣ ನೋಡಿ, ಕೆಲವೊಂದು ವಾಕ್ಯಗಳು ಓದೋಣ. ಇಲ್ಲಿ ಯೋಹಾನ 6:44 ಓದಿ.
ನನ್ನನ್ನು ಕಳುಹಿಸಿ ಕೊಟ್ಟಂಥ ತಂದೆಯು ಎಳೆದ ಹೊರತು ಯಾವನೂ ನನ್ನ ಬಳಿಗೆ ಬರಲಾರನು, ಮತ್ತು ನಾನು ಅವನನ್ನು ಕಡೆಯ ದಿನದಲ್ಲಿ ಎಬ್ಬಿಸುವೆನು.
ಕಡೆ ದಿವಸ ಅಂತ ಹೇಳ್ತಾರ, ಕಡೆ ದಿನ. ದಿನ
ದಿನ
ಅಂದೇನು?
ದಿನದಲ್ಲಿ
1000 ಇಯರ್ಸ್. 6000 ವರ್ಷ ಮುಗಿದ ಮೇಲೆ ಕಡೆ ದಿನ 1000 ಇಯರ್ಸ್ ಇದೆ ಗೊತ್ತಾ ನನಗೆ ಆಳ್ವಿಕೆ ಕೊಟ್ಟಿರೋದು. ಆವಾಗ ನಾನು ಬರ್ತೀನಿ ಎಡೆಬರೀ ಕೇಳಿ, ಆವಾಗ ಸತ್ತೋದ್ರೆ ಏನು ಮಾಡ್ತೀನಿ, ಪುನರುತ್ಥಾನ ಮಾಡ್ತೀನಿ. ಅದನ್ನೇ ಕ್ರಿಸ್ತನ್ 1000 ಇಯರ್ಸ್ ಎಲ್ಲರಿಗೂ, ಸತ್ತೋರಿಗೆ ಪುನರುತ್ಥಾನ ಆಗ್ತದೆ. ಆಮೇಲೆ ಲೋಕದವ್ರಿಗೂ ಪುನರುತ್ಥಾನ ಆಗ್ತದೆ ಇಲ್ವಾ? ಆಗ್ತದೆ.
ಆಗುತ್ತೆ.
ಯೋಹಾನ 11:24 ಓದಿ.
ಸತ್ತವರಿಗೆ ಕಡೆಯ ದಿನದಲ್ಲಿ ಪುನರುತ್ಥಾನವಾಗುವಾಗ ಅವನು ಎದ್ದು ಬರುವನೆಂದು ನಾನು ಬಲ್ಲೆನು ಅಂದಳು.
ಕಡೆಯ ದಿನದಲ್ಲಿ ಎಲ್ಲರಿದ್ದು ಬರ್ಬೇಕಾದ್ರೆ ಲಾಜರಸ್ ಇದ್ದು ಬರ್ತಾನೆ, ನನಗೂ ಗೊತ್ತು ಸ್ವಾಮಿ ಅಂತ ಹೇಳ್ತಾರಲ್ಲ ಅವ್ರ ಅಕ್ಕ ಆ ತಂಗಿ. ಏನ್ರಿ ಕಡೆ ದಿನ ಅಂದ್ರೆ ಯಾವ್ದು? ಕ್ರಿಸ್ತನ ರಾಜ್ಯದಲ್ಲಿ 1000 ವರ್ಷದಲ್ಲಿ ಇದ್ದು ಬರ್ತಾನೆ ಅಂತ ನೋಡಿ, ಚೆನ್ನಾಗಿದೆ. ಆಮೇಲೆ ನ್ಯಾಯ ತೀರ್ಪು 1000 ವರ್ಷ ಯಾವಾಗ ಆಗೋದು? ಅದು ಕಡೆ ದಿನದಲ್ಲೇ. ಯೋಹಾನ 12:48.
ನನ್ನನ್ನು ಲಕ್ಷ್ಯ ಮಾಡದೆ ನನ್ನ ಮಾತುಗಳನ್ನು ಅಂಗೀಕರಿಸದೆ ಇರುವವನಿಗೆ ತೀರ್ಪು ಮಾಡುವಂಥದ್ದು ಒಂದು ಇದೆ, ಅದು ಯಾವುದೆಂದರೆ ನಾನು ಆಡಿದ ಮಾತು, ಅದೇ ಅವನಿಗೆ ಕಡೆಯ ದಿನದಲ್ಲಿ ತೀರ್ಪು ಮಾಡುವುದು.
ಕಡೆಯ ದಿನ 1000 ಇಯರ್ಸ್ ಅಲ್ಲಿ ತೀರ್ಪು. ಅದಕ್ಕೆ ಹೇಳೋದು ಅಪೊಸ್ತಲ ಕೃತ್ಯಗಳು 17:31 ದೇವರು ಏನ್ರಿ ಎಲ್ಲಾರ್ಗು ನ್ಯಾಯವಾಗಿ ತೀರ್ಪು ಮಾಡೋದಕ್ಕೆ ಒಂದು ದಿನವನ್ನು ಗುರುತು ಮಾಡಿದ್ದಾರೆ. ಅದು ಇನ್ನೂ ಕ್ರಿಸ್ತನ 1000 ವರ್ಷ. ಅಂದ್ರೆ ಇದ್ರಲ್ಲಿ ಏನಪ್ಪ ಗೊತ್ತಾಗ್ತದೆ ಅಂದ್ರೆ, 6000 ವರ್ಷ ಪಾಪ ಮಾಡೋಕ್ಕೆ ದೇವರು ಅನುಮತಿ ಕೊಟ್ಟಿದ್ದಾರೆ, 1000 ವರ್ಷ ಕ್ರಿಸ್ತನ ರಾಜ್ಯದಲ್ಲಿ ಏನ್ರಿ ಇವನ್ನೆಲ್ಲವನ್ನು ಸ್ಟಾಪ್ ಮಾಡ್ತಾರೆ. ಸೊ ಅಂದ್ರೆ ಅದಕ್ಕೆ ಹೇಳೋದು ಕ್ರಿಸ್ತನಿಗೆ ಒಂದಿನ ಅಂದ್ರೆ 1000 ವರ್ಷ. ಸರಿ, ಇವಾಗ ನೋಡಿ 7000 ವರ್ಷ ಕರೆಕ್ಟ್ ಆಗಿ ಬಂತ. 6000 ವರ್ಷ ಪ್ಲಸ್ 7000 ವರ್ಷ ಕ್ಲೀನ್ ಆಗಿ ಬಂತು ಅಲ್ವರ. ಸೊ ಟೋಟಲ್ ಆಗಿ 7000 ಇಯರ್ಸ್ ಆಗೋಯ್ತು. 6000 ಇಯರ್ಸ್ ಪ್ಲಸ್ 1000 ಇಯರ್ಸ್ ಈಸ್ ಈಕ್ವಲ್ ಟು 7000 ಇಯರ್ಸ್. ಸರಿ, ಇವಾಗ ಇದನ್ನ ಯೇಸು ಕ್ರಿಸ್ತು ಎಲ್ಲರೂ ಹೇಳಿದಾರ ನೋಡಿ. ಇದನ್ನ ಈ 7000 ವರ್ಷನ 7 ಭಾಗವಾಗಿ ಮಾಡೋದು, ಡಿವೈಡ್ ಮಾಡೋದು, ಒಂದು ವಾರದಲ್ಲಿ 7 ದಿನ ತರ. ಯೇಸು ಕ್ರಿಸ್ತು ಹೇಳಿದ್ದಾರೆ, ಎಲ್ಲಿ ಹೇಳಿದ್ದಾರೆ ಗೊತ್ತಾ? ನೋಡಿ ಓದೋಣ, ಈ ಚೆನ್ನಾಗಿ ಅರ್ಥ ಇಟ್ಕೊಳ್ಳಿ. ಈ 7000 ವರ್ಷನ 6000 ವರ್ಷ ಪ್ಲಸ್ 6 ವರ್ಷ ಏನ್ ಮಾಡೋದು, ಇದು ವಿಭಾಗಿಸ್ಬೋದು. ಸರಿ, ಇವಾಗ ಬರೋ ಪಾಯಿಂಟ್ ಜಾನ್ 2:19 ಓದಿ ಯಾರಾದರೂ. ಯೋಹಾನ 2:19.
ಈ ದೇವಾಲಯವನ್ನು ಕೆಡವಿರಿ, ನಾನು 3 ದಿನದಲ್ಲಿ ಅದನ್ನು ಎಬ್ಬಿಸುವೆನು ಅಂದನು.
ನೋಡೋಣ, ಈ ದೇವಾಲಯವನ್ನು ಏನ್ ಮಾಡಿ ನೀವು ಕೆಡವಿರಿ, ಇದನ್ನ 3 ದಿವಸದಲ್ಲಿ ನಾನು ಏನ್ ಮಾಡ್ತೀನಿ ಎಬ್ಬಿಸ್ತೀನಿ ಅಂತ ಹೇಳ್ತಾರೆ. ಇದು ಯೇಸುಕ್ರಿಸ್ತು ಯಾವ ದೇವಾಲಯದ ಬಗ್ಗೆ ಮಾತಾಡಿದ್ದ?
ದೇಹವೆಂಬ
ಮನುಷ್ಯನ
ದೇವಾಲಯ
ವೆರಿ ಗುಡ್, ದೇಹವೆಂಬಂತ ದೇವಾಲಯ ಅಂತ ಅವರೇ ನೆಕ್ಸ್ಟ್ ವಾಕ್ಯದಲ್ಲಿ ಹೇಳ್ತಾರೆ. ಹಂಗಾದ್ರೆ ಕ್ರಿಸ್ತನ ಹೇಳ್ತಾರೆ ಸಭೆನ, ಈ ಸಭೆನ ಒಡೆದಾಕ್ರಿ. ಅವ್ರ ದೇಹ ಅಂದ್ರೆ ಯಾರು? ಸಭೆ. ಈ ಸಭೆನ ಒಡೆದಾಕ್ರಿ, 3 ದಿವಸದಲ್ಲಿ ಏನ್ ಮಾಡ್ತೀನಿ ನಾನು ಸಭೆನ ಕಟ್ತೀನಿ ಅಲ್ವರ. ಇವಾಗ ಯೇಸು ಕ್ರಿಸ್ತು ಮೊದಲನೇ ಬರುವಿಕೆಯಲ್ಲಿ ಬಂದಿದ್ದು ಯಾವಾಗ ನೋಡ್ರಿ, ಇಲ್ಲಿ ಚಾಟಲ್ಲಿ ನೋಡ್ರಿ, ಯಾವಾಗ? 4128 ವರ್ಷ. ಅಂದ್ರೆ ಹಂಗ್ರೆ ಏನು, 4000 ವರ್ಷ ಆಗ್ಬಿಡಿತ್ತು, 4 ದಿನ ಆಗ್ಬಿಡಿತ್ತು. ಅವ್ರು ಬಂದಿದ್ದೇ 5ನೇ ದಿನದಲ್ಲಿ, ಕರೆಕ್ಟಾ? ಅವಾಗ ಏನ್ ಹೇಳ್ತಾರೆ, ಈ ಆಲಯನ ಕೆಡವಾಕಿ, ಎಷ್ಟು ದಿನ ಕೆಡವಾಕಿ, ಕೆಡದಾಕ್ಬಿಡಿ, 2 ದಿನ ಆಮೇಲೆ 3 ದಿನ ಏನ್ ಮಾಡ್ತೀನಿ ಎಬ್ಬಿಸ್ತೀನಿ. ಅಂದ್ರೆ ಏನರ್ಥ, 5ನೇ 1000 ವರ್ಷ ಒಂದು ದಿನ, 6ನೇ 1000 ವರ್ಷ 2ನೇ ದಿನ, 7ನೇ 1000 ವರ್ಷ ಅದೇ 3ನೇ ದಿನ, ಅದೇ ಕ್ರಿಸ್ತನ ರಾಜ್ಯ, ಕ್ರಿಸ್ತನ ಆಳ್ವಿಕೆ. ಅದನ್ನೇ ಹೇಳಿದ್ದು, ಮೊದಲನೇ ಬರುವಿಕೆಯಿಂದ 2000 ವರ್ಷಗಳ ನಂತರ, ಸುಮಾರು 2000 ವರ್ಷಗಳ ನಂತರ 3ನೇ 1000 ವರ್ಷದಲ್ಲಿ ಕ್ರಿಸ್ತನ ಬರ್ತಾರೆ. ಆ 3ನೇ ದಿನದಲ್ಲಿ ನಾನೇನು ಮಾಡ್ತೀನಿ, ಈ ಸಭೆನ ಎಬ್ಬಿಸ್ತೀನಿ. ಅದಕ್ಕೆ ಸಭೆಗೆ ಪುನರುತ್ಥಾನ ಆಗೋದು ಯಾವಾಗ ಅಂತಂದರೆ, ಕ್ರಿಸ್ತನ 1000 ವರ್ಷದಲ್ಲಿ, ಆತನ 2ನೇ ಬರುವಿಕೆಯಲ್ಲಿ. ಇದನ್ನೇ ಯೇಸು ಕ್ರಿಸ್ತು ಬಹು ಸ್ಪಷ್ಟವಾಗಿ ಹೇಳಿದ್ದು. ಇನ್ನೂ ವಾಕ್ಯಗಳಿದೆ ನೋಡಿದ್ದೀನಿ, ಎಲ್ಲಿ ಇನ್ನೊಂದು ವಾಕ್ಯ ಓದೋಣ, ಎಲ್ಲಪ್ಪ ಕೊಟ್ಟಿದ್ದಾರೆ. ಲೂಕ 13:32 ಓದಿ.
ನೀವು ಹೋಗಿ ಈಗ ನಾನು ಇವತ್ತು ನಾಳೆ ದೆವ್ವಗಳನ್ನು ಬಿಡಿಸುತ್ತಾ ರೋಗಗಳನ್ನು ವಾಸಿ ಮಾಡುತ್ತಾ ಇದ್ದು ಮೂರನೇ ದಿನದಲ್ಲಿ ಸಿದ್ಧಿಗೆ ಬರುತ್ತೇನೆ ಎಂದು ಆ ನರಿಗೆ ಹೇಳಿರಿ ಎಂಬುದು.
ಆ ನರಿಯನ್ನು ಯಾರು ಹೆರಾಡು ಕೇಳಿರಿ ಅಂತ ಹೇಳ್ತಾರೆ. ಏನಂದ್ರೆ ಇವತ್ತು ನಾಳೆ ದೆವ್ವಗಳನ್ನ ಓಡಿಸ್ತೀನಿ, ಸೇಮ್ ಅದೇ ಮೂರನೇ ದಿನದಲ್ಲಿ ಏನ್ ಮಾಡ್ತೀನಿ ನಾನು ಸಿದ್ಧಿಗೆ ಬರ್ತೀನಿ. ಕ್ರಿಸ್ತನು ಯಾರು? ಕ್ರಿಸ್ತನು ಅಂದ್ರೆ ತಲೆ ಮತ್ತೆ ದೇಹ. ಆ ಶಿರಸ್ಸು ಯೇಸು ಕ್ರಿಸ್ತನು ದೇಹ ಅಂಗವಾಗಿರೋ ಸಭೆ ನಾವು. 2 ದಿನಗಳು ಅಂದ್ರೆ ಯೇಸು ಕ್ರಿಸ್ತನ ಮೊದಲನೇ ಬರುವಿಕೆಯಿಂದ ಏನ್ರಿ 2 ದಿನಗಳು, 2000 ವರ್ಷದಲ್ಲಿ ಏನ್ ಮಾಡ್ತಾವ್ರೆ? ಹಾ, ದೆವ್ವಗಳನ್ನ ಓಡಿಸ್ತಾವ್ರೆ, ಅದ ರೋಗಿಗಳೇನ್ ಮಾಡ್ತಾವ್ರೆ? ವಾಸಿ ಮಾಡ್ತಾವ್ರೆ. ಯೇಸು ಕ್ರಿಸ್ತ ದೆವ್ವಗಳು ನೋಡ್ಸೋದು. ನಾವು ಸತ್ಯ ಕೇಳಕ್ಕೆ ಮುಂಚೆ ನಮ್ಮಲ್ಲಿ ಏನಿತ್ತು? ಸೇತನ ಇದ್ದ. ಸೇತನ್ ನಮ್ಗೆ ಏನ್ ಮಾಡುದು? ನಮ್ಮಿಂದ ಇವಾಗ ಬಿಡುಗಡೆ ಮಾಡಿದ್ದಾರೆ. ಎಫೆಸರ್ 2:2ರಲ್ಲಿ ಹೇಳ್ತಾರಲ್ಲ, ಹಾ, ವಾಯುಮಂಡಲ ಅಧಿಕಾರಸಂತ ಅಧಿಪತಿ ಯಾರು ನಂಬಲಿಲ್ಲದವರನ್ನು ಅವಿದ್ಯತೆಗೆ ಪ್ರೇರಣೆ ಮಾಡಿದ ದುರಾತ್ಮ. ಇದು ನಮ್ಮಲ್ಲಿತ್ತೋ ಇಲ್ವಾ? ಹಾ, ನಮ್ಮಲ್ಲಿ ಇತ್ತೋ ಇಲ್ಲ ಅಂತ ಹೇಳಂಗೆ ಇಲ್ಲ ರೀ. ಕ್ರಿಸ್ತನ ಅಂಗೀಕಾರ ಮಾಡಿ ಮನೆ ಇವೆಲ್ಲ ನನ್ನ ಬಿಟ್ಟು ಹೋಗಿದೆ. ಯಾಕಂದ್ರೆ ಆ ದೆವ್ವಗಳನ್ನ ಓಡಿಸುತ್ತಾ ಕಾಯಿಲೆಗಳನ್ನ ವಾಸಿ ಮಾಡೋರು. ನಮ್ಗೇನು ಕಾಯಿಲೆ ಇತ್ತು? ಕಣ್ಣು ಕಾಣಿಸ್ತಾ ಇರಲ್ಲ, ಕಿವಿ ಕೇಳಿಸ್ತಾ ಇರಲ್ಲ, ಕೈ ಕಾಲು ನೆಟ್ಟಿಗೆ ಹೊರ್ಕಾಯ್ತಾ ಇರಲ್ಲ, ಕಣ್ಗಳು ವಾಕ್ಯಗಳನ್ನ ನೋಡಂಗಾಗಿದೆ, ವಾಕ್ಯಗಳನ್ನ ಕೇಳಂಗಾಗಿದೆ, ಕೈ ಕಾಲು ನಡೆಯಂಗಾಗಿದೆ ರೀ. ಇದು ದೇವ್ರು ನಮ್ಗೆ ಏನ್ ಮಾಡೋರಿ? 2000 ವರ್ಷದ ಸಭೆ ಇದೇ ಕೆಲಸ ಮಾಡ್ತಾರು. ಆದ್ರೆ ಮೂರನೇ ದಿನದಲ್ಲಿ ಸಭೆನ ಏನ್ ಮಾಡ್ತಾರಂತೆ? ಸಿದ್ಧಿಗೆ ತರ್ತಾರಂತೆ. ಅಲ್ವರ ನೋಡಿ, ಇದೇ ವಾಕ್ಯನ ಏನ್ರಿ ಯೇಸು ಕ್ರಿಸ್ತ ಇನ್ನೊಂದ್ ಕಡೆ ಹೇಳ್ತಾರೆ. ಇಲ್ಲಿ ಎದೆಯ ಲೂಕಾದಲ್ಲಿ ತೆಗಿರಿ, 12ನೇ ಅಧ್ಯಾಯ. ಲೂಕಾ 12ನೇ ಅಧ್ಯಾಯ 37-38.
ಯಜಮಾನನು ಬಂದು ಯಾವ ಯಾವ ಆಳುಗಳು ಎಚ್ಚರವಾಗಿರುವುದನ್ನು ಕಂಡುಕೊಳ್ಳುವನೋ ಆ ಆಳುಗಳೇ ಧನ್ಯರು. ಆತನೇ ನಡುಕಟ್ಟಿಕೊಂಡು ಅವರನ್ನು ಊಟಕ್ಕೆ ಕೂಡಿಸಿ ಹತ್ತಿರಕ್ಕೆ ಬಂದು ಅವರಿಗೆ ಸೇವೆ ಮಾಡುವನು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ.
ನೋಡ್ರಿ, ಯಜಮಾನನು ಬರಬೇಕಾದ್ರೆ ಯಾವ ಆಳು ಎಚ್ಚರಿಕೆ ಹಂಗಿರ್ತಾನೋ ಅವನ್ ಧನ್ಯನು ಅಂತ ಹೇಳ್ತಾರೆ. ಅವಾಗ ಆ ಆಳು ಎಚ್ಚರಿಕೆ ಆಗಿದ್ಬಿಟ್ರೆ ಯಜಮಾನ ಬಂದ ಏನ್ ಮಾಡ್ತಾರೆ? ಅವ್ರೆ ನಡುಕಟ್ಟು ಕಟ್ಕೊಂಡು ಅವ್ರು ಏನ್ ಮಾಡ್ತಾರೆ? ವಾಚ್ಮನ್ಗೆ ಊಟ ಬಡಿಸ್ರಂತೆ. ಈ ಥರ ಯಾರು ಮಾಡ್ತಾರ? ಯಜಮಾನ ಮಿಡ್ ನೈಟ್ 2 ಗಂಟೆಗೆ ಕಾರ್ ತಗೊಂಡು ಬಂದ್ರೆ ವಾಚ್ಮನ್ ಗೇಟ್ ತೆಗೆದ್ರೆ ವಾಚ್ಮನ್ನ ನೋಡ್ಬಿಟ್ಟು ಯಜಮಾನ ತುಂಬಾ ಅಪ್ರಿಷಿಯೇಟ್ ಮಾಡ್ಬಿಟ್ಟು ಬಾಪ ಮನೆಗೆ ಅಂತ ಅಂದ್ಬಿಟ್ಟು ಯಜಮಾನ ಕೈ ಕಾಲೆಲ್ಲ ತೊಳ್ಕೊಂಬಿಟ್ಟು ಅವ್ರು ಅಡುಗೆ ಮಾಡೋ ಊಟ ಬಡಿಸ್ತಾನ? ಇಲ್ಲ, ಅರೆ ನಮ್ಮ ಯಜಮಾನ ಯೇಸು ಕ್ರಿಸ್ತು ಬಡಿಸ್ತಾರಂತ ನೋಡಿದ್ರಿ. ಸರಿ, ಈ ಯಜಮಾನ ಯಾವಾಗ ಬರ್ತಾರೆ? ಮುಂದಕ್ಕೆ ಓದಿ, ನೆಕ್ಸ್ಟ್ ವರ್ಸಲ್ಲಿ ಅವ್ರು ಹೇಳ್ತಾರೆ ನಾನು ಯಾವಾಗ ಬರ್ತೀನಿ ಅಂತ. ಓದಿ.
ಎರಡನೆಯ ಜಾವದಲ್ಲಿ ಆಗಲಿ ಮೂರನೆಯ ಜಾವದಲ್ಲಿ ಆಗಲಿ ಬಂದಾತನಿಗೆ ಹಾಗೆ ಕಾಣಿಸಿಕೊಂಡವರು ಧನ್ಯರು.
ಯೇಸು ಕ್ರಿಸ್ತು ಯಾವಾಗ ಬರ್ತಾರಂತೆ ಅಂದ್ರೆ ಎರಡನೇ ಜಾವ ಅಥವಾ ಮೂರನೇ
ಜಾವ
ಜಾವ, ಕರೆಕ್ಟಾ? ಇದೇನು ಜಾವ ಅಂದ್ರೆ, ಇದೇನು ಬರ್ತದೆ ಜಾವ? ಮೋಟರ್ ಬೈಕಾ? ಓದೋಣ
ಸರಿ
ಕೀರ್ತನೆ.
ಸಮಯ
ಹಾ, ಸಮಯ. ಕೀರ್ತನೆ 90:4 ಓದಿ. 90ನೇ ಅಧ್ಯಾಯ chapter 90 verse 4 ನಾಲ್ಕನೇ ವಾಕ್ಯ.
ಸಾವಿರ ವರ್ಷಗಳು ನಿನ್ನ ದೃಷ್ಟಿಯಲ್ಲಿ ಗತಿಸಿ ಹೋದ ನಿನ್ನಿನ ದಿನದಂತೆಯೂ ರಾತ್ರಿಯ ಜಾವದ ಅವೆ.
1000 ವರ್ಷ ಆತನ ದೃಷ್ಟಿಯಲ್ಲಿ ಜಾವದ ತರ ಇದೆ ಅಂತೆ. ಅಂದ್ರೆ ಏನರ್ಥ? ಎರಡನೇ ಜಾವ ಮೂರನೇ ಜಾವ ಅಂದ್ರೆ ಸೇಮ್. ಯೇಸು ಕ್ರಿಸ್ತು ಮೊದಲನೇ ಬರುವಿಕೆಯಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದಾರೆ, ನಾನು ಇವತ್ತಿಂದ ಎರಡನೇ ಅಥವಾ ಮೂರನೇ ಜಾವದಲ್ಲಿ ಬರ್ತೀನಿ ಅಂದ್ರೆ ಯೇಸು ಕ್ರಿಸ್ತು ಕರೆಕ್ಟ್ ಆಗಿ ಹೋಗುತ್ತಾ ಬಂದರು? ಎರಡನೇ ಜಾವ ಮೂರನೇ ಜಾವದ ಮಧ್ಯದಲ್ಲಿ ಬಂದರು. ಅದು ಹೆಂಗೆ ಅಂತ ಪ್ರೂವ್ ಮಾಡ್ತೀನಿ ನೋಡ್ರಿ ಇನ್ನು ಸ್ವಲ್ಪ ಹೊತ್ತಲ್ಲಿ. ಓಕೆನ್ರಾ? ಸರಿ, ಅದಕ್ಕೆ ಜಾವ ಅಂದ್ರೆ ಏನು? 1000. ನೋಡಿ, ಯೇಸು ಕ್ರಿಸ್ತು ಹೇಳೋರೆ ಎಲ್ಲ ಏನು ತಿಳ್ಕೊಂಡ್ಬಿಡ್ತಾರೆ, ಆ ಗಳಿಗೆ ದಿನ ಗೊತ್ತಿಲ್ಲ ಅಂತ. ಕರೆಕ್ಟ್, ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ, ಆದರೆ ಅಪ್ರಾಕ್ಸಿಮೇಟ್ ಗೊತ್ತಾ? ಇವಾಗ ನೀವು ಊರಿಗೆ ಹೋದ್ರೆ ಮಕ್ಳಿಗೆ ಕೇಳ್ತಾರೆ, ಅಪ್ಪ ಯಾವಾಗ ಬತ್ತಿ ಅಂದ್ರೆ, ಕಣ್ಣ ಒಂದು 2-3 ದಿನದಲ್ಲಿ ಬತ್ತೀನಪ್ಪ ಅಂದ್ರೆ ಅಪ್ರಾಕ್ಸಿಮೇಟಾಗಿ ಹೇಳ್ತೀರ ಇಲ್ವೋ? ಹೇಳ್ತೀರಿ, ಅದನ್ನೇ ಹೇಳ್ಬಿಟ್ಟು ಅವ್ರು ಯೇಸು ಕ್ರಿಸ್ತು ನಾನು ಮೋಸ್ಟ್ಲಿ ಎರಡನೇ ಜಾವ ಮೂರನೇ ಜಾವ ಬರ್ಬೋದಪ್ಪ ಅಂತ. ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ, ಆದ್ರೆ ಇವಾಗ ಗೊತ್ತಿಲ್ವಾ? ಇನ್ನೊಂದು ವಾಕ್ಯ ಓದಿಂತೀರಿ ಎಲ್ಲಿ? ಹೋಶೇಯ 6ನೇ ಅಧ್ಯಾಯ 1-3. ಹೋಶೇಯ 6ನೇ ಅಧ್ಯಾಯ 1-3 ಓದಿ.
ಅವರು ಯೆಹೋವನ ಕಡೆಗೆ ಹಿಂದಿರುಗಿ ಹೋಗೋಣ ಬನ್ನಿರಿ, ನಮ್ಮನ್ನು ಸೀಳಿಬಿಟ್ಟವನು ಆತನೇ, ಆತನೇ ಸ್ವಸ್ಥ ಮಾಡುವನು, ಹೊಡೆದವನು ಆತನೇ, ಆತನೇ ನಮ್ಮ ಗಾಯಗಳನ್ನು ಕಟ್ಟುವನು, ಒಂದೆರಡು ದಿನದ ಮೇಲೆ ಆತನು ನಮ್ಮನ್ನು ಬದುಕಿಸುವನು, ಮೂರನೇ ದಿನದಲ್ಲಿ ಆತನು ನಮ್ಮನ್ನೆಲ್ಲ ಎಬ್ಬಿಸಲು ಆತನ ಸಾನ್ನಿಧ್ಯದಲ್ಲಿ ಬಾಳುವೆವು, ಯೆಹೋವನು ತಿಳಿದುಕೊಳ್ಳೋಣ, ಹುಡುಕಿ ಹುಡುಕಿ ತಿಳಿದುಕೊಳ್ಳೋಣ.
ಇದು ಇಸ್ರೇಲ್ ಬಗ್ಗೆ ಹೇಳಿದ್ರೆ, ಇದು ಪ್ರವಾದಿ. ನಾನು ನೆಕ್ಸ್ಟ್ ಬರೋ ಕ್ಲಾಸಲ್ಲಿ 1-3 ವೀಕ್ಸ್ ಅಲ್ಲಿ ನೋಡೋಣ. ನೀವು ಸೂಪರ್ ಆಗಿದ್ದೀರಿ ಹೇಳ್ತೀನಿ. ಅಲ್ರ ಏನ್ ಹೇಳ್ತಾರೆ? ಆತನ ಹೊಡೆದಿರೋದು ಯಾರಂತೆ? ದೇವರೇ ನಮ್ಮನ್ನು ಹೊಡೆದಿರೋದು. ಅಲ್ರ ನಮ್ಮನ್ನು ಸೀಳ್ ಬಿಟ್ಟಿರೋದೇ ದೇವರು. ಇಸ್ರೇಲ್ ನ ಹೊಡೆದ್ರು, ಸೀಳ್ ಬಿಟ್ರು, ಇಸ್ರೇಲ್ ಚದರ್ಸ್ಬಿಟ್ರಿ ಅಂತೀನಿ. ನಮ್ಮನ್ನು ಗಾಯನ ಕಟ್ಟೋದು ಯಾರಂತೆ? ಅವರೇಂತೆ. ನಮ್ಮ ತಿರ್ಗಾ ಸ್ವಸ್ಥ ಮಾಡೋದು ಯಾರಂತೆ? ಅವರೇಂತೆ. ಯಾವಾಗಂತೆ? ಒಂದೆರಡು ದಿನಗಳ ಮೇಲೆ. ಕ್ರಿಸ್ತನ ಮೊದಲನೇ ಬರುವಿಕೆಲ್ಲ ಒಡೆದ್ರು 2000 ವರ್ಷದವರೆಗೂ ಇಸ್ರೇಲ್ಗೆ ಫೇವರ್ ಇಲ್ಲ ರೀ. ನಾನು ಹೇಳೋ ಸತ್ಯ ನೋಡಿರ್ತೀನಿ, 1878 ವರೆಗೂ ಇಸ್ರೇಲಲ್ಲಿ ಮಳೆನೇ ಇಲ್ಲ, ಗೊತ್ತಾ ನಿಮಗೆ? ನಾನು ಹೇಳ್ತಾರೆ ಸತ್ಯ. ಇಸ್ರೇಲ್ ಹಿಸ್ಟ್ರಿಯಲ್ಲಿ ತೆಗೆದು ನೋಡಿರ್ತೀನಿ, 1878 ವರೆಗೂ ಮಳೆನೇ ಇಲ್ಲ ರೀ. ಕರೆಕ್ಟಾಗಿ 1878 ಅಲ್ಲಿ ಮಳೆ ಬೀಳಕ್ಕೆ ಶುರು ಆಗಿದೆ. ಅದು ಹೆಂಗೆ ಗೊತ್ತಾ? ಯಹೂದಿಯರು ಹೋಗಿ ಪ್ರಾರ್ಥನೆ ಮಾಡಿ ತನ್ನ ಟೋಪಿನ ಬಿಸಾಕಿದ್ರಂತೆ. ಎಲ್ಲೆಲ್ಲಿ ಬಿಸಾಕಿದ್ರು ಅಲ್ಲಿ ನೀರಿನ ಬುಗ್ಗೆಗಳು ಬಂತಂತೆ ರೀ. ಏನ್ರಿ ನಾನು ಹೇಳೋದೆಲ್ಲ ನೀವು ಕೇಳೋಕ್ಕೇನು ಏನು ಬದಲ ಇವೆಲ್ಲ ಫ್ಯಾಕ್ಟ್ ಅಂದರೆ ಎಸ್ ರಿಯಲ್, ಇವೆಲ್ಲ ಆಗಿದೆ ರೀ. ಇಸ್ರೇಲ್ ಬಗ್ಗೆ ಇರೋಂಥ ಪುಸ್ತಕಗಳನ್ನು ತೆಗೆದು ನೋಡಿರ್ತೀನಿ. ಒಂದೆರಡು ದಿನಗಳಾದ ಮೇಲೆ ಇಸ್ರೇಲ್ಗೆ ಸ್ವಾತಂತ್ರ್ಯ ಬಂತು. ಆವಾಗ ನಾವು ಆತನ ಸನ್ನಿಧಾನದಲ್ಲಿ ಏನು ಮಾಡ್ತೀವಿ? ಬಾಳ್ಬೇವು. ಇವತ್ತು ಇಸ್ರೇಲು ಯಾರ ಸನ್ನಿಧಾನದಲ್ಲಿ ಬರ್ತಾರದು? ದೇವರ ಸನ್ನಿಧಾನದಲ್ಲಿ. ಇಸ್ರೇಲ್ ಎಷ್ಟಿದೆ ಗೊತ್ತಾ? ನಮ್ಮ ಕೇರಳ ಅಷ್ಟು ಕೂಡ ಇಲ್ಲ ರೀ. ಏನ್ರಿ ಎಂಥ ಬಾಂಬ್ಗಳು ಹಾಕೋರು? 5,000 ಬಾಂಬ್ಗಳು ರೀ. ಏನು ಬಾಂಬ್ಗಳ ಕೆಪಾಸಿಟಿ ಗೊತ್ತಾ? ಒಂದೊಂದು ಬಾಂಬು ಏನ್ರಿ $10 ಮಿಲಿಯನ್ ರೀ ರೇಟು. ಎಷ್ಟು ಎಷ್ಟು ಭಯಂಕರವಾಗಿದೆ ಅಂದರೆ, ಹೊಡೆದ್ರೆ ಏನ್ರಿ ನಮ್ಮ ಬೆಂಗಳೂರಿನ ಮೇ ಹಾಲ್ ಹೊಡೆದೋಗ್ಬಿಡ್ತದೆ ರೀ. ಅಷ್ಟು ಪವರ್ಫುಲ್ ಬಾಂಬ್ ರೀ, ಚಿಂದಿ ಚಿಂದಿ ಆಗೋಯ್ತದೆ. ಇಂಥ ಬಾಂಬಲ್ಲಿ ಒಂದು ಬಾಂಬು ಕೂಡ ಇಸ್ರೇಲ್ ನೆಲಕ್ಕೆ ಅಪ್ಪಳಿಸಿಲ್ಲ ಅಂದರೆ ಏನ್ರಿ ಅದು? ಗಾಡ್ ಗ್ರೇಸ್ ಇಸ್ ಗ್ರೇಟ್ ಅಪಾನ್ ಇಸ್ರೇಲ್. ದೇವ್ರು ಏನು ಮಾಡ್ತಾರೆ? ಇಸ್ರೇಲ್ನ ಕಾಯ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾರಲ್ಲ, ಇಸ್ರೇಲ್ನ ಕಾಯುವಾತನೂ ತೂಗುಡ್ಸೋದು ಇಲ್ಲ, ಏನ್ರಿ ಮಾಡಲ್ಲ.
ನಿಂತಿರಿಸುವುದಿಲ್ಲ.
ನೋಡ್ರ ಯಾವುದು ಡೋಮು, ಐರನ್ ಡೋಮು, ದೇವ್ರು ಕಾಯ್ಕೊಂಡು ಕೂತವ್ರೆ. ಇಸ್ರೇಲ್ ಮೇಲೆ ಕಣ್ಣು ಮಿಟ್ಟಿಸಿ ಏನಾಗ್ಬಿಡ್ತಾರೆ, ಶತ್ರುಗಳು ನುಂಗ್ಬಿಡ್ತಾರೆ ಅಂದ್ಬಿಟ್ಟು ದೇವರು ಎಲ್ಲ ರಕ್ಷಣೆ ಕೊಟ್ಟರು. ಇದೆಲ್ಲ ಐತೆ ಬೈಬಲ್ ಪ್ರವಾದಗಳು, ಎಲ್ಲ ನೆಕ್ಸ್ಟ್ ವೀಕ್ ಬರೋ 2 ವೀಕ್ಸಲ್ಲಿ ನಿಮಗೆಲ್ಲ ನೋಡಿಸ್ತೀನಿ. ನೋಡ್ರ ಬೈಬಲ್ ಪ್ರಾಫಸ್ ಹೆಂಗಿದೆ ಅಂದರೆ, ಕ್ರಿಸ್ತನು ಯಾವಾಗ ಬರ್ತಾರೆ ಅಂತ ಬೈಬಲಲ್ಲಿ ಸಿಕ್ಕಾಪಟ್ಟೆ ಪ್ರಾಫಸಿಗಳಿದೆ. ಅಂದರೆ ಇಲ್ಲ ಅಂತಿಲ್ಲ. ಇವಾಗ ಇವಾಗ ನೋಡಿ, 6,000 ವರ್ಷ ಎಂಡ್ ಆಯಿತು, 1,000 ವರ್ಷ ಶುರು ಆಯಿತು ಅಲ್ವರ? 6,000 ವರ್ಷ ರಾತ್ರಿ ಎಂಡ್ ಆಯಿತು, 1,000 ವರ್ಷ ದಿನ ಏನಾಯ್ತು ಇವಾಗ ಶುರು ಆಯಿತು. ಇದೆ ಫ್ಯಾಕ್ಟ್. ಅದರ ಇವಾಗ ನೀವು ಯೋಚನೆ ಮಾಡ್ರಿ. ಹಾಂ, ಇವಾಗ ನೀವು ಅದೇ ನೋಡಿರ್ತೀನಿ, 6,000 ವರ್ಷ ಏನಾಯ್ತು ಇಲ್ಲಿ ಎಂಡ್ ಆಯಿತು, 1,000 ವರ್ಷದ ದಿನ ಏನಾಯಿತು ಶುರು ಆಯಿತು ಅಲ್ವರ? ಇವಾಗ ನಮಗೆ ದಿನ, ಒಂದು ದಿನ ನಮ್ಗೆ ಎಷ್ಟು ಗಂಟೆಗೆ ಶುರು ಆಗ್ತದೆ? ಇವಾಗ ನಮ್ಮ ದಿನ ಶುರು ಆಗೋದು ಎಷ್ಟು ಗಂಟೆಗೆ?
2 ಗಂಟೆಯಿಂದ
ಹಾಂ, 2 ಗಂಟೆಗೆ 12,
12ರಿಂದ 12.
ಆಫ್ಟರ್ 12 o'clock.
ಆಫ್ಟರ್ 12. ಸರಿ, ಇವಾಗ ನ್ಯೂ ಇಯರ್ ಎಷ್ಟು ಗಂಟೆಗೆ ಆಗ್ತಾರಪ್ಪ? ಎಷ್ಟು ಗಂಟೆಗೆ ಆಚರಣೆ ಮಾಡ್ತಾರೆ ಎಲ್ಲರೂ?
ಆಫ್ಟರ್ 12 o'clock.
ಜನವರಿ ಆಫ್ಟರ್ 12 o'clock, ಡಿಸೆಂಬರ್
31st
31st
ಮಂತ್
ಹನ್ನೆರಡು ಗಂಟೆ
ಆಫ್ಟರ್
ನಂತರ
12 o'clock.
ಜನವರಿ 1.
12 ಗಂಟೆ ಆಗಿ 1 ಸೆಕೆಂಡ್ ಆಗಿದ ತಕ್ಷಣ 1 ಸೆಕೆಂಡು ನಿಂತ್ಕೊಳಲ್ಲ. ಓ ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್. ಯಾಕೆ 12 ಗಂಟೆ ಆಗಿದ ತಕ್ಷಣ ದಿನ ಏನಾಯ್ತು ಶುರು
ಹೊಡಿ
ಆಗ,
ಹೊಡಿ ತರ್ತಾರೆ.
ಕರೆಕ್ಟಾ? ಸರಿ, ಹಂಗಾರೆ ದಿನ ಚೇಂಜ್ ಆಗೋದು ಯಾವಾಗ? ಮಿಡ್ ನೈಟ್. ಕರೆಕ್ಟಾ? ಬೆಳಿಗ್ಗೆ ಹೊತ್ತಲ್ಲ, ಬೆಳಿಗ್ಗೆ ಹೊತ್ತು ಎದ್ದವ್ರಿಗೆ ಅಲ್ವರ? ಅದೇ ಮಿಡ್ ನೈಟ್ ಎದ್ದಿರೋ
ನೈಟ್
ಅಂದ್ರೆ ದಿನ
11 ಗಂಟೆ
ಏನಾಗೋಯ್ತು?
ಮುಗೀತು.
ಹ್ಞೂ, ಇವಾಗ ಮೊಬೈಲ್ ನೀವು ಟ್ರಾವೆಲ್ ಮಾಡ್ತೀರ, ಪ್ಲೇನ್ ಟ್ರಾವೆಲ್ ಮಾಡ್ತಿರ್ಬೇಕು, ಮಿಡ್ ನೈಟ್ ಆಗಿದ್ರೆ ಟಕ್ಕಂತ ಏನಾಗ್ತದೆ? ಡೇಟ್ ಟೈಮ್ ಏನಾಗ್ತದೆ ನಿಮಗೆಲ್ಲ?
ಚೇಂಜ್
ಚೇಂಜ್
ಆಗುತ್ತೆ, ಚೇಂಜ್
ಆಗ್ಬಿಡ್ತದೆ
ಆಗುತ್ತೆ.
ಅಲ್ವರ? ಸರಿ, ಇವಾಗ ಯೇಸು ಕ್ರಿಸ್ತ ಬಂದಿದ್ದು ಯಾವಾಗ? ಇವಾಗ ಓದಿ Matthew 25,
ಹೌದಾನೆ.
Matthew 25:6 ಓದಿ, ಇವಾಗ ಅರ್ಥ ಆಗ್ತದೆ.
ಆದರೆ ಅರ್ಧರಾತ್ರಿಯಲ್ಲಿ ಇಗೋ ಮದಲಿಂಗನು ಅವನನ್ನು ಎದುರುಗೊಳ್ಳುವುದಕ್ಕೆ ಹೊರಡಿರಿ ಎಂಬ ಕೂಗಾಯಿತು.
ಯಾವಾಗ ಅಂತ
ಆಗ
ಕೂಗಾಯ್ತೀಯ? ಎಷ್ಟು ಗಂಟೆಗೆ?
ಅರ್ಧರಾತ್ರಿ ಅರ್ಧರಾತ್ರಿ
ಮಿಡ್ ನೈಟ್. ಮಿಡ್ ನೈಟ್ ಇಂದ ಎಷ್ಟು ಗಂಟೆಗೆ?
12 ಗಂಟೆ
ಆಫ್ಟರ್ 12 ಗಂಟೆ ಆಗಿದ ತಕ್ಷಣ ರೀ, 6,000 ವರ್ಷ ಎಂಡ್ ಆಗಿದ ತಕ್ಷಣ ಕರೆಕ್ಟಾಗಿ ಯೇಸು ಕ್ರಿಸ್ತ ಬಂದವರು ರೀ. ಅದಕ್ಕೆ ಯೇಸು ಕ್ರಿಸ್ತ ತಡ ಮಾಡಿದ್ದು. 1844 ಅಲ್ಲಿ ಅವ್ರು ಎದುರು ನೋಡತ್ತರ, ಯೇಸು ಕ್ರಿಸ್ತ ಬರಲಿಲ್ಲ. 1874 ಅಲ್ಲಿ ಯಾಕೆ ಬಂದರು ಅಂದರೆ, ಮಿಡ್ ನೈಟ್ ಎಂಡ್ ಆಯಿತು, ಮಧ್ಯರಾತ್ರಿ ಆಯಿತು. ಆಗಿದ ತಕ್ಷಣ ಇಮ್ಮಿಟ್ ಕೂಗೇನ್ರಿ, ಇಗೋ ಮೊದಲಿಂಗನು ಅಂದ್ರೆ ಏನು? ಮೊದಲಿಂಗನು ಬತಾವನೆ ದೂರದಲ್ಲಿ ಅಂತಾನ? ಅಯ್ಯೋ ಬಂದ್ಬಿಟ್ಟ ನೋಡ್ರಪ್ಪ, ಅಯ್ಯೋ ಎದಳ್ರ ಎದಳ್ರ, ಏ ಬಂದ್ಬಿಟ್ಟ ಎದಳ್ರ. ಈ ದಿನೇ ಆಗಿದ್ರಿ, 1874 ಜೀಸಸ್ ಕ್ರೈಸ್ಟ್ ಬಂದ್ರು ನೋಡಿರ್ತೀನಿ. ಆವಾಗಿನ ಲೋಕನ ಏನ್ರಿ ಫುಲ್ ಚೇಂಜ್. ಕರ್ತನಲ್ಲಿ ಪ್ರೀತಿ ಅಂತ ಸೋದರಸಗಳೇ, ಇದಕ್ಕೆ ಬೈಬಲ್ ಸ್ಟಡಿ ಮಾಡಬೇಕು ಅಂತ ಹೇಳಿದ್ರು. ಅದಕ್ಕೆ ಏನ್ರಿ ಇವಾಗ ಈ ವಾಕ್ಯ ಓದನ ಇಲ್ಲಿ ಪ್ರಕಟಣೆ ಹೇಳ್ತಾರೆ ಯೇಸು ಕ್ರಿಸ್ತು, ಈಗೋ ನಾನು ಬೇಗನೆ ಏನ್ರು ಏನ್ರಿ ಯೇಸು ಕ್ರಿಸ್ತ ಈಗೋ ನಾನು ಬೇಗನೆ
ಬರ್ತೇನೆ
ಬರ್ತೇನೆ.
ಬರ್ತೇನೆ
ಓದಿ ಇವಾಗ
ಬರ್ತೇನೆ.
ಪ್ರಕಟಣೆ 22:12.
ಹೀಗೋ ಬೇಗ ಬರುತ್ತೇನೆ, ನಾನು ಪ್ರತಿಯೊಬ್ಬನಿಗೆ ಅವನವನ ನಡತೆಯ ಪ್ರಕಾರ ಕೊಡತಕ್ಕ ಪ್ರತಿಫಲವು ನನ್ನ ಕೈಯಲ್ಲಿ ಅದೆ.
ಯೇಸು ಕ್ರಿಸ್ತ ಅಂತಂದ್ರೆ ಈಗೋ ಬೇಗನೆ
ಬರ್ತೇನೆ
ಬರ್ತೀನಿ ಅಂದರು. 2,000 ವರ್ಷದ ನಂತರ ಬರೋದು ಬೇಗ ಬರ್ತೀನ? ಅದು ಬೇಗನ? ಅದು ಬೇಗನ? ಹೌದೋ ಇಲ್ವೋ ಹೇಳಿ.
ಅದು ಬೇಗ ಅಕೋರ್ಡಿಂಗ್ ಟು ಗಾಡ್.
ಆ
ವೆರಿ ಗುಡ್.
ಅಕಾರ್ಡಿಂಗ್ ಟು ಜೀಸಸ್ ಕ್ರೈಸ್ಟ್ ಬೇಗ. ಯಾಕೆ ಗೊತ್ತಾ, ಜೀಸಸ್ ಕ್ರೈಸ್ಟ್ಗೆ ಒಂದಿನ ಎಷ್ಟು ವರ್ಷ?
ಸಾವಿರ ವರ್ಷ,
ಹಾಂ,
ಸಾವಿರ ವರ್ಷ.
ಹಂಗಾದ್ರೆ ನಮ್ಮ ದೃಷ್ಟಿಯಲ್ಲಿ 2,000 ವರ್ಷ, ಅವ್ರ ದೃಷ್ಟಿಯಲ್ಲಿ ಎಡೇ ದಿನ. 2 ದಿನದಲ್ಲಿ ಬದ್ಬಿಡ್ತೀನಿ ನೋಡ್ರಿ, ಬೇಜಾರು ಮಾಡ್ಕೊಂಬಿಡ್ರಿ. ಇವಾಗ ಅಪ್ಪ ಅಮ್ಮ ಏನು ಹೇಳ್ತಾರೆ ಎಲ್ಲ ಹೋಗ್ಬೇಕಾರೆ, ಕಡ್ಡ ಹೊರಿ ಮಾಡ್ಬಿಡ, ಹಿಂಗೆ ಓದಿ ಹೆಂಗೆ ಬಂದೆ, ಬೇಗ ಬರ್ತೀನಿ. ಈ ದಿನೇ ಯೇಸು ಕ್ರಿಸ್ತ ಸಭೆಗೆ ಪ್ರೂವ್ ಮಾಡಿ ನೋಡ್ಸಿರಿ, ಹೋದ್ರು 2 ದಿನದಲ್ಲೇ ಬಂದ್ಬಿಟ್ರಿ ಯೇಸು ಕ್ರಿಸ್ತು. ಅಲ್ಲ, ಥರ್ಡ್ ಡೇ ಯೇಸು ಕ್ರಿಸ್ತು ಇದ್ದಾರೆ. ಇದಕ್ಕೆ ಯೇಸು ಕ್ರಿಸ್ತು ಹೇಳಿದ್ದು, ಈಗೋ ನಾನು ಬೇಗನೆ ಬರ್ತೀನಿ. ಆತನ ದೃಷ್ಟಿಯಲ್ಲಿ ಏನ್ರಿ ಏನ್ರಿ, ಗತಿಸಿ ಹೋದಂಥ ದಿನದ ಥರ ಇದೆ ಏನ್ರಿ, ಒಂದು ಜಾವತ್ ಥರ ಇದೆ ಏನ್ರಿ, ಎಡೇ ದಿನದ ಥರ ಇರೋದ್ರಿ ಯೇಸು ಕ್ರಿಸ್ತನ ದೃಷ್ಟಿಯಲ್ಲಿ. ನಮಗೆ 2,000 ವರ್ಷ ಕರ್ತನಲ್ಲಿ ಪ್ರೀತಿ ಅಂತ ಸರ್ವಗಳೇ. ಅದರಿಂದ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತು ಬಂದಿರೋ ಡೇಟ್ ಬಗ್ಗೆ ಬೈಬಲ್ನಲ್ಲಿ ಸಾಕಷ್ಟು ಪ್ರೂಫ್ ಇದೆ ಅಲ್ವರ. ಕಾಲಗಣನೆ ಎಷ್ಟೋ ಜನ ಹೇಳ್ತಾರೆ, ಬ್ರದರ್ ಹಾಂ ಇಲ್ಲ, ಒಂದು ಕಾಲದಲ್ಲಿ ಬೇರೆ ಕ್ಯಾಲೆಂಡರ್ ಇತ್ತು, ಈ ಕಾಲದಲ್ಲಿ ಬೇರೆ ಕ್ಯಾಲೆಂಡರ್ ಇದೆ, ಹಾಂ ಹಂಗಾರೆ ನಮ್ಮ ಬೈಬಲ್ನಲ್ಲಿರೋ ಕ್ಯಾಲೆಂಡರ್ ಹೆಂಗೇನು ಮ್ಯಾಚ್ ಮಾಡೋದು ಅಂತಂದರೆ ದೇವ್ರಿಗೆಲ್ಲ ಗೊತ್ತು ರೀ ಅಲ್ವರ. ನೋಡಿ, ಇವಾಗ ನಾವು ಯೂಸ್ ಮಾಡೋ ಕ್ಯಾಲೆಂಡರು ಸೂರ್ಯನ ಆಧಾರದ ಮೇಲಿರುವಂಥ ಕ್ಯಾಲೆಂಡರ್, ಗ್ರಿಗೋರಿಯನ್ ಕ್ಯಾಲೆಂಡರ್, ಲುಗೋರಿಯಸ್ ಕ್ಯಾಲೆಂಡರ್ ಅಂತ ಹೇಳ್ತಾರೆ, ಅಥವಾ ಸೋಲಾರ್ ಕ್ಯಾಲೆಂಡರ್ ಅಂತ ಹೇಳ್ತಾರೆ. ಅದರ ಈ ಸೋಲಾರ್ ಕ್ಯಾಲೆಂಡರ್ಲಿ ಎಷ್ಟು ದಿನ ಇದೆ 1 ವರ್ಷಕ್ಕೆ?
365 ಡೇಸ್.
ಮುನ್ನೂರ ಅರವತ್ತೈದು
ಕರೆಕ್ಟಾಗಿ ಹೇಳಬೇಕು, ಥಿಂಕ್ ಮಾಡಿ
ತ್ರೀ
ಇನ್ನೊಂದು ಸತಿ.
ಸಿಕ್ಸ್ಟಿ ಫೈವ್ ಡೇಸ್. 1.5 ಆಗ್ತದೆ ಸರ್. 3 ವರ್ಷ,
3 60
3,600.
ಇಲ್ಲ,
ಹಾಫ್
ಸ್ಕೂಲಲ್ಲಿ ಏನು ಹೇಳ್ಕೊಟ್ರಿ ಹೇಳ್ರಿ, ಕರೆಕ್ಟಾಗಿ ಹೇಳಿ. 365 ಇಂದ ಎಷ್ಟು ಇದೆ?
365 ಡೇಸ್.
365 ಅಂದರೆ ಕ್ವಾರ್ಟರ್ ಡೇ ಇರೋದು ಗೊತ್ತಾ.
ಮಾತಾಡಿ ಹ್ಞೂ ಸರ್.
4 ವರ್ಷಕ್ಕೊಂದ್ಸರಿ ಲೀಪ್ ಇಯರ್ ಅಂತ ಬರ್ತಾರೆ, ಕರೆಕ್ಟಾ?
ಮಾರ್ಚ್
ಸರಿ,
ಕೊನೆಯಲ್ಲಿ
ನೋಡಿ
ಒಂದು
ಇವಾಗ ಇರೋದು
ಒಬ್ಬರು
365 ಅಂದರೆ ಕ್ವಾರ್ಟರ್
ಕಂಫರ್ಮ್
ಡೇ. ಓಕೆನಾ?
ಮಾಡೋ.
ಇವತ್ತಿರೋ 365 ಕ್ವಾರ್ಟರ್ ಡೇ. ಇವಾಗ ಒಂದು ಕಡೆ ಇಟ್ಕೊಳ್ಳಿ. ಇವಾಗ ಈ ಸೂರ್ಯನ ಆಧಾರದ ಮೇಲೆ ಕ್ಯಾಲ್ಕುಲೇಷನ್ಸ್ ಮಾಡೋಕ್ಕೆ ಶುರು ಮಾಡಿದ್ದು ಏನ್ರಿ ಇವೆಲ್ಲ, ಒಂದು ಒಂದು ನಿಯರ್ಲಿ ಅರೌಂಡ್ 2,000 ಇಯರ್ಸ್ ಆ ಟೈಮಲ್ಲಿ. ಯಾವಾಗ ರೋಮನ್ ಎಂಪೈರ್ ಬಂತು, ಎಲ್ಲ ಕಡೆ ನಾಲೆಜ್ ಇನ್ಕ್ರೀಸ್ ಆಗಿ ಶುರು ಆಯಿತು ಅವಾಗ ಏನ್ರಿ. ನಾನು ಹೇಳ್ತಾ ಇದ್ದು ಏನ್ರಿ, ಯೇಸು ಕ್ರಿಸ್ತನ ಒಂದು ಸುವಾರ್ತೆ ಕೆಲಸಗಳು ಎಲ್ಲ ಕಡೆ ಸಭೆಗಳ ಸ್ಥಾಪನೆ ಆಗ್ಬೇಕಾದ್ರೆ ಆಮೇಲೆ ಏನಾಗಿದ್ದು ಇವಾಗ ಗ್ರಿಗೋರಿಯನ್ ಕ್ಯಾಲೆಂಡರ್ ಅಂತ ಬಂದಿದ್ದು, ಅಲ್ಲಿವರೆಗೂ ಬರಲಿಲ್ಲ. ಅದಕ್ಕಿಂತ ಮುಂಚೆ ಇದ್ದಿದ್ದು ಚಂದ್ರನ ಆಧಾರದ ಮೇಲೇ ದಿನಗಳು ಏನು ಮಾಡ್ತಾರೆ ಲೆಕ್ಕ ಆಗ್ತಾರೆ. ಹಿಂಗೆ ಚಂದ್ರ ಅಮಾವಾಸ್ಯ ಪೂರ್ಣಿಮೆ ಆಗ್ತಾರೆ, ಕರೆಕ್ಟಾ? ಇದಾಗೋದಕ್ಕೆ 15 ಡೇಸ್ ಟೈಮ್ ಬೇಕು, ಕರೆಕ್ಟಾ? ಅದಕ್ಕೆ ಲೂನಾರ್ ಕ್ಯಾಲೆಂಡರ್ ಇತ್ತು. ಅದು ಎಕ್ಸಾಕ್ಟಾಗಿ 15 ಡೇಸ್ ಬರಲ್ಲ, ಕೆಲವೊಂದ್ಸರಿ ಏನಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಬರ್ತಾರೆ, ಕೆಲವೊಂದ್ಸರಿ 16 ಮುಕ್ಕಾಲು 16 ಕಾಲು ಆ ಥರ ಬರ್ತಾ ಇತ್ತು. ಅದಕ್ಕೆ ಏನ್ರಿ, ಲೂನಾರ್ ಕ್ಯಾಲೆಂಡರಲ್ಲಿ 1 ವರ್ಷಕ್ಕೆ ಎಷ್ಟು ದಿನ ಇದೆ ಅಂತಂದರೆ 354 and 2/3 ಡೇ ಇರೋದು. ಎಷ್ಟಿರೋದು? 354 and 2/3. ಓಕೆನಾ? ಹಾಂ ಸರಿ. ಇವಾಗ ನೀವೇನು ಮಾಡಿ, ಹಾಂ ಇದನ್ನು ಕೂಡಿಸಿ ಏನ್ರಿ, ಇವಾಗ ಎರಡೂ ಆವ್ರೇಜ್ ತೆಗಿರಿ. ಹಾಂ, 354 ಆ್ಯಂಡ್ 1/3 ಡೇ, ಸಾರಿ 1/3, 2/3 ಅಲ್ಲ, 1/3 ಡೇ.
365
ಆಮೇಲೆ ಆಮೇಲೆ 365 ಅಂದರೆ ಕ್ವಾರ್ಟರ್. ಇದನ್ನ ಡೆಸಿಮಲ್ಗೆ ಕನ್ವರ್ಟ್ ಮಾಡಿ ಕೂಡಿಸಿ ಅಂದರೆ ಎಷ್ಟು ಬರ್ತಾರೆ ಅಂದರೆ ತ್ರೀ
ಸೆವೆಂಟಿ
ಫಿಫ್ಟಿ
ನೈನ್
ಫೋರ್ ಒಂದು ನಿಮಿಷ, 354.33 ಪ್ಲಸ್ 365.25 ಆ್ಯಡ್ ಮಾಡಿದ್ರೆ ಎಷ್ಟು ಬರ್ತದೆ?
ಸೆವೆನ್ ನೈನ್
ಸೆವೆನ್ ನೈನ್ಟೀನ್ ಪಾಯಿಂಟ್
ಪಾಯಿಂಟ್
ಫೈವ್
ಏಯ್ಟ್.
ಏಯ್ಟ್
ಹಾಂ, 799.58 ಇದು ಆವರೇಜ್ ತೆಗೀರಿ, ನಮಗೆ ಬರೋದು 359.79. ಅಂದರೆ ಏನು
ನೈನ್ಟೀನ್.
ಅಂತಂದರೆ ಇದನ್ನೇ ಬೈಬಲ್ ಕ್ಯಾಲೆಂಡರ್, ಇದನ್ನ ರೌಂಡ್ ಆಫ್ ಮಾಡಿ 360 ಅಂತ ದೇವರು ಮಾಡಿದ್ದಾರೆ. ಸೊ ದಿಸ್ ಇಸ್ ಅ ಬಿಬ್ಲಿಕಲ್ ಕ್ಯಾಲೆಂಡರ್. ಅದಕ್ಕೆ ಬಿಬ್ಲಿಕಲ್ ಕ್ಯಾಲೆಂಡರ್ ಇಸ್ ನೈದರ್ ಸೋಲಾರ್ ನಾರ್ ಲೂನಾರ್, ಬಟ್ ಈಸ್ ದ ಆವರೇಜ್ ಆಫ್ ಬೋತ್. ಓಕೆನ್ರಾ? ಅದರಿಂದ ಕಾಲಗಣನೆಯಲ್ಲಿ ಯಾರು ಏನು ಮಿಸ್ಟೇಕ್ ಮಾಡೋಕ್ಕೆ ಸಾಧ್ಯವಿಲ್ಲ. ಇದ್ರ ಬಗ್ಗೆ ನಾವು ಡೀಟೇಲಾಗಿ ಸ್ಟಡಿ ಮಾಡಿಬಿಟ್ಟಿದ್ರಿ. ಓಕೆನಾ? ಸೊ ಇದ್ರ ಬಗ್ಗೆ ನಿಮಗೆಲ್ಲ ಇನ್ಫಾರ್ಮೇಷನು ನೋಟ್ಸಲ್ಲಿ ನಿಮಗೆ ಗ್ರೂಪಲ್ಲಿ ಹಾಕ್ತೀನಿ. ದಯವಿಟ್ಟು ಎಲ್ಲರೂ ಏನು ಮಾಡಿ, ಓದಿ. ಓದ್ಬಿಟ್ಟು ನಿಮ್ಗೇನೇ ಡೌಟ್ಸ್ ಇದ್ದರೆ ನೆಕ್ಸ್ಟ್ ವೀಕ್ ತೊಗೊಂಬನ್ನಿ, ನಾವು ನೆಕ್ಸ್ಟ್ ವೀಕ್ ಡಿಸ್ಕಸ್ ಮಾಡೋಣ. ಯಾಕೆಂದರೆ ಇವಾಗ ನಮಗೆಲ್ಲರಿಗೂ ಒಂದು ಪ್ರಶ್ನೆ ಏನಪ್ಪ ಅಂದರೆ, ಹಾಂ ಬ್ರದರ್, ಯೇಸು ಕ್ರಿಸ್ತ ಎರಡನೇ ಬರಿಕೆಯಲ್ಲಿ ಬಂದ್ಬಿಟ್ಟವ್ರು ಅಂದರೆ ಸಭೆ ಏನಾಗಬೇಕು, ಎತ್ತಲ್ಪಡ್ಬೇಕಲ್ವಾ, ರ್ಯಾಪ್ಚರ್ ಆಗಬೇಕಲ್ವಾ, ಈ ಪ್ರಶ್ನೆಗೆ ಅಂತಂದ್ಬಿಟ್ಟು ನೆಕ್ಸ್ಟ್ ವೀಕ್ ನಾವು ಏನು ಮಾಡೋಣ ಅದನ್ನ ನೋಡೋಣ. ಅದಾಗಿದ್ಮೇಲೆ ಇನ್ನೂ ಒಂದು ಕ್ಲಾಸ್ ಇದೆ ಕ್ರಿಸ್ತನ ಎರಡನೇ ಬರಿಕೆಯ ಬಗ್ಗೆ. ಓಕೆನಾ? ಅದಾಗಿದ್ಮೇಲೆ ನಿಮಗೇನೇ ಡೌಟ್ಸ್ ಇದ್ರೂ ನೀವು ಸಂಕೋಚ ಇಲ್ಲದ್ರೆ ಕೇಳಿ, ನಿಮಗೆಲ್ಲ ಡೌಟ್ಸ್ಗಳಿಗೆ ಸತ್ಯವೇದ ಮುಖಾಂತರ ನಾವು ಏನು ಮಾಡ್ತೀವಿ, ಉತ್ತರ ಕೊಡ್ತೀವಿ. ಓಕೆನಾ? ಸರಿ, ಇನ್ನೇನೋ ಯಾರಿಗಾನ ಪ್ರಶ್ನೆ ಇದೆಯಾ, ಏನೋ ಕೇಳಬೇಕು ಅಂತಿದೆಯಾ?
ಇದೆ ಸರ್, ನೋಟ್ಸ್ ಎಲ್ಲ ಕ್ಲಿಯರ್
ಒಂದು
ಗೊತ್ತಲ್ಲ
ಕ್ವಶನ್
ಸರ್.
ಇದೆ ಬ್ರೋ,
ಹೇಳ್ರಿ ಒಬ್ಬೊಬ್ಬರಿಗೆ ಹೇಳಿ. ಹಾಂ,
ಒಂದು ಕ್ವಶನ್. ಈಗ ಹಣ್ಣು ತಿಂದ ಮೇಲೇನೆ ಜ್ಞಾನೋದಯವಾಯ್ತಲ್ಲ ಬ್ರದರ್, ಆದಿಕಾಂಡದಲ್ಲಿ ನಾವು ನೋಡೋದಾದ್ರೆ.
ಕರೆಕ್ಟ್.
ಆಮೇಲೆ ಈಗ ಆದಮನು ಪ್ರಾಣಿಗಳಿಗೆ ಹೆಸರಿಟ್ಟ ಅಂತ ಇದೆಯಲ್ಲ ಬ್ರದರ್ ವಾಕ್ಯದಲ್ಲಿ, ಬಟ್ ಅವನಿಗೆ ಯಾವ ಥರ ಜ್ಞಾನ ಬಂತು?
ಇವಾಗ ಅಲ್ಲಿ
ಯಾವ ಥರ ಅದನ್ನ
ಹಣ್ಣು ತಿಂದಿದ ಮೇಲೆ ಕಣ್ಗಳು ತೆರೀತು ಅಂತ ಹೇಳ್ಬೇಕಾರೆ ಅದು ಯಾವ ಜ್ಞಾನ ಅಂತಂದರೆ, ತಾನು ಮಾಡಿರೋದು ಪಾಪ, ಪಾಪದ ಗಿಲ್ಟಿ ಕಾನ್ಷಿಯನ್ಸ್ ಏನಾಯ್ತು ಅವನಿಗೆ, ಅವನು ಫೀಲ್ ಆಗೋದಕ್ಕೆ ಶುರು ಆಯ್ತು. ನೋಡಿ, ಇವಾಗ ಅಲ್ಲಿವರೆಗೆ ಏನಾಗಿದ್ರು, ಈಡನ್ ತೋಟದಲ್ಲಿ ಬೆತ್ತಲೆಯಾಗಿದ್ರು, ಅವ್ರಿಗೇನು ಗಿಲ್ಟಿ ಕಾನ್ಷಿಯನ್ಸ್ ಇತ್ತಾ?
ಇರ್ಲಿಲ್ಲ ಸರ್.
ಯಾವಾಗ
ಹಾ
ತಪ್ಪು ಮಾಡಿದ್ನ ಅವ್ನಿಗೆ ಏನಾಯ್ತು, ಓ ಇದು ತಪ್ಪು, ಓ ತಪ್ಪು ಮಾಡಿದ್ರೆ ಹೀಗಿರ್ತಾರೆ ಅಂತಂದ್ಬಿಟ್ಟು ಆ ಗಿಲ್ಟಿ ಕಾನ್ಷಿಯನ್ಸ್ ಫೀಲ್ ಆದ ಅವಾಗ ಏನಾಯ್ತು ಅಂದರೆ, ದೇವರಿಂದ ಏನಾರ ಅವನು ಹೈಟ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ದ ಅಲ್ವರ. ಸೊ ಅದರಿಂದ ಏನಾಯ್ತು, ಪಾಪ ಅಂದ್ರೆ ಇದು, ಅಯ್ಯೋ ಹಿಂಗೆಲ್ಲ ಆಯ್ತದಾ, ಆಮೇಲೆ ಓ
ಹೌದು
ಒಳ್ಳೇದಂದ್ರೆ ಇದು ಅಂದ್ಬಿಟ್ಟು ಆ
ಇಲ್ಲ
ಡಿಫ್ರೆನ್ಷಿಯೇಟ್ ಕಂಡುಹಿಡಿದ್ರೆ ಕಣ್ಗಳೇನಾಯ್ತು ಅವನಿಗೆ ತೇರಿ
ಸರಿ.
ಅದರ. ಇವಾಗ ಅದು ಅಷ್ಟೇ, ಏನಂದ್ರೆ ಇದಕ್ಕಿಂತ ಮುಂಚೆ ದೇವ್ರ ಜ್ಞಾನವಾಗಿದೆ ಅವ್ನು ಇಂಟೆಲಿಜೆಂಟ್ ಬೀಯಿಂಗೆ, ಯಾಕಂದ್ರೆ ಇಂಟೆಲಿಜೆಂಟ್ ಬೀಯಿಂಗ್ ಇಲ್ಲಾಂದ್ರೆ ಹೆಂಗೆ ಪ್ರಾಣಿಗಳಿಗೆ ಹೆಸರು ಕೊಡೋಕೆ ಸಾಧ್ಯ? ಆಮೇಲೆ ಅವ್ನಿಗೆ ಚೆನ್ನಾಗಿ ಗೊತ್ತಿತ್ತು ಹಣ್ಣು ತಿಂದ್ರೆ ಏನಾಗ್ತೀನಿ ನಾನು,
ಆಯ್ತು
ಸಾಯ್ತೀನಿ ಅಂತ. ಅದಕ್ಕೆ ತಿಮೊಥೆ
ಓಕೆ.
ಹೇಳ್ತಾರಲ್ಲ, ಅವನು ವಂಚನೆಗೆ ಒಳಗಾಗಿಲ್ಲ, ಏವಳ ಏನಾದ್ಲು ವಂಚನೆಗೆ ಒಳಗಾದ್ಲು ಅಂತ ಅದರ. ಸೊ ಈ ನ್ಯೂ ಇಟ್ ವೆರಿ ವೆಲ್, ಬಟ್ ಈ ಡಿಡ್ ನಾಟ್ ಎಕ್ಸ್ಪೀರಿಯನ್ಸ್ ಇಟ್. ನಾಲೆಡ್ಜು ಏನ್ರಿ, ಥಿಯರಿ ಆಗಿರೋದಕ್ಕೂ ಪ್ರಾಕ್ಟಿಕಲ್ ಆಗಿ ಹೊಂದ್ಕೊಳಕ್ ಏನಿದೆ ಎಡಗೋ
ಡಿಫ್ರೆನ್ಸ್
ಡಿಫ್ರೆನ್ಸ್
ಇರುತ್ತೆ
ಇದೆ,
ಸರ್.
ಅದರ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಕೆಲವೊಂದ್ಸರಿ ಏನಾಗ್ತಾರೆ ನಮಗೆ, ಬೈಕ್ ಓಡಿಸೋದು ನಾವೆಲ್ಲ ಏನು ಮಾಡ್ತೀವಿ, ಕ್ಲೀನಾಗಿ ಏನು ಮಾಡ್ತಾರೆ ನಮ್ಮ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಳ್ತಾರೆ, ಪ್ರಾಕ್ಟಿಕಲ್ ಓಡಿಸ್ಬೇಕೇನಾಗ್ತದೆ, ಅಯ್ಯೋ ಹಿಂಗ್ ಹೋಯ್ತದ ಗಾಡಿ, ಅಯ್ಯೋ ಹಿಂಗ್ ಬಿದ್ದೋಯ್ತದ ಅಂತ ನಮ್ಗೆ ಏನಾಯ್ತಾರೆ, ಎಕ್ಸ್ಪೀರಿಯನ್ಸ್ ಅಂದ್ರೆ ರಿಯಲೈಸ್, ದಟ್ ಈಸ್ ಅ ಡಿಫ್ರೆನ್ಸ್. ಓಕೆನಾ? ಸರಿ, ಓಕೆ. ಬೇರೆ ಯಾರಾದ್ರ ಏನೋ ಪ್ರಶ್ನೆ ಇದೆಯಾ? ಸರಿ, ಪ್ರಸನ್ನ ಬದಾರ್ ಏನು ಹೇಳ್ತಿದ್ರಿ?
ಇಲ್ಲ ಸರ್, ಏನಿಲ್ಲ.
ಸರಿ, ಓಕೆ. ಹಂಗಾದ್ರೆ ನಾವು ಕ್ಲೋಸ್ ಮಾಡಿ, ಅವ್ನು ಪ್ರೇಮ ಕ್ಲೋಸ್ ಮಾಡೋಣ, ಪರ ಇಲ್ವಾ? ಲತಾ
ಸರ್
ಸರ್
ಒಂದು
ಹೇಳಿ ಹೇಳಿ.
ಇದು ಈಗ ನೋಟ್ಸ್ ಎಲ್ಲ ನಮ್ಗೆ ತೋರಿಸಿದ್ರಲ್ಲ ಸರ್, ಇವಾಗ
ಹಾಂ,
ಈಗ ಅವೆಲ್ಲ ರೆಕಾರ್ಡ್ ಆಗಿರ್ತದೆ ಸರ್.
ಎಲ್ಲ ರೆಕಾರ್ಡಿಂಗ್ ಇರುತ್ತೆ ಸರ್, ನಾನು ರೆಕಾರ್ಡಿಂಗ್ ಕಳಿಸ್ಕೊಡ್ತೀನಿ, ಎಲ್ಲ ರೆಕಾರ್ಡಿಂಗ್ ಇರ್ತಾರೆ. ಆಮೇಲೆ ಇದಕ್ಕೆ ನಾವು ನೋಟ್ಸ್ ಮಾಡಿದಿರಿ ಈ ಕಾಲಗಳ ಬಗ್ಗೆ, ಅದನ್ನ ನೋಟ್ಸ್ ನಿಮಗೆ ಗ್ರೂಪಲ್ಲಿ ಹಾಕ್ತೀನಿ. ಓಕೆನಾ?
ಬ್ರದರ್ ಈಗ ನೆಕ್ಸ್ಟ್ ಟೈಮ್ ಬಂದ್ರೆ ಈ ಥರ್ಡ್ ಟೈಮ್ ಆಗತ್ತಲ್ವಾ ಬ್ರದರ್? ಈಗ 1874 ಅಲ್ಲಿ ಒಂದ್ಸಲ ಬಂದಿದ್ದಾರಂತ ಪ್ರವಾದನೆ ಇದೆ.
ಓಕೆ,
ಒಂದ್ ಫಸ್ಟ್ ಟೈಮ್ ಮನುಷ್ಯರ ಅವತಾರದಲ್ಲಿ ದೇವರು ಬಂದಿರೋದು,
ಓಕೆ
ಎರಡನೇದು ಪ್ರಕಾಶ ರೂಪವಾಗಿ,
ಓಕೆ
ಇವಾಗ ಮೂರನೇದು ಮತ್ತೆ ಮೂರನೇ ಬರೋಣ ಅಂತ ಆಗತ್ತ.
ಯಾಕೆ ಮೂರನೇ ಬರೋಣ, ಇನ್ನೇನು ಗೊತ್ತಿ, ಎರಡನೇ ಬರೋಣ ಇರೋದು, ಮೂರನೇ ಬರೋಣ ಎಲ್ಲಿದೆ? ಇನ್ನೊಂದ್ಸತಿ ನಿನಗೆ ಬರ್ತಾರೆ, ಇವಾಗ ಬರ್ತಾರದೇ 1000 ಇಯರ್ಸ್ ರೂಲ್ ಮಾಡೋಕ್ಕೆ, ಸಭೆಯನ್ನ ಏನ್ರಿ ತನ್ನ ಕಡೆಗೆ ಎತ್ಕೊಂಡು ಸಭೆ ಜೊತೆಗೆ ಆಳ್ವಿಕೆ ಮಾಡೋದಕ್ಕೆ ಇನ್ನೊಂದ್ಸತಿ ಏನಿಗೆ ಬರ್ತಾರೆ?
1874 ಅಲ್ಲಿ ಬಂದಿದ್ರು ಅಂತ.
ಹೌದು, ಬಂದಿರೋದೇ ರೂಲ್ ಮಾಡೋಕ್ಕೆ, ಇನ್ನೊಂದ್ಸತಿ ಬರಕ್ ಹೋಗಲ್ಲ. ಇವಾಗ ಬಂದಿದ ಮೇಲೆ 1000 ವರ್ಷ ಆಳ್ವಿಕೆ ಕಂಪ್ಲೀಟ್ ಮಾಡಿ ಅವ್ರ ಕೆಲಸವನ್ನೆಲ್ಲ ಮುಗಿಸಿ ಈ ರಾಜ್ಯವನ್ನು ದೇವ್ರಿಗೆ ಏನ್ ಮಾಡ್ತಾರೆ, ಅವರು ಸರೆಂಡರ್ ಮಾಡ್ತಾರೆ.
ಸರ್
ಆ ರಾಜ್ಯನ ಸ್ಥಾಪನೆ ಮಾಡೋಕ್ಕೆ ಸಿದ್ಧತೆ ಏನಾಗ್ತಾರೆ ಇವತ್ತೆಲ್ಲ ಮಾಡ್ತಾ ಇದ್ದಾರೆ. ಓಕೆನಾ? ಅದನ್ನ ಇನ್ನೊಂದು, ಇವಾಗ ನೆಕ್ಸ್ಟ್ ವೀಕ್ ಒಂದು ಕ್ಲಾಸ್ ಇದೆ, ಅದು ನೆಕ್ಸ್ಟ್ ವೀಕಲ್ಲಿ ಇವೆಲ್ಲ ಡೀಟೇಲ್ ಆಗಿ ನೋಡ್ತಾರೆ, ಹೇಗೆ ಸಿದ್ಧತೆ ಮಾಡ್ತಾ ಇದ್ದಾರೆ, ಏನ್ ಪ್ರಿಪ್ರೇಷನ್ಸ್ ಆಗ್ತದೆ ಅಂತ ಅದೆಲ್ಲ ನೋಡೋಣ. ಓಕೆನಾ? ಓಕೆ, ಬೇರೆ ಏನೋ ಡೌಟ್ಸ್ ಇದೆಯಾ? ಯಾರಿಗಾರ ಹೇಳಿದ್ಯಾ ಏನೋ ಸಜೆಷನ್ಸ್, ಏನೋ ವ್ಯೂಸ್ ಏನಾರ ಈ ಯಾರಿಗಾರ? ಲತಾ ಸಿಸ್ಟರ್
ಪಾಸ್ಟರ್
ಏನಿದೆಯಾ ಸಿಸ್ಟರ್?
ಇಲ್ಲ ಪಾಸ್ಟರ್, ನೆಕ್ಸ್ಟ್ ವೀಕ್ ಶನಿ.
ಖಂಡಿತ ಖಂಡಿತ ಖಂಡಿತ. ಪ್ರಸನ್ನ ಬದರ್ ಏನೇ ಇದೆಯಾ?
ಸದ್ಯಕ್ಕೆ ಏನಿಲ್ಲ ಸರ್. ಡೌಟ್ ಇದ್ರೆ ಇದು ಯಾವ್ದು ಅಪೋಸ್ತಲ ಕಾರ್ಯಗಳು 2:17 ಡೌಟ್ ಇದೆ, ಒಂದೇ ಒಂದು ಕೇಳಿ ಅಂದ್ರೆ ಕೇಳ್ತೀನಿ
ಸರಿ, ಓಕೆ ಹೇಳ್ರಿ.
ಸರ್. ಅದು ಕಡೆಯ ದಿವಸಗಳಲ್ಲಿ
ಹ್ಮ್
ನಾನು ಎಲ್ಲಾ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು.
ಹ್ಮ್
ನಿಮ್ಮಲ್ಲಿರುವ ಗಂಡಸರು ಹೆಂಗಸರು
ಅಂತ
ಪ್ರವಾದಿಸುವರು. ಅಲ್ಲಿ ಹೆಂಗಸರು ಅಂದ್ರೆ ಯಾರು?
ಹ್ಮ್
ಕಡೆ
ಓಕೆ
ದಿವಸಗಳ ಅದು.
ಹ್ಮ್ ಆಮೇಲೆ ಓದ್ರಿ ಪೂರ್ತಿ ಓದ್ಬಿಡಿ. 17-18ರಲ್ಲಿ ಅಲ್ಲಿ ಏನು
ಹಾ ಸರ್.
ಮಾಡ್ತಾರೆ, ಯೋವೆಲ್ ಎರಡನೇ ಅಧ್ಯಾಯದಲ್ಲಿ ಬರುವಂತ ಪ್ರವಾದನೆ ಮಾತ್ರ ಏನು ಮಾಡ್ತಾರೆ, ಕೊಟ್ ಮಾಡ್ತಾರೆ, ಕರೆಕ್ಟ್ ಅಲ್ವಾ?
ಹೌದು ಸರ್, ಹೌದು ಹೌದು
ಇವಾಗ 17ನೇ ಹೇಳ್ತಾರೆ, ಎಲ್ಲಾರ ಮೇಲೂ ನನ್ನ ಪವಿತ್ರ ಆತ್ಮನ ಸುರಿಸ್ತೀನಿ ಅಂತ ಹೇಳ್ತಾರೆ, ಕರೆಕ್ಟಾ?
ಹೌದು ಸರ್.
18ನೇ ವಾಕ್ಯದಲ್ಲಿ ಹೇಳ್ತಾರೆ, ನನ್ನ ಸೇವಕರ ಮೇಲೆ ಕೂಡ ಏನು ಮಾಡ್ತೀನಿ ನಾನು ಸುರಿಸ್ತೀನಿ ಅಂತ ಹೇಳ್ತಾರೆ, ಕರೆಕ್ಟಾ? ಸರಿ, ಇವಾಗ ಪವಿತ್ರ ಆತ್ಮ ಎಲ್ಲರ ಮೇಲೆ ಸುರಿಸಿದಾರ? ಎಲ್ಲ ಮನುಷ್ಯರ ಮೇಲೆ ಪವಿತ್ರ ಆತ್ಮ ಸುರಿಸಿದಾರ?
ಇಲ್ಲ
ಇಲ್ಲ
ಅನ್ಯರು
ಇಲ್ಲ ತಾನೆ.
ಇಲ್ಲ
ಸೊ
ಇಲ್ಲ.
ಆ ಒಂದು ವಾಕ್ಯದಲ್ಲಿರುವಂತ ಒಂದು ಭಾಗ ಇವಾಗ ನೆರವೇರಿದೆ, ಸೇವಕರ ಮೇಲೆ ಹಾಕಿರೋ ಪವಿತ್ರ ಆತ್ಮ ಇವಾಗ ನೆರವೇರಿದೆ. ಆದರೆ ಇಡೀ ಜಗತ್ ಮೇಲೆ ಇನ್ನೇನಾಗಿಲ್ಲ, ಆ ಪವಿತ್ರ ಆತ್ಮ ಹಾಕಿಲ್ಲ, ಆ ಪವಿತ್ರ ಆತ್ಮ ಹಾಕಂತ ಸಮಯ ಏನಾಗಿಲ್ಲ, ಇನ್ನ ಬಂದಿಲ್ಲ. ಆವಾಗ ಖಂಡಿತವಾಗೂ ಏನ್ ಮಾಡ್ತಾರೆ, ಅಲ್ಲಿ ಯಾರೆಲ್ಲ ಇರ್ತಾರೋ ದೇವ್ರ ಮಕ್ಕಳಾಗಿ ಯಾರು ಇರ್ತಾರೋ ಅವರೆಲ್ಲ ಏನ್ ಮಾಡ್ತಾರೆ, ದೇವ್ರ ವಾಕ್ಯಗಳು ಏನ್ ಮಾಡ್ತಾರೆ, ಅವರು ಆಗಿರ್ತಾರೆ ಅಂತ. ಓಕೆನಾ? ಓಕೆ ಸರಿ, ಓಕೆ. ಹಂಗಾದ್ರೆ ಪ್ರಾರ್ಥನೆ ಮಾಡಿ ಕ್ಲೋಸ್ ಮಾಡೋಣ, ಪರ ಇಲ್ವಾ?
ಹಾಂ.
ಓಕೆ.